స్మరామి ప్రాతర్భజామి ఇత్యాది రమేశ స్తుతి అంత వాదిరాజ స్వాముడు భారీ ప్రసిద్ధ. అదే రీతిని వెంకటేశ్వర మేలే శ్రీ వ్యాసరాజరు ప్రాతస్మరామి రమయాస వెంకటేశం ఇత్యాదియాగి స్తోత్ర పడతారు, అదూ భారీ ప్రసిద్ధ. ಅನಂತರದಲ್ಲಿ ರಾಮದೇವರ ಮೇಲೆ ಶ್ರೀ ವಾದಿರಾಜ ಸ್ವಾಮಿ ಬರೆದಿರತಕ್ಕಂಥ ಸ್ತೋತ್ರ ಇದು ಎಷ್ಟು ಪಾಪ್ಯುಲರ್ ಆಗಿದೆ ಅಂದರೆ ವಾದಿರಾಜ ವ್ಯತಿಪ್ರೋಕ್ತ ಒಂದು ಕೊನೆ ಒಂದು ಶ್ಲೋಕ ಬಿಟ್ಟು ಉಳಿದಿನೆಲ್ಲ ಬೇರೆಯವರು ಅಷ್ಟು ಎರಡು ಸೆವೆಷ್ಟೆ ಕೂಡ ಬೇರೆಯವರು ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಸ್ತೋತ್ರ ಬೃಹಸ್ತೋತ್ರ ರತ್ನಾಕರ ಮೊದಲಾದವರು ಬೇರೆ ಪಂಥದವರು ಪ್ರಿಂಟ್ ಮಾಡ್ತಿರ್ತಕ್ಕಂತಹ ಸ್ತೋತ್ರ ಸಂಗ್ರಹಗಳು ಅದರಲ್ಲಿ ಇದನ್ನು ಸೇರಿಸಿದ್ದಾರೆ. ಸೇರಿಸಿ ಕೊನೆ ಶ್ಲೋಕ ಮಾತ್ರ ತೆಗೆದಿದ್ದಾರೆ, ಅದು ವಾದಿರಾಜ ಗೊತ್ತಾಗಬಾರದು ಎಂಬ ದೃಷ್ಟಿಯಿಂದ ಹಾಕಿದ್ದಾರೆ. ಹೀಗಾಗಿ ಇಂಡೈರೆಕ್ಟ್ಲಿ ಗ್ರೇಟ್ ಅಪ್ರಿಸಿಯೇಷನ್ ಇದು, ಯಾಕೆಂದರೆ ವಿಷಯ ಬೇಕಾಗಿದೆ ಅವರಿಗೆ, ಆ ದೃಷ್ಟಿಯಲ್ಲಿ ಬಹಳ ಇಂಪಾರ್ಟೆಂಟ್. ಎಲ್ಲರೂ ಹೇಳ್ಬೋದು, ಹೆಂಗಸರು ಗಂಡಸರು ಎಲ್ಲ ಹೇಳ್ತಕ್ಕಂಥ ಸ್ತೋತ್ರ ಇದು. ಪ್ರಾತಸ್ಮರಾಮಿ ರಘುನಾಥ ಪದಾರವಿಂದಂ ಮಂದಸ್ಮಿತಂ ಮಧುರ ಭಾಷ ವಿಶಾಲ ಫಾಲಂ ಕರ್ಣಾವಲಂಬಿ ಚಲ ಕುಂಡಲ ಲೋಲ ಚಂಡಂ ಕರ್ಣಾಂತ ದೀರ್ಘನಯನಂ ನಯನಾಭಿರಾಮಂ ಪ್ರಾತರ್ಭಜಾಮಿ ರಘುನಾಥ ಕರಾರವಿಂದಂ ರಕ್ಷೋಗಣಾಯ ಭಯದಂ ವರದಂ ದ್ವಿಜೇಭ್ಯಃ ಯದ್ರಾಜ್ಯ ಸಂಸದಿ ವಿಭಜ್ಯ ಮಹೇಶ ಚಾಪಂ ಸೀತಾಕರಗ್ರಹಣ ಮಂಡಲಮಾಪ ಸದ್ಯಃ ಪ್ರಾತರ್ನಮಾಮಿ ರಘುನಾಥ ಪದಾರವಿಂದಂ ವಜ್ರಾಂಕುಶಾದಿ ಶುಭ ರೇಖ ಧ್ವಜಾವಹಂ ಮೇ ಯೋಗೀಂದ್ರಮಾನಸ ಮಧುವ್ರತ ಸೇವ್ಯಮಾನಂ ಶಾಪಾಪಹಂ ಸಪದಿ ಗೌತಮಧರ್ಮಪತ್ನ್ಯಾಃ ಪ್ರಾತಶ್ರಯೇ ಶ್ರುತಿನುತಾಂ ರಘುನಾಥಕೀರ್ತಿಂ ನೀಲಾಂಬುದೋತ್ಪಲ ಹಿತೇತರರತ್ನನೀಲಾಂ ಆಮುಕ್ತಮೌಕ್ತಿಕ ವಿಭೂಷಣ ಭೂಷಣಾಢ್ಯಾಂ ಧ್ಯೇಯಾಂ ಸಮಸ್ತ ಮುನಿಭಿರ್ಜಲ ಮೃತ್ಯುಹಂತ್ರೀಂ ಪ್ರಾದುರ್ವದಾಮಿ ವಚಸಾ ರಘುನಾಥನಾಮ ವಾಗ್ದೋಷಹಾರಿ ಸಕಲಂ ಶಮಲಂ ನಿಹಂತಿ ಯತ್ಪಾರ್ವತೀ ಸ್ವಪತಿನಾ ಸಹ ಭುಕ್ತು ಕಾಮಾ ಪ್ರೀತ್ಯಾ ಸಹಸ್ರ ಹರಿನಾಮ ಸಮಂ ಜಜಾಪ ಯಶ್ಲೋಕ ಪಂಚಕಮಿತಂ ನಿಯತಂ ಪಠೇತ್ತು ಪ್ರಾತಃ ಪ್ರಭಾತ ಸಮಯೇ ಪುರುಷ ಪ್ರಬುದ್ಧಃ ಶ್ರೀರಾಮ ಕಿಂಕರ ಜನೇಷು ಸಯೇವ ಮುಖ್ಯೋ ಭೂತ್ವಾ ಪ್ರಯಾತಿ ಹರಿಲೋಕಮನನ್ಯಲಭ್ಯಂ ವಾದಿರಾಜ ಯತಿ ಪ್ರೋಕ್ತಂ ಪಂಚಕಂ ಜಾನಕೀಪತೇಃ ಶ್ರವಣಾತ್ ಸರ್ವಪಾಪಘ್ನಂ ಪಠನಾನ್ ಮೋಕ್ಷದಾಯಕಂ ಇತಿ ಶ್ರೀ ವಾದಿರಾಜ ತೀರ್ಥ ಶ್ರೀಚರಣ ವಿರಚಿತಂ ಶ್ರೀರಾಮ ಪಂಚಕಂ. ಅದಕ್ಕೆ ರಾಮ ಪಂಚಕ ಸ್ತೋತ್ರ, ರಾಮ ಪ್ರಭಾತ ಪಂಚಕ ಸ್ತೋತ್ರ, ಹೀಗೆ ಅನೇಕ ಹೆಸರು. ಪ್ರಭಾತ ಬೆಳಗ್ಗೆ ಹೇಳೋದ್ರಿಂದ ಪ್ರಭಾತ ಅಂತ ಹೆಸರು, ಪ್ರಭಾತ ಪಂಚಕ ಸ್ತೋತ್ರ. ಇದಾದ ಮೇಲೆ ಇವತ್ತಿನ ದಿವಸ ಗಾಯತ್ರಿ ಮಹಿಮೆ. ಗಾಯತ್ರಿ ಮಂತ್ರ ಮಂತ್ರಶ್ರೇಷ್ಠವಂತ ಹೇಳಿ ಮಂತ್ರ ರಾಜ ಅಂತ ಪ್ರಸಿದ್ಧವಾಗಿರತಕ್ಕಂತಹ ವಿಶಿಷ್ಟವಾಗಿರತಕ್ಕಂತಹ ಮಂತ್ರ. ಮಂತ್ರ ಅಂದ್ರೆ ಏನು ಮೊದಲನೇ ಪ್ರಶ್ನೆ, ಮಂತ್ರ ಅಂದ್ರೆ ಏನು? ಇವತ್ತು ತಂತ್ರ ಅಂತ ಪದ ಕೇಳಿರ್ತಾರೆ. ತಂತ್ರ ಮಂತ್ರ ಅವೆಲ್ಲ ಒಂದಕ್ಕೆ ಸಂಬಂಧಪಟ್ಟ ಪದಗಳು. ಮಂತ್ರ ಅಂಬುದು ಥಿಯರಿಟಿಕಲ್ ಪೋರ್ಷನ್ ಆದರೆ ತಂತ್ರ ಅಂಬುದು ಪ್ರಾಕ್ಟಿಕಲ್ ಪೋರ್ಷನ್ ಅಷ್ಟೇ. ಮಂತ್ರ ತಂತ್ರ ಥಿಯರಿ ಪ್ರಾಕ್ಟಿಕಲ್. ಮಂತ್ರ ಶಬ್ದಕ್ಕೆ ಮನನಾತ್ ತ್ರಾಯತೆ ಇತಿ ಮಂತ್ರ. ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವುದು ಮನನ ಮಾಡ್ತಾ ಹೋದಂತೆ ನಮ್ಮನ್ನು ಸಂರಕ್ಷಣೆ ಮಾಡುತ್ತೋ ಅದಕ್ಕೆ ಮಂತ್ರ ಅಂತ ಕರೀತಾರೆ. ಅದಕ್ಕೆ ಹೇಳಿ ಮಂತ್ರ ಗುಟ್ಟಾಗಿ ಯಾರಿಗೂ ಹೇಳಬೇಡ, ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅದನ್ನು ಹೇಳ್ತಾ ಹೇಳ್ತಾ ಅವ್ರು ಏನಾಗುತ್ತದೋ ಕಲ್ಯಾಣ ಕಾರಣವಾಗುತ್ತೆ ಅಂತ ಅರ್ಥ. ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಸಭೆಗಳನ್ನು ಮಂತ್ರಾಲೋಚನೆ ಸಭೆಗಳು ಅಂತ ಕರೀತಾರೆ. ಮಂತ್ರಾಲೋಚನೆ ಸಭೆಗಳು ಯಾತಕ್ಕೆ ಅಂದರೆ ಮಂತ್ರ ಅಂದರೆ ಒಳ್ಳೆಯದು, ಒಳ್ಳೆಯದನ್ನು ಚಿಂತನೆ ಮಾಡ್ತಕ್ಕಂಥ ಸಭೆಗಳು ಅಂತ ರಾಜ್ಯಸಭೆ. ಅದಕ್ಕೆ ಅವರ ಸಲಹೆಗಾರರ ಮಂತ್ರಿಗಳು ಅಂತ ಕರೀತಾರೆ. ಯಾರು ಸೂಕ್ತ ಸಲಹೆಗಳನ್ನು ಕೊಡ್ತಾರೋ ಅವರು ಮಂತ್ರಿಗಳು. ಆ ಸಲಹೆ ಎಂಬುದು ಮಂತ್ರ. ಅದೇ ರೀತಿಯಲ್ಲಿ ಇವತ್ತು ಅಧ್ಯಾತ್ಮ ಪ್ರಪಂಚಕ್ಕೆ ಅದು ರಾಜಕೀಯ ಅರ್ಥದಲ್ಲಿ ಆ ಮಾತು ಒಟ್ಟಾಗಿ ಒಳ್ಳೆಯದು ಅಂತ ಅರ್ಥ. ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಮಂತ್ರ ಅಂತ ಹೇಳಿದಾಗ ಅದು ಟೆಕ್ನಿಕಲ್ ಟರ್ಮ್ ಇದೆ, ಆ ರೀತಿ ಬಂದಾಗ ಮಂತ್ರ ಅಂತ ಹೆಸರು. ಧ್ಯಾನ ಮಾಡ್ತೇವೆ, ನಮಸ್ಕಾರ ಮಾಡ್ತೇವೆ, ಚಿಂತನೆ ಮಾಡ್ತೇವೆ ಅನ್ನೋ ಮಾತಿಟ್ಟುಕೊಂಡು ಯಾವುದೇ ಮಂತ್ರ ಹೊರಟಿರುತ್ತೆ. ಕೃಷ್ಣಾಯ ನಮಃ, ಅದೇ ರೀತಿ ಓಂ ನಮೋ ನಾರಾಯಣಾಯ, ಈ ರೀತಿ ಇಲ್ಲಿ ಸತ್ಯಂ ಪರಂ ಧೀಮಹಿ, ಈ ರೀತಿ ಮಂತ್ರಗಳು ಇಷ್ಟ ದೇವತೆಯನ್ನು ಕುರಿತು ಮಾಡ್ತಕ್ಕಂಥ ಪ್ರಾರ್ಥನೆ. ತಮಗೆ ಇಷ್ಟ ದೇವತೆಯಾದ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದೇ ಮಂತ್ರ ಅಂತ ಸಾಮಾನ್ಯವಾದ ಅರ್ಥ. ಈ ಮನನಾತ್ರಾಯತೆ ಇತಿ ಮಂತ್ರ. ಆಮೇಲೆ ಜಪ ಅಂದರೆ ಏನು ಅಂತ ಪ್ರಶ್ನೆ. ಜಪ ಮಂತ್ರ ಜಪ ರಿಪೀಟ್ ಮಾಡಿದಾಗ ಜಪ ಅಂತ ಹೇಳ್ತಾರೆ. ಒಂದೇ ಸರ್ತಿ ಹೇಳಿದರೆ ಮಂತ್ರ ಅಂತ ಜಪ ಅಂತ ಕರೆಯೋದಿಲ್ಲ, ರಿಪೀಟ್ ಮಾಡ್ತಾ ಹೋದರೆ ಜಪ ಅಂತ ಕರೀತಾರೆ. ಲೋಕದಲ್ಲೂ ಪದ್ಧತಿ ಹಾಗೇನೆ, ಯಾವ ಕಾಫಿ ಕಾಫಿ ದಿಪ್ಪ ಸತ್ತಿದ್ರೆ ಅವ್ರು ಕಾಫಿ ಜಪ ಮಾಡ್ತಾನೆ ಅಂತ ಕರೀತಾರೆ. ಒಂದು ಸರ್ತಿ ಅಂದರೆ ಜಪ ಅಂತ ಕರೆಯೋದಿಲ್ಲ. ಅನೇಕ ಸರ್ತಿ ಹೇಳಿದಾಗ ಜಪ ಅನ್ನೋದು ಸರಿಯಾಗಿ ಬರತಕ್ಕಂಥ ಪದ. ಅದಕ್ಕೆ ಜಪ ತಪ ಅಂತ ಪದ ಉಪಯೋಗಿಸ್ತದೆ. ಜಪ ತಪ ಜಪ ಪುನರಾವರ್ತನೆ ಅಂತ ಅರ್ಥ. ಪುನರಾವರ್ತನೆ ಮಾಡ್ತಾ ಹೋದರೆ ಜಪ ನಮ್ಮ ಮಾದರಿ ತಂಡ ಅಭ್ಯಾಸ. ಹತ್ತತ್ತು ಬರಿ ಇಪ್ಪತ್ತತ್ತು ಬರಿ ಅಂತ ಹೇಳ್ತಾರೆ, ಅದೊಂದು ಪನಿಷ್ಮೆಂಟ್ ಕೊಡ್ತಾರೆ. ಹತ್ತಲ್ಲ ಇಪ್ಪತ್ತು ರಿಪೀಟ್ ಮಾಡು ಅಂತ ಹೇಳ್ತಾರೆ. ಆ ರೀತಿ ಮಾಡೋದ್ರಿಂದ ವಿಷಯ ಅವನಿಗೆ ಸ್ಪಷ್ಟವಾಗುತ್ತೆ ಅಂತ ಅರ್ಥ. ಮಂತ್ರಗಳು ಹಾಕಿ ಪುನರಾವರ್ತನೆ ಮಾಡ್ತಾ ಹೋಗ್ಬೇಕು. ಸೊ ಮಂತ್ರ ತಂತ್ರ, ಆ ಮಂತ್ರವನ್ನು ಹೇಗೆ ಅಪ್ಲೈ ಮಾಡಬೇಕು, ಗಾಯತ್ರಿ ಮಂತ್ರ ಅಂತ ಏನು ತಿಳ್ಕೊಬೋಣ. ಅದಕ್ಕೆ ಅಂಗನ್ಯ ಅಸಕರಣ್ಯ ಎಲ್ಲ ಹೇಳಬೇಕು. ಆ ಫಾರಂ ಗೊತ್ತಿಲ್ಲದ ಹೋದರೆ ಆ ತಂತ್ರ ಗೊತ್ತಿಲ್ಲ ಅಂತ ಅರ್ಥ. ತಂತ್ರ ಗೊತ್ತಿಲ್ಲ. ಸೊ ಯಾವುದೇ ಮಂತ್ರ ತಂತ್ರ ಸಹಿತವಾಗಿ ಬಂದಾಗ ಅದು ಪೂರ್ಣ ಆಗಬೇಕು, ಥಿಯರಿ ಅಂಡ್ ಪ್ರಾಕ್ಟಿಕಲ್ ಕ್ಲಬ್ ಆಗಬೇಕು. ಅದಕ್ಕಾಗಿ ಮಂತ್ರ ತಂತ್ರ ಜಪ ತಪ, ತಪ ಅನ್ನೋದು ಎರಡು ಅರ್ಥದಲ್ಲಿ. ಅದನ್ನು ಪುನರಾವರ್ತನೆ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಧ್ಯಾನದ ಹೈಯೆಸ್ಟ್ ಪಿಚ್ಚಿಗೋಯ್ದಾಗ ಅದು ತಪಸ್ಸು ಅಂತ ಹೆಸರಾಗಿ ತಪ ಆಲೋಚನೆ ಅಂತ ಹೆಸರು. ಈಗ ನಾಲ್ಕು ನಮಗೆ ಮುಖ್ಯವಾದ ಪದಗಳು ಮಂತ್ರ. ಮಧ್ಯೆ ಹೇಳಬೇಕಾದ್ರೂ ಕೂಡ ಮಧ್ಯೆ ಮಂತ್ರ ತಂತ್ರ ಸ್ವರ ವರ್ಣ ರೂಪ ಪ್ರಾಶ್ಚಿತ್ತ ಅರ್ಥಂ ಅಂತ ಹೇಳಬೇಕಾದ್ರೆ ಮಂತ್ರ ತಂತ್ರ ಇತ್ಯಾದಿ ಪದಗಳು ಉಂಟು. ಇಂಥ ಮಂತ್ರಗಳಲ್ಲಿ ಎರಡು ಭಾಗ, ವೈದಿಕ ಮಂತ್ರಗಳು ಪುರಾಣ ಮಂತ್ರಗಳು ಅಂತ ಎರಡು ಭಾಗ. ವೇದೋಕ್ತವಾದ ಮಂತ್ರಗಳು ಮತ್ತು ವೇದ ಅನುಸಾರಿಯಾದ ಮಂತ್ರಗಳು ಅಂತ ಹೆಸರು. ಉದಾಹರಣೆಗೆ ಗಾಯತ್ರಿ ಮಂತ್ರ ವೇದ ಮಂತ್ರ, ಶ್ರೀ ರಾಘವೇಂದ್ರಾಯ ನಾಮ ಅಂತ ಹೇಳ್ತೇವೆ ವೇದ ಮಂತ್ರ ಅಲ್ಲ, ಅದು ಅನಂತರ ಸಿದ್ಧಿ ಮಾಡಿಕೊಂಡು ಹೇಳಿದ ಮಂತ್ರ. ಹೀಗಾಗಿ ಆಚಾರ್ಯನೇ ಹೇಳ್ತೇವೆ ಅದು ವೇದ ಮಂತ್ರನಾಗ ಬಡಿಸಾ ಸೂಕ್ತ. ಆ್ಯಕ್ಚುಲಿ ಮಂತ್ರ ಅದು ವೇದೋಕ್ತವಾದ ಮಂತ್ರ. ಈ ಬರೀ ನಾವು ನಮ್ಗೆ ಇಷ್ಟ ಬಂದು ಹೇಳ್ತೇವೆ ಆನಂದ ಭಗವತ್ಪಾದೇಭ್ಯೋ ನಮಃ, ಅದು ಮಂತ್ರ, ಅದು ವೇದೋಕ್ತವಾದ್ದಲ್ಲ. ನಾವೇ ನಮ್ಮ ಇಷ್ಟ ಬಂದು ಫಾರ್ ಶ್ರೀಮದ್ ಆಚಾರ್ಯಾಯ ನಮಃ ಶ್ರೀ ಮಧ್ವರಾಜಾಯ ನಮಃ ಅಂತ ಮಾಡ್ಕೊಳ್ತೇವೆ. ಮಂತ್ರ ಸಂಬಂಧಪಟ್ಟವ್ರು ಹೇಳಿಕೊಟ್ಟು ಅದು ರಿಪೀಟ್ ಮಾಡ್ತಾ ಹೋಗಿಬಿಟ್ರೆ ಮಂತ್ರದ ಫಾರಂ ಬಂದುಬಿಡುತ್ತೆ. ಅದೇ ರೀತಿ ಇಷ್ಟ ಗುರುಗಳು ಅಂತ ಶ್ರೀ ಸತ್ಯಬೋಧಾಯ ನಮಃ ಸತ್ಯಬೋಧನೆ ಮಾಡ್ಕೊಂಡಿರ್ತಾರೆ. ಶ್ರೀ ವ್ಯಾಸರಾಜಾಯ ನಮಃ ಅವರು ಏನೇ, ಶ್ರೀ ವಿಜೇಂದ್ರಾಯ ನಮಃ, ಹಾಗೆಲ್ಲ ಹಿಡ್ಕೋಬಹುದು. ಅದಕ್ಕೆ ವೈದಿಕ ಮಂತ್ರಗಳು ಈ ಪೌರಾಣ ಮಂತ್ರಗಳಿಗಿಂತ ಪೌರುಷೇಯ ಮಂತ್ರಗಳಿಗಿಂತ ತುಂಬ ಶ್ರೇಷ್ಠವಾದವರು. ಏಕೆಂದರೆ ಅನಾದಿ ನಿತ್ಯವಾದ ಮಂತ್ರಗಳು, ಎಲ್ಲ ಕಾಲಕ್ಕಿರ್ತಕ್ಕಂಥ ಮಂತ್ರಗಳಾದ್ದರಿಂದ ಅವ್ರ ಸಿದ್ಧಿ ತುಂಬ ಜಾಸ್ತಿ. ನಾವು ಪರ್ಮನೆಂಟ್ ಅಡ್ರೆಸ್ ಟೆಂಪರರಿ ಅಡ್ರೆಸ್ ಅಂತ ಕೊಡ್ತೇವೆ. ಪರ್ಮನೆಂಟ್ ಅಡ್ರೆಸ್ ಅಂತ ಹೇಳಿದಾಗ ಯಾವಾಗಲೂ ಸಿಗ್ತಕ್ಕಂಥದ್ದು, ಇದಾದರೆ ಒಂದು ಕಾಲಕ್ಕೆ ಲಿಮಿಟ್ ಆಗುತ್ತೆ, ಅದು ಕಾಲಕ್ಕೆ ಲಿಮಿಟ್ ಆಗೋದಿಲ್ಲ. ಅದಕ್ಕಾಗಿ ವೇದ ಮಂತ್ರಗಳಿಗೆ ಹೆಚ್ಚು ಪ್ರಾಶಸ್ತ್ಯ. ಪುರುಷ ಸೂಕ್ತವೂ ಹಾಗೆ, ಅದು ಮಂತ್ರವಾಗಿ ಹೇಳೋದಕ್ಕೆ ಬರುತ್ತೆ, ಸೂಕ್ತವಾಗಿ ಹೇಳೋದಕ್ಕೆ ಬರುತ್ತೆ. ಒಂದ್ಸರಿ ಸುಮ್ಮನೆ ಹೇಳಿಬಿಡ್ತಾರೆ ಸೂಕ್ತ ಅಷ್ಟೇ, ಮಂತ್ರವಾಗಿ ಹೇಳೋದು ರಿಪೀಟ್ ಮಾಡ್ತಾರೆ. ರಿಪೀಟ್ ಮಾಡೋದಕ್ಕಿಂತ ಮುಂಚೆ ಕೆಲವು ಪ್ರೋಸೆಸ್ ಇದೆ, ಅದು ಬಂದಾಗ ಅದು ವಿಧಿ ವಿಧಾನ, ಅದೇ ತಂತ್ರ ಅಂದ್ರೆ. ನಾರಾಯಣ ಮಂತ್ರ ಹೇಳಬೇಕು, ಹೇಗೆ ಹೇಳಬೇಕು ಅದಕ್ಕೆ ಮೊದಲು ಆಚಮನ ಅಂತ ಮಾಡಬೇಕು, ಆಮೇಲೆ ಸಂಕಲ್ಪ ಮಾಡಬೇಕು, ಆಚಮನ ಪ್ರಾಣಾಯಾಮ ಸಂಕಲ್ಪ, ಆಮೇಲೆ ಅದಕ್ಕೆ ದೇವತೆ ಋಷಿ ಛಂದಸ್ಸು. ಅದನ್ನು ಹೇಳದೆ ಹೋದರೆ ಮಂತ್ರ ಆಗೋದಿಲ್ಲ, ಅದನ್ನು ಹೇಳಬೇಕು. ಅದರ ಅಂಗನ್ಯಾಸ ಕರನ್ಯಾಸ ಗಾಯತ್ರಿ ಮಾಡೋದು ಗೊತ್ತಿದೆ, ಆಮೇಲೆ ಧ್ಯಾನ ಶ್ಲೋಕ, ಆಮೇಲೆ ಮಂತ್ರ ಜಪ, ಅದನ್ನು ಮತ್ತೆ ವಾಪಸ್ ಬರಬೇಕು ಅಂತ ಹೇಳ್ಕೊಂಡು. ಅದು ತಂತ್ರ, ಈ ಕ್ರಮದಲ್ಲಿ ಹೇಳಿದ್ರೆ ಮಾತ್ರ ಸರಿಯಾಗುತ್ತೆ ಅಂತ ಅರ್ಥ. ಈ ನಂಬರ್ ಲಾಕ್ ಅಂತ ಇರುತ್ತೆ, ಆ ನಂಬರ್ ಕರೆಕ್ಟ್ ನಂಬರ್ ನಾನು ಓಪನ್ ಆಗೋದಿಲ್ಲ ಅಷ್ಟು. ಎಷ್ಟು ನಂಬರ್ ಅಂದರೆ ಎಷ್ಟು ಸರ್ತಿ ಮಾಡ್ತಾರೆ, ಬರೀ ಟ್ರಯಲ್ ನಿರ್ಮಾಣ ಕೊಟ್ಟರೆ ಪರ್ಮನೆಂಟ್ ಕಾಂಬಿನೇಷನ್ ಎಷ್ಟು ಸರ್ತಿ ಮಾಡಲು ಸಿಕ್ಕಾಗೋದಿಲ್ಲ. ಆ ನಂಬರ್ ತಕ್ಷಣ ಮಾಡಿಬಿಡಕ್ಕೆ ಬರೋದು. ಅದನ್ನು ಮಂತ್ರ ಅದು ನಂಬರ್ ಗೊತ್ತಿರೋದು ಒಂದು ಭಾಗ, ಹೇಗೆ ಅದನ್ನು ಅಪ್ಲೈ ಮಾಡಬೇಕು ಅಂತ ತಿಳ್ಕೊಂಡು ಅದರನ್ನು ತಿಳ್ಕೊಳ್ಳೋದೇ ಅದು ಭಾರಿ ಮುಖ್ಯ. ಈ ದೃಷ್ಟಿಯಿಂದ ಮಂತ್ರ ತಂತ್ರ ಎರಡು ತಿಳಿದಿರಬೇಕು. ಅಂಥ ಮಂತ್ರಗಳಲ್ಲಿ ವೈದಿಕ ಮಂತ್ರಗಳು ಹೆಚ್ಚು ಶ್ರೇಷ್ಠ, ಅದರಲ್ಲೂ ಕೂಡ ಗಾಯತ್ರಿ ಮಂತ್ರ ಭಾರಿ ಶ್ರೇಷ್ಠವಾದ ಮಂತ್ರ. ಗಾಯತ್ರಿ ಮಂತ್ರದ ಮಂತ್ರ ಇಲ್ಲವೇ ಇಲ್ಲ. ವೇದ ಮಾತಾತು ಗಾಯತ್ರಿ, ಗಾಯತ್ರಿ ಮಂತ್ರದವರೆಗೆ ಒಂದು ಮಾತಿದೆ, ವೇದ ಮಾತಾ ಅಂತ ಅದಕ್ಕೆ ಹೆಸರು. ವೇದ ಮಾತಾ ಅಂಬುದು ಕೆರಡು ರೀತಿ ಅರ್ಥ. ಎಲ್ಲ ವೇದಗಳು ಕೂಡ ಇದರಿಂದ ಮುಂದೆ ಅಭಿವ್ಯಕ್ತವಾದವು ಅಂತ ಹೇಳೋದು ಒಂದು ಅರ್ಥ. ಎಲ್ಲ ವೇದಗಳಿಗೂ ಸಪೋರ್ಟ್ ಕೊಡುತ್ತೆ ಅಂತ ಒಂದು ಅರ್ಥ. ಎಲ್ಲ ಮಂತ್ರಗಳಿಗೂ ಮೂಲಭೂತವಾದ ಮಂತ್ರ ಅಂತ ಇನ್ನೊಂದು ಅರ್ಥ. ಅದು ಹೇಗೆ ಅಂತ ಮುಂದೆ ನೋಡೋಣ. ಈ ವೇದ ಮಾತಾ ಅಂತ ಅದಕ್ಕೆ ಹೆಸರು. ಅಂಥ ಮಂತ್ರವನ್ನು ಹೇಳಿದಾಗಲೇ ಅವನು ಬ್ರಾಹ್ಮಣ ಅನಿಸ್ತಾನೆ, ದ್ವಿಜ ಅನಿಸ್ತಾನೆ. ಇದರಲ್ಲಿ ದ್ವಿಜ ಅಂತ ಹೆಸರು ಬರೋದಿಲ್ಲ. ಗಾಯತ್ರಿ ಮಂತ್ರಕ್ಕೆ ಅರ್ಹತೆ ಬಂದಾಗ ಮಾತ್ರ ಅವನಿಗೆ ದ್ವಿಜ ಅಂತ ಹೆಸರು. ಉಳಿದವರು ಗಾಯತ್ರಿ ಮಂತ್ರ ಹಿಡಿದ್ರು ಕೂಡ ದ್ವಿಜ ಅಲ್ಲ. ಮೊದಲನೇದಾಗಿ ಬ್ರಾಹ್ಮಣ ಇದ್ದಾನೆ, ಅವನು ಗಾಯತ್ರಿ ತಿಳ್ಕೊಂಡಿಲ್ಲ, ಅವನು ದ್ವಿಜನಲ್ಲ. ಇನ್ನೊಬ್ಬನಿಂದಾನೆ ಬ್ರಾಹ್ಮಣ ಅಲ್ಲ, ಗಾಯತ್ರಿ ಮಂತ್ರ ತಿಳ್ಕೊಂಡಿದ್ದಾನೆ, ಅವನು ದ್ವಿಜನಲ್ಲ. ಯಾಕೆಂದ್ರೆ ಆದರೆ ಅವನು ಎಲಿಜಿಬಿಲಿಟಿನೇ ಇಲ್ಲ. ಎಲಿಜಿಬಿಲಿಟಿ ಇಲ್ಲ, ಎಲಿಜಿಬಿಲಿಟಿ ಇದೆ, ಅದನ್ನು ಮುಂದಿನ ಸಿದ್ಧಿ ಬಂದಿಲ್ಲ. ಎರಡು ಸೇರಬೇಕು. ಹೇಳಿದಾಗ ದ್ವಿಜನಾಗಿಬಿಟ್ಟು ಅವತ್ತಿನಿಂದ ಗಾಯತ್ರಿ ಮಂತ್ರವನ್ನು ಅವನು ಹೇಳಲೇಬೇಕು ಅಂತ ಮಂತ್ರ. ಕೆಲವು ಮಂತ್ರಗಳು ಹೀಗೆ ಶುರು ಮಾಡುವಂತೆ ಬಿಡಬಾರದು. ಕೆಲವು ಮಂತ್ರಗಳು ಒಂದು ನಿಯಮ ಉಂಟು, ಮಂತ್ರ ಹೇಳಿಸ್ಕೊಂಡ ಮೇಲೆ ಸಮಾನ ಪ್ರತಿನಿತ್ಯ ಹೇಳಬೇಕು ಒಂದು ಪಾಠ. ಅಥವಾ ಬಿಡೋದಾದರೆ ಇಷ್ಟು ಮಿನಿಮಮ್ ಕೋರ್ಸ್ ಅಷ್ಟು ಮಾಡಿಬಿಡಬಹುದು, ಮೊದಲು ಬಿಡಾಗಿಲ್ಲ. ಅದಕ್ಕೊಂದು ನಿಯಮ ಉಂಟು. ಯಾವ ಮಂತ್ರ ಹೇಳ್ಕೊತೀರೋ ಅಲ್ಲಿ ಎಷ್ಟು ಅಕ್ಷರ ಇದೆ ಅನಿಸ್ಬೇಕು ಅದರಲ್ಲಿ. ಫಸ್ಟ್ ಈ ಕೃಷ್ಣ ಮಂತ್ರ ಅಂತ ತಿಳ್ಕೊಳ್ಳಿ, ಕ್ಲೀಂ ಕೃಷ್ಣಾಯ ನಮಃ, ಆರು ಅಕ್ಷರ ಇದೆ, ಅದು ಷಡಕ್ಷರ ಮಂತ್ರ ಅಂತ ಹೇಳಿ. ಆ ಮಂತ್ರ ಸಿದ್ಧಿ ಬರಬೇಕಾದ್ರೆ ಒಂದು ಅಕ್ಷರಕ್ಕೆ ಒಂದು ಲಕ್ಷ ಅಂತ ಹೇಳಿದ್ರು. ಸೊ ಆರು ಲಕ್ಷ ಹೇಳಿದ್ರೆ ಸಿದ್ಧಿ ಬಂತು ಅಂತ ಆರು ಲಕ್ಷ ಅಂತ ಹೇಳಬೇಕು. ಅದು ಬೇಸ ಒಂದು ವರ್ಷದ ಕೋರ್ಸ್ ಅಲ್ಲ, ಗೊತ್ತಲ್ಲ ನಮಗೆ ಆ ರೀತಿ. ಅಷ್ಟು ವರ್ಷವಾದ್ರೂ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಅದೇ ರೀತಿಯೇ ಯಾವುದೇ ಮಂತ್ರ ಕಂಪ್ಲೀಟ್ ಸಿದ್ಧಿ ಬರಬೇಕಾದ್ರೆ ಅಷ್ಟು ಲಕ್ಷ ಹೇಳಬೇಕು. ಅಕ್ಷರ ಲಕ್ಷ ಜಪ ಅಂತದ್ದು, ಅಕ್ಷರ ಲಕ್ಷ ಜಪ. ಇದು ಕೋಟಿ ಬಾಡಿದ್ರೆ ಭಾರಿ ಶ್ರೇಷ್ಠ. ಅಕ್ಷರ ಕೋಟಿ ಬಾಡಿದ್ರಂತೂ ಮಹಾಶಿತ್ತ ಪುರುಷನಾಗಿ ಬಿಡ್ತಾರೆ. ಇದೆಲ್ಲ ಅನೇಕ ಮಂತ್ರಗಳ ರೀತಿ ಅಂತ ಅದನ್ನು ಹೇಳಿ ಆದರೆ ಉದ್ಯಾಪ್ರ ಮಂಗಳ ಮಾಡಬೇಕಾದ್ರೆ ಧನ್ವಂತರಿ ಮಂತ್ರ ಆಪತ್ತು ಬಂತು, ಧನ್ವಂತರಿ ಮಂತ್ರ ಹೇಳಿದ, ಒಂದು ಯಾವುದೋ ಕಾರಣ ಬಿಟ್ಟು ಹೋಯಿತು, ಇಷ್ಟು ಹೇಳಿದ ಮೇಲೆ ಅದೊಂದು ತೊಂದರೆ ಇಲ್ಲ, ಮಧ್ಯೆ ಬಿಡಬಾರದು, ಅಷ್ಟೇ ಬಿಟ್ಟು ಬಿಡಬಹುದು. ಗಾಯತ್ರಿ ಮಂತ್ರ ಹಾಗಲ್ಲ, ಅವನು ಜೀವನ ಪೂರ್ತಿ ಬಿಡಾಗಿಲ್ಲ. ಅದಕ್ಕೆ ಗಾಯತ್ರಿ ಮಂತ್ರ ಅಂಬುದು ಏಕಾಚಿರತಾ ಇದ್ದ ಹಾಗೆ ವಿಷ್ಣು ಭಜನೆ ಪ್ರತಿ ವರ್ಷ ಮಾಡಬೇಕಾಗಿಲ್ಲ. ಒಂದು ವರ್ಷ ಮಾಡಿ ಜೀವನದಲ್ಲಿ ಒಂದು ಬಾರಿ ಮಾಡಿಬಿಟ್ಟು ಕೃಷ್ಣಾರ್ಥ ಅಂದರೆ ಮುಗಿದೋಗುತ್ತೆ. ವಿಷ್ಣು ಪಂಚಮೆ ವಿಶ್ವರ್ಷ ಅಂತ ನಿಯಮ ಇದೆ, ಅದು ಏಕಾಚಿ ಆಗಲ್ಲ, ಜೀವನ ಪೂರ್ತಿ ಮಾಡೋರು ವ್ರತ. ಅದೇ ರೀತಿ ಜೀವನ ಪೂರ್ತಿ ಮಾಡ್ತಕ್ಕಂಥ ಮಂತ್ರವಾಗಿದ್ದಕ್ಕೆ ಗಾಯತ್ರಿ ಮಂತ್ರಕ್ಕೆ ಭಾರಿ ಶ್ರೇಷ್ಠವಾದ ಮಹತ್ವ ಬಂತು. ಯಾತಕ್ಕಾಗಿ ಮಾಡಿದರು ಅಂದರೆ ಇದು ಬೇಸಿಕ್ ಮಂತ್ರ. ಇದು ಯಾವುದೇ ಮಂತ್ರಕ್ಕೆ ವರ್ಕ್ ಮಾಡಬೇಕಾದ್ರೆ, ಯಾವುದೇ ವ್ರತ ಕೆಲಸ ಮಾಡಬೇಕಾದ್ರೆ ಏಕಾಚಿ ವ್ರತ ಮಾಡಿರಬೇಕು. ಯಾವುದೇ ಮಂತ್ರ ಬೇರೆ ರೀತಿ ಸಿದ್ಧಿ ಬರಬೇಕಾದ್ರೆ ಗಾಯತ್ರಿ ಮಂತ್ರ ಅದು ಹೇಳೇ ಇರಬೇಕು. ಅದಕ್ಕಾಗಿ ಇದನ್ನು ವೈದಿಕ ಮೂಲ ಮಂತ್ರ ಅಂತ ಕರೀತಾರೆ. ಅನಂತರದ ಮೂಲ ಮಂತ್ರ ಅಂದರೆ ನಾರಾಯಣ ಮಂತ್ರ, ವೈದಿಕ ಮೂಲ ಮಂತ್ರ ಅಂದರೆ ಗಾಯತ್ರಿ ಮಂತ್ರ. ಇದನ್ನು ಅರ್ಥ ಮಾಡಿಕೊಂಡು ಗಾಯತ್ರಿ ಮಂತ್ರವನ್ನು ಮಹಿಮೆ ತಿಳ್ಕೊಂಡಾಗ ಅದನ್ನು ಹೇಳಲೇಬೇಕು ಅನಿಸುತ್ತಾನೆ. ಯಾರು ಹೇಳಬೇಕು ಅಂದರೆ ಉಪನಯನ ಆದವರು ಮಾತ್ರ ಹೇಳಿ, ಬೇರೆಯವರು ಹೇಳಾಗಿಲ್ಲ. ಉಪನಯನ ಆದಮೇಲೆ ಮಾತ್ರ ಹೇಳಬೇಕು, ಬೇರೆಯವರು ಹೇಳಿ ಸಿದ್ಧಿ ಬರೋದಿಲ್ಲ. ಉಪನಯನ ಯಾರಿಗೆ? ವೇದಾರ್ಹತೆ ಅರ್ಹರು ಇವರೇ. ಅರ್ಹತೆಯಿಂದ ಶಬ್ದ ಅನೇಕ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಹೇಳಿದ್ದೇನೆ, ಆ ಕೋರ್ಸ್ಗೆ ಎಲಿಜಿಬಿಲಿಟಿ ಇದ್ರೆ ಅರ್ಹತೆ ಅಂತ ಹೇಳ್ತಾರೆ. ಅಂದರೆ ಫಸ್ಟ್ ರ್ಯಾಂಕ್ ಇನ್ ಪಿ ಯು ಸಿ ಆರ್ಟ್ ಪ್ರತಿಭಾವಂತ ಸಂಸ್ಥೆಯಿಂದ ರ್ಯಾಂಕ್ ಅಂಬೋದು ಗ್ಯಾರಂಟಿ, ಯೋಚನೆ ಇಲ್ಲ. ಆದರೆ ಇಂಜಿನಿಯರಿಂಗ್ ಅರ್ಹತೆ ಇಲ್ಲ ಅವನಿಗೆ, ಮೆಡಿಕಲ್ಗೆ ಅರ್ಹತೆ ಇಲ್ಲ. ಯಾಕಂದರೆ ಆ ಸಂಬಂಧಪಟ್ಟ ಕೋರ್ಸ್ ಅಲ್ಲ ಅದು. ನಮ್ಮದೇನಿದ್ರು ಬೈತಾರೆ ಅಂತ ಹೇಳ್ಕೊಂಡು ಬೈಯೋದಲ್ಲ ಅದಕ್ಕೆ. ಮಂತ್ರಕ್ಕೆ ಅರ್ಹತೆ ಇಲ್ಲ, ಎಲಿಜಿಬಲ್ ನಾಟ್ ಎಲಿಜಿಬಲ್ ಅಂತ ಹೇಳಿದರೆ ಆ ಮಂತ್ರಕ್ಕೆ ಎಲಿಜಿಬಲ್ ಅಲ್ಲ ಅಷ್ಟೇ ಹೊರತು ಬೇರೆದಕ್ಕೆ ಎಲಿಜಿಬಲ್ ಸೇರಿರ್ಬೋದು, ಅದಕ್ಕಿಲ್ಲ. ಅದರಿಂದ ಮೆಡಿಕಲ್ ಅಡ್ಮಿಷನ್ ಕೊಡಲ್ಲ, ನನಗೆ ಇಂಜಿನಿಯರ್ ಅಡ್ಮಿಷನ್ ಕೊಡೋದಿಲ್ಲ, ರ್ಯಾಂಕ್ ತೊಗೊಂಡಿದ್ದು ವೇಸ್ಟ್ ಆನ ದಡ್ಡ ಅಂತ ಕೇಳಿದರೆ ಸಂಬಂಧಪಟ್ಟೇ ಇಲ್ಲ. ಇದಕ್ಕೆ ನಿನ್ನ ಕಾಂಪಿಟೆನ್ಸ್ ಇಲ್ಲ ಅಂತ ಅಷ್ಟೇ ಅರ್ಥ. ಅದು ಅರ್ಥ ಮಾಡಿಕೊಂಡ್ರೆ ಅನೇಕರೆಲ್ಲ ಅರ್ಹತೆ ಇಲ್ಲ ಅಂತ ಅಷ್ಟು ಬೈತಾರೆ ಅಂತ ಹೇಳೋ ಅಭ್ಯಾಸ ಬಂದುಬಿಟ್ಟಿದೆ ನಮಗೆ. ಬೈಯೋದಲ್ಲ, ಅವ್ರ ಅರ್ಹತೆ ಇಲ್ಲವರು ಉಪಯೋಗ ಬರೋದಿಲ್ಲ ಅಂತ ಅರ್ಥ. ಅಷ್ಟು ಅದು ಅಭ್ಯಾಸ ಕೊಡ್ತೀನಿ ಅಂತ ತಿಳ್ಕೊಳ್ಳಿ. ಏನರ್ಥ? ಏನೋ ಏನು ಹೇಳಿಕೊ ಅರ್ಥ ಆಗಲ್ಲ. ಯಾಕಂದ್ರೆ ಓದಿ ಒಂದು ಅಕ್ಷರ ಬಂದಿಂದ ಓದಿಲ್ಲ ಅದ್ರ ಬಗ್ಗೆ ಗೊತ್ತಾಗೋದೇ ಇಲ್ಲ. ಸೊ ಇವರಿಗೂ ವೇಸ್ಟ್ ಹೇಳಿಕೊಟ್ಟವರಿಗೂ ವೇಸ್ಟ್, ಏನೋ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಕುರುಡನ ಮುಂದೆ ತೋರಿಸಿ ಗಂಟು ಗಂಟಿನ ಅಕ್ಷರ ಹೊಡೆದ ಡಿಫ್ರೆಂಟ್ ಸ್ಲೈಡ್ಸ್ ಎಲ್ಲ ತೋರಿಸ್ದ, ಆದರೆ ಕಣ್ಣಿಲ್ಲ ಅವ್ರಿಗೆ ಅಂದರು. ಅದಾನೇನು ಅವ್ರ ಕಡೆ ಏನು ಉಪಯೋಗ? ತೋರಿಸಿದ್ದಲ್ಲವೇ ಯಾರೋ ಜಗನ್ನಾಥರ ಕತೆ ಹೇಳ್ತಾರೆ. ಉಡುಪಿಗೆ ಹೋಗಿದ್ರಂತೆ, ಅವರು ಭಾರಿ ಜ್ಞಾನಿವಂತ ಪ್ರಸಿದ್ಧರಾಗಿಬಿಟ್ರಿ. ಪರೀಕ್ಷೆ ಮಾಡಲಿಕ್ಕೆ ಏನು ಮಾಡಿದ್ರು? ಅವ್ರು ಮುಂದೆ ಕೂರಿಸಿದ್ರು. ಅವನೇನು ಅವ್ನು ಹುಟ್ಟು ಮೂಕ ಹುಟ್ಟು ಕಿವಿಡ ಮುಂದೆ ಕೂತು ಜಗನ್ನಾಥ ಅವನವ್ರದ್ದು ಹರಿಕತೆ ಮಾಡ್ತಾ ಇದ್ದಾರೆ. ಪಂಡಿತರೆಲ್ಲ ಜೋರ ನಗುತ್ತಾ ಇದ್ದಾನೆ. ಯಾಕಂದ್ರೆ ಕಿವಿಡ ಅಂತ ಗೊತ್ತೇ ಇಲ್ಲ, ಹರಿಕತೆ ಮಾಡಿ 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 ಕೊಂಡು ಮುಂದೆ ಕಿನ್ನೂರಿ ಅಂತಾರಲ್ಲ ಹಾಕಿ. ಆದರೆ ಅವ್ರು ಗೊತ್ತಾಯ್ತು, ಜಗನ್ನಾಥ ಒಳ್ಳೆ ಜ್ಞಾನಿಗಳು ಗೊತ್ತಾಯ್ತು ಅವರಿಗೆ. ಇವರೆಲ್ಲ ಮುಗಿತದ್ದು ಮುಗಿದ್ಮೇಲೆ ಏನು ಮಾಡಿದ್ರಂತವರು ಅವರೆಲ್ಲ ಬಂದು ಹೇಳ್ತಾರೆ, ಎಷ್ಟು ದಟ್ಟರಿದ್ದಾರೆ ಜಗನ್ನಾಥದಾಸರು, ಏನೇನೋ ಹೇಳ್ಕೊತಾರೋ ಅವ್ರ ಬಗ್ಗೆ. ಅವ್ರ ಮುಖ ಅಂತಾನೆ ಗೊತ್ತಾಗಿಲ್ಲ, ಪಾಪ ಕಿವಿಡ ಅಂತಾನೆ ಗೊತ್ತ ಮಾತಾಡ್ಕೊತಿದ್ದಾರೆ. ಇವ್ರೇನು ಮಾಡಿದ್ರಂತ ಆಮೇಲೆ ಏನಯ್ಯ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿತ್ತು ಅಂದ್ಬಿಟ್ಟು ಅದು ಕತೆ ಮುಗಿತು. ಅವ್ರದೆಲ್ಲ ಅವರೆಲ್ಲ ವಾಯ್ದೆ ಬಿಡ್ಕೊಳ್ಳೋಕಾಗ್ತಾರೆ. ಜಗನ್ನಾಥ ಅವರು ಅನುಗ್ರಹ ಮಾಡಿ ಅವನಿಗೆ ಬಾಯಿ ಕೊಟ್ಟುಬಿಟ್ರೆ ಕಿವಿ ಕೊಟ್ಟು, ಅದು ಎಕ್ಸೆಪ್ಷನ್ ಅದು. ಉಳಿದಂತೆ ಏನಾಗ್ತಿತ್ತದು? ಹೇಳಿದವರು ಬುದ್ಧಿ ಇಲ್ಲ ಅಂತ ಗೊತ್ತಾಯ್ತಾನೆ. ಅದಕ್ಕೋಸ್ಕರ ಅಂಥವ್ರಿಗೆ ಹೇಳಬಾರ್ದು, ತಿಳಿಸ್ಕೊಳಕ್ಕೆ ಇವರು ಹೋಗಬಾರ್ದು, ಹೇಳೋದಕ್ಕೆ ಅವರು ಹೋಗಬಾರ್ದು. ಅದಕ್ಕೆ ನಾವು ಮಂತ್ರ ಹೇಳಿ ಅಂತ ಕನಕದಾಸರು ಬಂದರು. ಯಾರು ಕುರುಬ ಅಂದರು? ಕೊಡ ಮಂತ್ರ ಅಂತ ಅಷ್ಟೇ. ಅಂದರೆ ಅದೇನು ಮಾಡಿದ್ರು? ನಿನಗೆ ಈ ಮಂತ್ರಕ್ಕೆ ಅರ್ಹತೆ ಇದೆ ಅಂತ ಅರ್ಥ. ಅದನ್ನು ಮಾಡಿದ್ರು ಯಮದೇವರು ಕೊಂಡ ನಮ್ಮ ಸಿದ್ಧಿ ಬಂತು. ಬೇರೆ ಮಂತ್ರ ಹೇಳಿದ್ರೆ ಪ್ರಯೋಜನ ಬರ್ತಿರಲಿಲ್ಲ. ಆ ರೀತಿಯಿಂದ ಮಂತ್ರಕ್ಕೆ ಅರ್ಹತೆ ಬೇಕು ಅಂತ ಅರ್ಥ ಮಾಡ್ಕೊಂಡ ಮೇಲೆ ಹಠ ಬಂದರೆ ಪ್ರಯೋಜನ ಇಲ್ಲ. ಅರ್ಹತೆ ಇಲ್ಲ ಅಂದಮೇಲೆ ಆಡ್ಸ ಕೊಡ್ಲಿನ ಪರೀಕ್ಷೆ ಸೀಟ್ ಕೊಡಲಿಲ್ಲ ಅವನಿಗೆ, ಮಿನಿಸ್ಟ್ರಿ ಇನ್ಫ್ಲೂಯೆನ್ಸ್ ಆಗ್ತೀನಿ ಅಂದ, ಅವನು ಕರ್ಕೊಂಡ್ಬರ್ತೀನಿ ಅಂದ. ಪಾಪ ಎಲ್ಲರಿಗೂ ವೇಸ್ಟ್ ಆದರು. ಯಾರು ಕರ್ಕೊಂಡು ಬಂದರೂ ಅಷ್ಟೇ, ನಮ್ಮಲ್ಲಿ ಆ ಥರ ಶುರುವಾಗಲ್ಲ. ಅವ್ನು ಇನ್ಫ್ಲೂಯೆನ್ಸ್ ಮಾಡಿದರೆ, ಮೋಸ ಮಾಡಿದರೆ ಪ್ರಯೋಜನ ಬರೋದಿಲ್ಲ, ಸಿದ್ಧಿ ಆಗಿರಬೇಕು. ಸೊ ಬ್ರಾಹ್ಮಣನಿಗೆ ಉಪನಯನವಾದರೆ ಆಗ ಸಂಧ್ಯಾವನ್ನೇ ಮಾಡ್ತಾರೆ, ಗಾಯತ್ರಿ ಮಂತ್ರ ಬರುತ್ತೆ. ಗಾಯತ್ರಿ ಮಂತ್ರ ಹೇಳೋ ಅಧಿಕಾರ ಬರುತ್ತೆ. ಹಿಂದಿನ ಕಾಲಕ್ಕೆ ಉಪನಯನ ಮಾಡಬೇಕಾದ್ರೆ ಭಾರಿ ಉತ್ಸಾಹ, 5 ವರ್ಷಕ್ಕೆ ಮಾಡಿಬಿಡೋಣ, ಹಾಗೆಲ್ಲ ಇತ್ತು. ಇವತ್ತು ತಡ ಮಾಡಲಿಕ್ಕೆ ಹೇಗೆ ನಾವು ಮನಸ್ಸು ಬಂದಿದ್ದೇವೆ ಜನಗಳಿಗೆ, ಇಂದು ಬೇಗ ಮಾಡಲಿಕ್ಕೆ ಬರ್ತಿತ್ತು. ಯಾತಕ್ಕೆ ಅಂದರೆ ಅದ್ರ ಫಲ ಗೊತ್ತಿತ್ತು ಅವ್ರಿಗೆ. ಯಾತಕ್ಕೆ ಅಂತ ನಮ್ಮಲ್ಲಿದೆ ಬೇಗ ಹೆಸರು, ಡೇಟ್ ಆಫ್ ಬರ್ತ್ ಹೆಚ್ಚು ಕೊಟ್ಬಿಟ್ಟು ಸೇರಿಸ್ಬಿಡ್ತಾರೆ. ಆದಷ್ಟು ಬೇಗ ಬೇಗ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಹೇಳಿದ್ರು. ವಿದ್ಯೆ ಮಾತು ಗೊತ್ತಿದೆ ಅವರಿಗೆ. 1 ವರ್ಷ ಕೋರ್ಸ್ ಕಂಪ್ಲೀಟ್ ಮಾಡೋ ತಡ ಆದರೆ ಎಷ್ಟವ್ರಿಗೆ ಲೈಫಲ್ಲಿ ಹಿಂದೆ ಬಿದ್ದುಬಿಡ್ತಾನೋ. ಬೇರೆ ಕೋರ್ಸ್ ಹೋಗೋದ್ರಿಂದ ಹಿಡಿದು ಇನ್ಕ್ರಿಮೆಂಟ್ಗಳು, ಪ್ರಮೋಷನ್ಗಳು, ರಿಟೈರ್ ಪೆನ್ಷನ್ ಚಾರ್ಜ್ ಎಲ್ಲ ಸೆಟ್ ಆಗುತ್ತೆ ಅವ್ರಿಗೆ 1 ವರ್ಷ ಲೇಟ್ ಆಗಿಬಿಟ್ಟು. ಅದಕ್ಕಾಗಿ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ. ಗಾಯತ್ರಿ ಮಂತ್ರಕ್ಕೆ ಮಾತ್ರ ಯೋಚನೆ ಮಾಡೋದೇ ಇಲ್ಲ, ತಡ ಆದಷ್ಟು ಖುಷಿ ಪಡ್ತಾರೆ. ಸದ್ಯ 1 ವರ್ಷ ಗಾಯತ್ರಿ, 1 ವರ್ಷ ಉಪನಯನ ಅಂತ ಪೋಸ್ಟ್ಪೋನ್ ಮಾಡ್ತಿರ್ತಾರೆ, ಹಾಗೆ ಮಾಡಬಾರ್ದು. ಅದಕ್ಕೆ ವಾದಿರಾಜ ಸ್ವಾಮಿಗಳಿಗೆ, ವ್ಯಾಸರಾಜರಿಗೆಲ್ಲ 5 ವರ್ಷಕ್ಕೆ ಉಪನಯನ ಆಯಿತು ಅವರಿಗೆಲ್ಲ ಕೂಡ. ಅದೇನಾಯ್ತು ಅಂದ್ರೆ ಲೋಕಗಳು ಬರೋ ಮಹಾಜ್ಞಾನಿಗಳು ಸಾಲಿ ಸೇರಿದರು. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಉಪನಯನ, ಗಾಯತ್ರಿ ಮಂತ್ರ ಅದೆಲ್ಲ ಮುಖ್ಯವಾದಂಥ ಪೂರ್ವವಾದ ಸಿದ್ಧಿ ಕೊಡ್ತಕ್ಕಂಥ ಮಂತ್ರ. ಇನ್ನು ಯಾತಕ್ಕೆ ಅಷ್ಟು ಮಹತ್ವ ಬಂತು ಅಂತ ಪ್ರಶ್ನೆ. ಗಾಯತ್ರಿ ಮಂತ್ರಕ್ಕೆ ಯಾತಕ್ಕೆ ಅಷ್ಟು ಮಹತ್ವ ಬಂತು ಅಂತ ಮುಂದಿನ ಪಾಠ ಅದಕ್ಕೆ ಹೇಳ್ತಾರೆ. ವೇದಗಳ ಮಹತ್ವ ಗೊತ್ತು ಜನಗಳಿಗೆ. ವೇದಗಳು ಅಂತ ಹೇಳಿದರೆ ಅನಾದಿ ಕಾಲದಿಂದ ಇರತಕ್ಕಂಥ ನಿತ್ಯವಾದ ಶಾಸ್ತ್ರ. ಅಂತ ವೇದಗಳನ್ನು ಒಂದೊಂದು ಅಕ್ಷರ ಅಕ್ಷರ ಹೇಳಿದರೂ ಕೂಡ ಭಾರಿ ಪುಣ್ಯ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿಃ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ. ವೇದ ಪಾರಾಯಣ ಮಾಡೋರೆಲ್ಲ ಶ್ಲೋಕ ಹೇಳ್ತಾರೆ. ವೇದದ ಒಂದು ಅಕ್ಷರ ಅಕ್ಷರ ಕೂಡ ಭಗವಂತನ ಹೆಸರುಗಳು ಅಂತ ಅದಕ್ಕರ್ಥ. ಇದನ್ನು ವೇದ ಪಾರಾಯಣ ಮಾಡೋ ಎಲ್ಲ ಅದ್ವೈತಿಗಳು ಮೊದಲು ಎಲ್ಲರೂ ಹೇಳ್ತಾರೆ ಶ್ಲೋಕ. ಪ್ರತಿಯೊಂದು ಅಕ್ಷರವು ದೇವರ ನಾಮ, ಪ್ರತಿಯೊಂದು ಪದ ಅಲ್ಲ, ಪ್ರತಿಯೊಂದು ಸಿಲೆಬಸ್, ಈಚ್ ಆ್ಯಂಡ್ ಎವರಿ ಲೆಟರ್ ದೇವರನ್ನು ಹೇಳುತ್ತೆ ಅಂತ. ಇದರಿಂದ ಏನಾಯ್ತು, ಹೆಚ್ಚೆತ್ತು ಹೇಳಿದಷ್ಟು ಕೂಡ ಫಲ ಜಾಸ್ತಿ ಅಂತ ಇದೆ. ಹೆಚ್ಚೆಚ್ಚು ವೇದ ಬಂದಷ್ಟು ಕೂಡ ಹೆಚ್ಚೆಚ್ಚು ಸಿದ್ಧಿ ಬರುತ್ತೆ. ಅಕ್ಷರ ಅಕ್ಷರನಷ್ಟು ಮಹತ್ವ ಇರೋದ್ರಿಂದ 1 ರೂಪಾಯಿ 1,000 ರೂಪಾಯಿ ನೋಟಿದೆ, ಅದು 100 ಇದ್ರೆ ಲಕ್ಷ ಆಯಿತು, ಅದೇ 1,000 ದೇಶದಲ್ಲೇ ಬರುತ್ತಲ್ಲ ಆ ಥರ. ಆದ್ದರಿಂದ ವೇದಗಳು ಎಲ್ಲ ಪಾರಾಯಣ ಮಾಡಬೇಕು ಅಂತ ಹೊರಟ್ರೆ ಎಲ್ಲ ಪಾರಾಯಣ ಮಾಡೋಕ್ಕಾಗುತ್ತಾ? ಸಾಧ್ಯನೇ. ವೇದಗಳ ಸಂಖ್ಯೆ ಇನ್ಫೈನೈಟ್. ಅನಂತಾವೈ ವೇದ ಅಂತ ಅದಕ್ಕಿದೆ, ಅನಂತಾವೈ ವೇದ. ಮಹಾಭಾರತ 1,00,000 ಶ್ಲೋಕ, ಮುದರಾಮಾಯಣ 100 ಕೋಟಿ ಶ್ಲೋಕ, ಪಂಚರಾತ್ರ 100 ಕೋಟಿ ಶ್ಲೋಕ, ಎಲ್ಲ ಪುರಾಣಗಳ 4,00,000 ಶ್ಲೋಕ, ಎಲ್ಲ ಅದಕ್ಕೊಂದು ಇದಿದೆ, ಎಷ್ಟು ನಂಬರ್ ಇದೆ ಅಂತೆ. ವೇದಗಳು ಅನಂತ ಅಂದರೆ ಅನಂತ ವೇದ ಯಾರು ಪಾರಾಯಣ ಮಾಡೋಕ್ಕಾಗತ್ತೆ? ಬಟ್ ಆಸೆ ಈಗ ಅದು ಆದಷ್ಟು ಕೂಡ ಏನು ಮಾಡಬೇಕು ನಾವೀಗ ಅಲ್ಲಿ ಹಿಡ್ಕೋಬೇಕು, ಆದಷ್ಟು ಕಲಿಬೇಕು ಅಂತಿದೆ. ಸಮಗ್ರ ಹೇಳಬೇಕು ಸಾಧ್ಯ ಇಲ್ಲ. ಅದಕ್ಕೇನು ಮಾಡಿದರು? ಗಾಯತ್ರಿ ಮಂತ್ರ ಅಂದರೆ ಎಲ್ಲ ವೇದನೂ ಒಟ್ಟಿಗೆ ಹೇಳಿದ ಫಲ ಕೊಡುತ್ತೆ, ಅದು ಗಾಯತ್ರಿ ಮಂತ್ರದ ವೈಶಿಷ್ಟ್ಯ. ಇಷ್ಟೇ 24 ಅಕ್ಷರ ಹೇಳಿದರೆ ಸಮಸ್ತ ವೇದ ಪಾರಾಯಣ ಮಾಡಿದ ಫಲ ಬರುತ್ತೆ. ಅದಕ್ಕೆ ಅದಕ್ಕೆ ಮಂತ್ರಕ್ಕೆ ಅಷ್ಟು ಮಹತ್ವ ಬಂತು. ಇಡೀ ವೇದ ಪಾರಾಯಣ ನಮ್ಗೆ ಅರ್ಥ ಆಗುತ್ತೆ. ಈಗ ಇಷ್ಟೆಲ್ಲ 1 ರೂಪಾಯಿ ಕಾಯಿನ್ ಇದೆ, ಇಷ್ಟೆಲ್ಲ ಕೂಡ ಒಂದು ಸಣ್ಣ ಚೆಕ್ ಕೊಟ್ಟ ಎಷ್ಟು ಇಂಪ್ರೂವ್ಮೆಂಟ್ ಚೇಂಜ್ ಆಗುತ್ತೆ. ಅದು ವ್ಯಾಲ್ಯೂ ಅಷ್ಟೇ, ಸೇಫ್ಟಿ ಜಾಸ್ತಿ, ಇದು ಜಾಸ್ತಿ ಬರುತ್ತೆ. ಇನ್ನು DD ಹೋಯ್ದೆ ಇನ್ನೂ ಸೇಫ್ ಆಗಬೇಕು ನೋಡಿ. ಎಷ್ಟು ವೆರಿ ಈಸಿ ಟು ಕ್ಯಾರಿ, ಮತ್ತೆ ಕಳ್ಕೊಳ್ಳೋ ಚಾನ್ಸ್ ಇಲ್ಲ, ಕಳ್ಕೊಂಡ್ರೆ ಲಾಸ್ ಇಲ್ಲ. ಈ ಫಾರ್ಮಿಗೆ ಚೇಂಜ್ ಆಗಿಬಿಡುತ್ತೆ. ಅದೇ ರೀ ಮಂತ್ರಗಳೆಲ್ಲ ಹಾಗೆ ಕಾಂಪ್ಯಾಕ್ಟ್ ಫಾರ್ಮ್ ಅಂದರೆ ಇವತ್ತು ನಮಗೆ CD ಬೆಂಡ್ರೆ ಹೋಗುತ್ತದೆ, ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ. ಅಷ್ಟೆಲ್ಲ ವಿಚಾರ ಇಷ್ಟೇ ಎಷ್ಟರಲ್ಲಿ ಪ್ಯಾಕ್ ಮಾಡೋಕ್ಕೆ ಬರುತ್ತೆ ಅಂತ ಗೊತ್ತಾಗುತ್ತಲ್ಲ. ಇದೆಲ್ಲ ಮಂತ್ರದೆಲ್ಲ ಆ ಕಾನ್ಸೆಪ್ಟ್ಗಳು ಒಂದೇ ಒಂದು ಮಂತ್ರ ಇಷ್ಟು ಅರ್ಥ ಹೇಳುತ್ತೆ ಅಂತ ಕೇಳಿದರೆ ಅದು ನಮಗೆ ನಂಬೋದು ಭಾರಿ ಸುಲಭ. 106 ವರ್ಷಗಳಿಂದ ಭಾರಿ ಕಷ್ಟ ಇತ್ತು ನಂಬಿಸೋದು. ಅಷ್ಟಿಕ್ಕದಲ್ಲಿ ಹೇಗಿರುತ್ತೆ ಅದು, ಏನೋ ಸುಳ್ಳು ಹೇಳ್ತಾರೆ ಅಂತ ಹೇಳಿ. ಇವತ್ತು ಸುಲಭ ಅದು, ಒಂದು ಗಂಟೆಗಟ್ಟೆ ಮಾಡಿರ್ತಾರೆ, ಇಡೀ 5-6 ದಿವಸ ಮಾಡಿದ್ದನ್ನು ಒಂದು 2-3 ನಿಮಿಷದಲ್ಲಿ ಹಾಕ್ಕೊಂಡ್ಬಿಟ್ಟು ಸೇಫಾಗಿ ಹೋಗಿಬಿಡ್ತಾರೆ. ಎಲ್ಲ ಇದೆ, ಬಟ್ ಒಂದು ಅಕ್ಷರ ಕೂಡ ಮಿಸ್ ಆಗಿಲ್ಲ ಅದರಲ್ಲಿ. ಇಷ್ಟೇ ಎಷ್ಟಿದೆ ಇವತ್ತು ನಾವು ನಂಬಲಕ್ಕೆ ಸಾಧ್ಯ ಇಲ್ಲ. ನಂಬುತ್ತಿದ್ದೇವೆ, ನಡೀತಾ ಇದೆ ಕೆಲಸ. ಇವತ್ತು ಮಂತ್ರಗಳೆಲ್ಲ ಕಾಂಪ್ಯಾಕ್ಟ್ ಫಾರಮ್ ಆಫ್ ದಿ ಹೋಲ್ ಥಿಂಗ್. ಅದಕ್ಕೆ ಗಾಯತ್ರಿ ಮಂತ್ರ ಅಂಬುದು ಸಕಲ ವೇದಗಳ ಕಾಂಪ್ಯಾಕ್ಟ್ ಫಾರಮ್. ಅದರಲ್ಲಿ 3 ಭಾಗ ಇದೆ. ತತ್ತವಿತುರುವರೆಣ್ಯಂ 1, ಭರ್ಗೋದೇವಶ್ಚ ಧೀಮಹಿ 2, ಧಿಯೋ ಯೋನ ಪ್ರಚೋದಯಾತ್ 3. ಈ 3 ಯಾತಕ್ಕೆ ಬಂತು ಅಂದರೆ ವೇದಗಳು 3 ಅಂತ ಇರೋದು. ವೇದಗಳು 1 ಅಂದ್ರೆ ಕರೆಕ್ಟು, ವೇದಗಳು 3 ಅಂದ್ರೆ ಕರೆಕ್ಟು, ವೇದಗಳು 4 ಅಂದ್ರೆ ಕರೆಕ್ಟು, ವೇದಗಳು 5 ಅಂದ್ರೆ ಕರೆಕ್ಟು, 20-25 ಅಂದ್ರೆ ಕರೆಕ್ಟ್ ಅಲ್ಲ. ಮತ್ತೆ ಅವ್ನು ನ್ಯೂರಿಟಿ ಸುಮ್ಮನೆ ಎಲ್ಲ ಕರೆಕ್ಟ್ ಅಂತ ಏನು ಹೇಳ್ತಾರೆ? ಅವ್ನು ನ್ಯೂರಿಟಿವರೆಗೂ ಕರೆಕ್ಟ್ ಅದು. ವೇದಗಳು 1 ಎಲ್ಲ ವೇದಗಳು ಸರಿ, ಬರೀ ವೇದಗಳು 1. ವೇದಗಳು ಮೂರು ಅಂದರೆ ತ್ರಯಿ ಅಂತ ಕರೀತಾರೆ. ಅದು ತ್ರಯಿ, ಋಗ್ವೇದ, ಯಜುರ್ವೇದ, ಸಾಮವೇದ ಮೂರು, ಅಥರ್ವೇದ ಸೇರಿಸಿದ್ರೆ ನಾಲ್ಕು, ಇತಿಹಾಸ ಪುರಾಣ ಸೇರಿಸಿದ್ರೆ ಐದು, ಇನ್ನೂ ಕೆಲವು ಸಂಗೀತ ಇತ್ಯಾದಿ ಗಂಧರ್ವೇದ ಸೇರಿಸಿದ್ರೆ ಮತ್ತೊಂದು ಜಾಸ್ತಿ, ಆಯುರ್ವೇದ ಇನ್ನೊಂದು ಜಾಸ್ತಿ, ಎಲ್ಲ ಎರಡು ಆಗ್ತಾ ಹೋಗ್ಬೋದು. ಅದರಲ್ಲಿ ಬೇಸಿಕಲಿ ವೇದಗಳು ಕರಿಬೇಕಾದ್ರೆ ಒಂದು ಮೂರು ನಾಲ್ಕು ಇಷ್ಟು ಹೇಳ್ಬೋದು. ಅದರಲ್ಲಿ ಗಾಯತ್ರಿ ಮಂತ್ರ ಮೂರು ಪಾದ ಇದೆ, ಅದಕ್ಕೆ ಗಾಯತ್ರಿ ಎಂಬುದು ಛಂದಸ್ಸಿನ ಹೆಸರು. ಅನಿಷ್ಟುಪ್ಪು, ಗಾಯತ್ರಿ, ತ್ರಿಷ್ಟುಪ್ಪು, ಜಗತಿ, ಛಂದಸ್ಸುಗಳ ಹೆಸರುಗಳು. ನಮ್ಮ ಕನ್ನಡದಲ್ಲಿ ಹೇಳಬೇಕಾದ್ರೆ ಈ ಒಂದು ನಾವು ಹರಿದಾಸರಾಡಿದ್ದು ಕೀರ್ತನೆ ಅಂತೇವೆ, ಉಗಾಭೋಗ ಅಂತೇವೆ, ಸುಳಾದಿ ಅಂತೇವೆ, ಅದು ಮೀಟಿದ್ರೆ ಛಂದಸ್ ಬೇರೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಆಮೇಲೆ ಭಾವಿನಿ ಷಟ್ಪದಿ ಅಂತೇವೆ, ತ್ರಿಪದಿಗಳು ಅಂತೇವೆ, ಇವೆಲ್ಲ ಡಿಫ್ರೆಂಟ್ ಫಾರ್ಮ್ ಆಫ್ ಕಂಪೋಸಿಷನ್. ಗಾಯತ್ರಿ ಎಂಬುದು ಹಾಕಿ ಮೂರು ಪಾದ ಇರೋದು. ಇವು ಶ್ಲೋಕ ಇದೆ ಉದಾಹರಣೆಗೆ, ಯಾವುದು ದೇವನ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ಪರದೇಶ ವರಪ್ರದಂ. ಇದು ನಾಲ್ಕು ಪಾದ ಅಂತ ಕರೀತಾರೆ, ಎಂಟೆಂಟು ಸ್ಥಳಕ್ಕೊಂದು ಪಾದ ಇದೆ. ಒಂದೇ ಗೋವಿಂದ ಮಾನಂದ ಮಣಿಮಂಜರಿಯ, ಒಂದೇ ಗೋವಿಂದ ಮಾನಂದ ಜ್ಞಾನದೇಹಂ ಪತಿಂ ಶ್ರೀಯ ಎಂಟು ಎಂಟು, ಶ್ರೀಮದಾನಂದ ತೀರ್ಥಾರ್ಯ ಎಂಟು, ವಲ್ಲಭಂ ಪರಮೇಶ್ವರಂ ಎಂಟು. ಅನುಷ್ಠುಪ್ ಶ್ಲೋಕ ಅಂತ ಹೇಳಿದ್ರು, ಎಂಟೆಂಟು ಇದ್ದು ಬಿಟ್ಟರೆ ಒಂದು ಪಾದದಲ್ಲಿ ಅನುಷ್ಠುಪ್ ಶ್ಲೋಕ. ಪೂರ್ವಾರ್ಥ ಉತ್ತರಾರ್ಥ, ಪೂರ್ವಾರ್ಥದಲ್ಲಿ ಎರಡು ಭಾಗ, ಉತ್ತರಾರ್ಥ ಎರಡು ಭಾಗ, ಒಟ್ಟು ನಾಲ್ಕಾಯಿತು. ಒಂದೊಂದು ಪಾದ ಅಂತ ಕರೀತಾರೆ. ಈ ಗಾಯತ್ರಿ ಮಂತ್ರ ವಿಶೇಷ, ಈ ತ್ರಿಪದಿ ಇದ್ದಾಗಿ, ತ್ರಿಪದಿ ಇದ್ದಂತೆ ತತ್ಸವಿತುರ್ವರೇಣ್ಯಂ ಎಂಟಕ್ಷರ, ಭರ್ಗೋದೇವಶ್ಚ ಧೀಮಹಿ ಎಂಟಕ್ಷರ, ಧಿಯೋಯೋನ ಪ್ರಚೋದಯ ಎಂಟಕ್ಷರ, ಎಂಟು ಮೂರು ಇಪ್ಪತ್ನಾಲ್ಕು. ಅದಕ್ಕೆ ತ್ರಿ ಗಾಯತ್ರಿ ಛಂದಸ್ಸು ತ್ರಿಪದಿ ಅಂತ ಹೇಳಿ, ಗಾಯತ್ರಿ ತ್ರಿಪದ ಅಂತ ಕರೆಯೋದು. ಅದಕ್ಕೆ ತ್ರಿಪದ ಮೂರು ಪಾದ ಇರತಕ್ಕಂಥದ್ದು. ಮೂರು ಪಾದ ಯಾತಕ್ಕೆಂದರೆ ಮೊದಲನೇ ಪಾದ ಪೂರ್ತಿ ಋಗ್ವೇದ, ಎರಡನೇ ಪಾದ ಪೂರ್ತಿ ಯಜುರ್ವೇದ, ಮೂರನೇ ಪಾದ ಸಾಮವೇದ. ಅದಕ್ಕೆ ಗಾಯತ್ರಿ ಮಂತ್ರ ಮೂರು ಪಾದದಲ್ಲಿ ಎಲ್ಲ ವೇದನೂ ಬಂದಂತೆ ಆಯ್ತು. ಅದರಲ್ಲಿ ಅಷ್ಟು ಕಂಪ್ಯಾಸ್ ಫಾರಂ ಬಂತು. ಅದು ಓಂ ಭೂಹು ಭುವಃ ಸ್ವಹ, ಈ ಮೂರು ಇದು ಭೂರ್ಭುವ ಸ್ವಹ ಗಾಯತ್ರಿ ಅಲ್ಲ, ಅದು ವ್ಯಾಹೃತಿಗಳು ಅಂತ ಹೇಳಿದ್ರು. ವ್ಯಾಹೃತಿ ಗಾಯತ್ರಿಗೆ ಅಟ್ಯಾಚ್ ಮಾಡಿದಾಗ ಮಂತ್ರ ಫಾರಂ ಬರ್ತದೆ. ಗಾಯತ್ರಿ ಮಂತ್ರ ಎರಡು ವಿಧ, ಮತ್ತೆ ಗಾಯತ್ರಿ ಮಂತ್ರ ಎರಡು ವಿಧ, ಸಂಧ್ಯಾವಂದನೆ ಗಾಯತ್ರಿ ಅಂತ ಒಂದು, ಮಹಾಮಂತ್ರ ಗಾಯತ್ರಿ ಅಂತ ಒಂದು. ಈ ಸಂಧ್ಯಾವಂದನ ಗಾಯತ್ರಿಗೆ ಭೂರ್ಭುವಸ್ವ ಸೇರಿಸಿದೆ. ಓ ಭೂರ್ಭುವಸ್ವ ತತ್ತವಿತುರ್ವರೆಣ್ಯಂ ಭರ್ಗೋದೇವಶ್ಚ ಧೀಮಹಿ ಧಿಯೋಯೋನ ಪ್ರಚೋದ, ಗಾಯತ್ರಿ ಮಂತ್ರ ಇದು ಸಂಧ್ಯಾವನ್ನೇ ಹೇಳಬೇಕು. ಇದಕ್ಕಾಗಲ್ಲ, ಮಹಾಮಂತ್ರಕ್ಕೆ ಭೂರ್ಭುವಸ್ವ ಇಲ್ಲ. ಓಂ ತತ್ತವಿತುರ್ವರೆಣ್ಯಂ ಭರ್ಗೋದೇವಶ್ಚ ಧೀಮಹಿ ಧಿಯೋಯೋನ ಪ್ರಚೋದ ಅಷ್ಟೇ, ಇದು ಮಹಾಮಂತ್ರ ಗಾಯತ್ರಿ ಅಂತ ಹೇಳಿ. ಇದರಲ್ಲಿ ಡಿಫರೆನ್ಸ್ ಎಲ್ಲ ಗೊತ್ತಿರಬೇಕು. ಇಂಥ ಗಾಯತ್ರಿ ಹೇಳಬೇಕಾದ್ರೆ ಮಹಾಮಂತ್ರ ಗಾಯತ್ರಿ ಕಂಪಲ್ಸರಿ ಅಲ್ಲ, ಸಂಧ್ಯಾವನ್ನೇ ಗಾಯತ್ರಿ ಕಂಪಲ್ಸರಿ, ಇದು ಹೇಳಲೇಬೇಕು. ಇದನ್ನು ಹೇಳಿ ಅದನ್ನು ಮತ್ತೆ ಹೇಳ್ಬೋದು, ಆಮೇಲೆ ಪುನಃ ಅದನ್ನು ಹೇಳ್ತಾರೆ ಮಹಾಮಂತ್ರ ಗಾಯತ್ರಿ ಅಂತ ಹೇಳಿದ್ರು. ಈ ಗಾಯತ್ರಿ ಮಹಾಮಂತ್ರವನ್ನು ಸೇರಿಸಿಲ್ಲ, ಯಾಕೆ ಬೇಸಿಕ್ ಮಂತ್ರ ಇದೆ, ಬೇಸಿಕ್ ಮಂತ್ರ, ಇದನ್ನು ಹೇಳೇ ಇರಬೇಕು. ಇದು ಬೇಸಿ ಆಗಿದೆ ಅಂದರೆ ಪಿ ಸಿ ಆಗಿದೆ ಕೇಳಬಾರ್ದು, ಅಲ್ಲಿ ಹೋದ ಎಡ್ಮಿಷನ್ ಇಲ್ಲ ಅವನಿಗೆ. ಅದೇ ರೀತಿಯೇ ನಾರಾಯಣ ಮಂತ್ರ ಹೇಳ್ತಾರೆ, ಗಾಯತ್ರಿ ಮಂತ್ರ ಹೇಳಿದ್ದಾನೆ ಅಂತ ಅರ್ಥ. ಯಾವುದೇ ಮಂತ್ರ ಹೇಳಬೇಕಾದ್ರೆ ಗಾಯತ್ರಿ ಮಂತ್ರ ಅಂಡರ್ಸ್ಟುಡ್, ಅದನ್ನು ಹೇಳಿದ್ರೆ ಹೇಳಿದ್ದಾನೆ ಅಂದರೆ ಅದು ಇನ್ವ್ಯಾಲಿಡ್ ಮಂತ್ರ ಅಂತ ಅರ್ಥ. ಇಷ್ಟು ಮಾಡಿಕೊಂಡು ಈಗ ಗಾಯತ್ರಿ ಮಂತ್ರವನ್ನು ಸಕಲ ವೇದಗಳ ಸಾರ ಅಂತ ಕರ್ತ. ಇದು ಹಿನ್ನೆಲೆ ಹೇಳ್ತಾರೆ ಆಚಾರ್ಯ, ಹೇಗೆ ಹುಟ್ಟಿ ಬಂತು ಎಲ್ಲ ಅಂತ ಕೇಳಿದರೆ, ಮೊದಲು ಎಲ್ಲ ಹೇಳ್ತಾರೆ ಆ ಅಂತ ಒಂದೇ ಅಕ್ಷರ ಇದ್ದು ಇಡೀ ವಾಂಗ್ಮಯದೊಳಗೆ ಫಸ್ಟ್ ಅಂದರೆ ಓ ಆ ಅಷ್ಟೇ, ಮೂರು ಇನ್ನೇನೇ ಇಲ್ಲ. ಆ ಅಂಬೋದು ಇಂಡಿಕೇಟಿವ್ ಆಲ್ ಶಾಸ್ತ್ರ ಹಾಗಿತ್ತು. ಸ್ವಲ್ಪ ಎಕ್ಸ್ಪ್ಯಾಂಡ್ ಆಯಿತು, ಸ್ವಲ್ಪ ಎಕ್ಸ್ಪ್ಯಾಂಡ್ ಆದ ಓಂ ಅಂತ ಆಯ್ತು. ಆ ಊ ಮಾ ಆ ಟು ಓಂ ಅಂತ ಬಂದು ಮೂರು ಅಕ್ಷರ ಆಯಿತು. ಆ ಓಂನಲ್ಲಿ ಎಂಟು ಅಕ್ಷರ ಇದೆ, ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಮತ್ತು ಅತಿಶಾಂತ ಅಂತ ಎಂಟು ಅಕ್ಷರ ಇದೆ. ಎಂಟು ಅಕ್ಷರದಿಂದ ಐವತ್ತು ಅಕ್ಷರ ಬಂತು, ಆ ಈ ಎಲ್ಲ ಬಂತಲ್ಲ ಐವತ್ತು ವರ್ಣಮಾಲೆ ಬಂದಿದ್ದು ಆಮೇಲೆ ಈ ಎಂಟು ಬೇಸಿಕ್ ಲೆಟರ್ಸ್ ಅದರಿಂದ ಡೆವಲಪ್ ಆಗಿ ಅದು ಐವತ್ತು ಅಕ್ಷರ ಆಯಿತು. ಆಮೇಲೆ ಏನಾಯ್ತು ಗೊತ್ತಾ, ಇವು ಮೂರರಿಂದನೇ ಆ ಉಮಾ ಮೂರಿದೆಯಲ್ಲ, ಆಮೇಲೆ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಬಂತು. ಅದರಲ್ಲಿ ಒಂದು ವೈಶಿಷ್ಟ್ಯ ಅಂದರೆ ಮುಂದೆ ವ್ಯಾಹೃತಿಗಳು ಹುಟ್ಟಿ ಬಂತು. ಓಂಯಿಂದ ಆ ಓಂ ಭೂಹು ಭುವ ಸ್ವಹ, ಇದು ವ್ಯಾಹೃತಿಗಳು ಅಂತ ಹೇಳಿ ಕಂಟಿನ್ಯೂ ಮಾಡಿದ ಭೂರ್ಭುವಸ್ವ ಇನ್ನೊಂದು ಆಹೃತಿ, ಮತ್ತೆ ಭೂಹು ಭುವ ಸ್ವಹ ಭೂರ್ಭುವಸ್ವ. ಇಲ್ಲ ವ್ಯಾಹೃತಿಗಳು ಮೂರು ಅಂದ್ರೂ ಸರಿ, ವ್ಯಾಹೃತಿಗಳು ನಾಲ್ಕು ಅಂದ್ರೂ ಸರಿ, ನಾಲ್ಕು ಸೇರಿದಾಗ ಭೂರ್ಭುವಸ್ವ ಸೇರಿಬಿಟ್ಟು ಒಂದಾಗೋದ್ರಿಂದ ನಾಲ್ಕಾಯ್ತು. ಈ ಗಾಯತ್ರಿ ಅಂತ ಏನಾಯ್ತು ಗೊತ್ತಾ, ಭೂಹು ಒಂಬತ್ತು ಎಕ್ಸ್ಪ್ಯಾಂಡೆಡ್ ಫಾರಂ ಸತ್ಸವಿತೃವರೇಣ್ಯಂ ಭುವ ಭರ್ಗೋದೇವಶ್ಚ ಧೀಮಹಿ ಸ್ವಹ ಧಿಯೋಯೋನ ಪ್ರಚೋದಯ. ಇದು ಬೆಳಿ ಈ ಮೂರು ಚರಣದಿಂದ ಪುರುಷ ಸೂಕ್ತ ಬಂತ. ಆಮೇಲೆ ಪುರುಷ ಮೂರು ಭಾಗ ಇದೆ, ತತ್ಸವಿತು ಒಂದು ಭಾಗದ ಪುರುಷಸೂಕ್ತ. ಅದು ಪುರುಷಸೂಕ್ತ ಅಂಬೋದು ಗಾಯತ್ರಿ ಮಂತ್ರದ ಪರ್ವದ ಎಕ್ಸ್ಟೆಂಡೆಡ್ ಟರ್ಮ್ ಅಂತ ಹೇಳಿದೆ. ಅದು ಮುಂದೆ ಬರೋದ ಯಾಕ, ಪುರುಷೋಕ್ತದಿಂದ ಸಮಸ್ತ ವೇದಗಳು ಬಂದುಬಿಟ್ಟು ಅದು ಎಲ್ಲಾ ವಾಂಗ್ಮಯರಾಗಿ ಬಂತು. ಈ ಅದಕ್ಕೆ ಗಾಯತ್ರಿ ಮಂತ್ರ ಎಲ್ಲಿದೆ ಅಂದರೆ ತೀರ ಕಾಂಟ್ಯಾಕ್ಟ್ ಆದರೆ ಓಂ ಆ ಆಗ್ತಿತ್ತು, ತೀರ ವಿಸ್ತಾರ ಅನಂತ ವೇದ ಆಗ್ತಿತ್ತು. ಸೊ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ಇಷ್ಟನ್ನು ಪಾರಾಯಣ ಮಾಡಬೇಕು ಅಂತ ಮಾಡಿದ್ರಿಂದ ಒಂದು ರೂಪ ಬಂತು. ಯಾವ ರೀತಿ ಸೇರಿಸಿದ್ದಾರೆ ಗೊತ್ತಾ ಇದ್ದಾರೆ, ಗಾಯತ್ರಿ ಮಂತ್ರ ಪ್ರಾರ್ಥನಾ ರೂಪದಲ್ಲಿ ಇರಬೇಕು. ಮಂತ್ರ ನಮಃ ಅನ್ನಬೇಕು ಇಲ್ಲ ಧೀಮಹಿ ಅನ್ನಬೇಕು. ಧೀಮಹಿ ಅನ್ನ ಮಂತ್ರ ಮಂತ್ರ ಧೀಮಹಿ ಧ್ಯಾನ ಮಾಡೋಣ ಅಂತ. ಧ್ಯಾನ ಮಾಡೋಣ, ಯಾರನ್ನ ಧ್ಯಾನ ಮಾಡೋಣ? ಫಸ್ಟ್ ಧ್ಯಾನ ಮಾಡಬೇಕು ಅನ್ನೋ ಇದು ಸಂದೇಶ. ಧ್ಯಾನ ಮಾಡಬೇಕು. ಧ್ಯಾನ ಅಂದ್ರೇನು? ಮೊದಲು ಕೇಳಿದ, ಒಂದು 20 ಜನ ಕೂತಿದ್ದಾರೆ ನೋಡ್ದ, ಅಷ್ಟೇ. ಒಬ್ಬರು ನೋಡೋಂದ, ಒಬ್ಬರು ನೋಡ್ದ, ಕಾನ್ಸಂಟ್ರೇಷನ್ ಬಂದು ಒಬ್ಬರು ನೋಡ್ತಾನೆ ಇರೋ ಅಂತ ಹೇಳಿದ. ಅವ್ರ ಕಣ್ಣು ಮಾತ್ರ ನೋಡುವಂತ, ಅವ ಇನ್ನೂ ಡೀಪಲ್ಲಿ ಕಾರ್ಯ ಮಾತ್ರ ನೋಡು ಅಂತ ಹೇಳಿದ. ಪೂರ್ತಿ ಕಾಂಟ್ ನೋಡ್ತಾ 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 ಸೆಂಟರ್ ಮಾಡ್ತಾ ಹೋಗ್ತಾ, ಅದು ಅಲ್ಲಿ ಅದು ಧ್ಯಾನ ಅಂತ. ಡೀಪನ್ ಆಗ್ತಾ ಹೋಗಿ ಕಾನ್ಸಂಟ್ರೇಷನ್ ಫಸ್ಟ್ ಬರಬೇಕು. ಹೈಲಿ ಡೀಪನ್ಡ್ ಕಾನ್ಸಂಟ್ರೇಷನ್ ಆದ ಧ್ಯಾನ ಅಂತ ಕರೀತ. ಆಗ ಧ್ಯಾನ ಶಬ್ದಕ್ಕೆ ಆ ಅರ್ಥ ಬರುತ್ತೆ. ಸುಮ್ಮನೆ ಕಣ್ಣು ಮುಚ್ಚಿಕೊಂಡ್ರೆ ಧ್ಯಾನ ಅಂತ ಆಗಿದೆ. ಈಗ ಮೂರು ಹಿಡ್ಕೊಂಡ್ರೆ ಪ್ರಾಣಾಯಾಮ, ಕಣ್ಣು ಮುಚ್ಚಿಕೊಂಡ್ರೆ ಧ್ಯಾನ, ಎರಡೂ ತಪ್ಪು. ಕಣ್ಣು ಮುಚ್ಚಿಕೊಂಡ್ರೆ ನಿದ್ದರೆ ಮೂಗು ಮುಚ್ಚಿಕೊಂಡ್ರೆ ಏ ಗುಸರಾಗಿ ನಿಂತು ಹೋಗುತ್ತೆ. ಏ ಮೂಗು ಹಿಡ್ಕೊಂಡ್ರೆ ಪ್ರಾಣಾಯಾಮ ಆಗೋದಿಲ್ಲ ನಮ್ಗೆ. ಅದು ತಂತ್ರ, ಅದು ಹೆಚ್ಚಿಗೆ ಮೂಗು ಹಿಡ್ಕೊಳ್ಳೋ ತಂತ್ರ, ಮಂತ್ರ ಹೇಳೋ ತಂತ್ರ, ಗೊತ್ತಾಯ್ತಾ? ಅದೇ ರೀತಿ ಧ್ಯಾನ, ಧ್ಯಾನಕ್ಕೆ ಮಂತ್ರ ಎರಡಿರಬೇಕು. ಅದಕ್ಕೇನೆ ಗಾಯತ್ರಿ ಮಂತ್ರಕ್ಕೆ ಧ್ಯೇಯ ರೂಪ ಯಾವುದು ಅಂತ ಮುಂಜಾನೆ ಧ್ಯಾನ ಮಾಡೋಣ. ಯಾರನ್ನು ಧ್ಯಾನ ಮಾಡೋಣ? ಅದಕ್ಕೆ ಅದು ಆಚಾರ ಅವತಾರ ಮಾಡೋಕ್ಕಿಂತ ಮುಂಚಿತವಾಗಿ ಗಾಯತ್ರಿ ಮಂತ್ರ ಹೇಳೋ ಜನ ಇದ್ರು, ಅಲ್ಲಿ ಟೆಕ್ನಿಕಲಿ ಸರಿಯಾದ ಫಾರ್ಮ್ ಗೊತ್ತಿದ್ದಿಲ್ಲ ಅವ್ರಿಗೆ, ಅದನ್ನು ತಿಳಿಸ್ಕೊಟ್ರು ಆಚಾರ್ಯರು. ಅದು ಯಾವುದೇ ಮಂತ್ರಕ್ಕೆ ನಮಗೆ ಮಿನಿಮಮ್ 4 ಗೊತ್ತಿರಬೇಕು. 3 ಒಂದು ಭಾಗ, 4 ಒಂದು ಭಾಗ. 3 ಯಾವುದು ಅಂದರೆ ಈ ಮಂತ್ರದ ಋಷಿ ಯಾರು, ಇದು ಫಾರಂ ಮಾಡಿದವರು ಯಾರು ಅಂತ ಫಸ್ಟ್. ಪುಸ್ತಕ ಬರೆದ ಆಚಾರ ಯಾರು ಅಂತೀವಲ್ಲ, ಹಾಗೆ ಒಂದು ಗ್ರಂಥಕ್ಕೆ ಆರ್ಟಿಕಲ್ಸ್ಗೆ ಆಧಾರ ಹೇಗೋ ಮಂತ್ರಕ್ಕೆ ಋಷಿ ಅಂತ ಕರೀತಾರೆ. ಆಮೇಲೆ ದೇವತೆ ಯಾರು, ಯಾವ ದೇವತೆಯ ಸ್ತೋತ್ರ ಇದು, ಅದು ಋಷಿ. ಆಮೇಲೆ ಛಂದಸ್ಸು, ಯಾವ ಮೀಟರಲ್ಲಿ ಇದೆ ಅಂತ ಹೇಳೋದು ಛಂದಸ್ಸು. ಅರ್ಥ 4, 4 ತಿಳ್ಕೊಂಡ್ರೆ ಮಂತ್ರ ಸಿದ್ಧಿ ಬರಲಿಕ್ಕೆ ಸಾಧನ. 4 ಗೊತ್ತಿರಬೇಕು. ಬಸ್ ಬರುತ್ತೆ, ಹತ್ತಕ್ಕೆ ಹೋಗೋದಿಲ್ಲ, ಯಾಕೆ ಬೋರ್ಡೇ ಇಲ್ಲ, ಏನಿಗೆ ಹೋಗುತ್ತೆ ಗೊತ್ತೇ ಇಲ್ಲ, ಹತ್ತೋದಿಲ್ಲ, ಯಾಕೆಂದ್ರೆ ಬೋರ್ಡೇ ಇಲ್ಲ. ಅದಕ್ಕೆ ಧ್ಯೇಯ ದೇವತೆ ಗೊತ್ತಿಲ್ಲದೆ ಹೋದರೆ, ಪ್ರತಿಪಾದ್ಯ ದೇವತೆ ಗೊತ್ತಿರೋ ಮಂತ್ರ ಹೇಳಿ ಪ್ರಯೋಜನ ಇಲ್ಲ. ಬಸ್ ಬಂದು ಡ್ರೈವರೇ ಇಲ್ಲ, ಬಸ್ ಹತ್ತೋದಿಲ್ಲ, ಯಾಕೆ ಉಪಯೋಗ ಇಲ್ಲ. ಹೋಗುತ್ತೆ ಎಲ್ಲ ಬೋರ್ಡ್ ಹಾಕಿ ನೋಡಿದ್ರೆ ಇನ್ನೊಂದು ಬಸ್ ಬಂದು ಹೋಗ್ಬಿಟ್ಟಂತೆ, ಯಾಕೆಂದ್ರೆ ಬೋರ್ಡೇ ಡ್ರೈವರೇ ಇಲ್ಲ. ಆಮೇಲೆ ಕೊಂದು ಸೀಟೇ ಇಲ್ಲ, ಬಂದು ಹೋದ್ರೆ ಎಲ್ಲ ಇದೆ, ಸೀಟೇ ಇಲ್ಲ. ಸೊ ಋಷಿ ಛಂದಸ್ಸು ಇದು 3 ಇರಬೇಕು. ಹಾಗೆ ಅವರು ಪ್ರಯಾಣ ಮುಂದುವರಿಸಿದ್ರು ಸಾಧ್ಯ. ಅದಕ್ಕಾಗಿ ಇವತ್ತು ಯಾವುದೇ ಮಂತ್ರ ಹೇಳಬೇಕಾದ್ರೆ ಧ್ಯೇಯ ರೂಪ ಯಾವುದು ಗೊತ್ತಿರಬೇಕು. ಗೊತ್ತೇ ಇರಲಿ ಜನ ಸೂರ್ಯ ಅಂತ ತಿಳ್ಕೊಂಡ್ರೆ ಕೆಲವರು, ಗಾಯತ್ರಿ ಹೆಣ್ಣು ದೇವತೆ ತಿಳ್ಕೊಂಡು ಕೆಲವರು ಏನೇನೋ ತಿಳ್ಕೊಂಡ್ಬಿಟ್ಟಿದ್ರು. ಆಚಾರ ತಿಳಿಸಿದ್ರು ಸರಿಯಾಗಿ ಅದೇನೊಬ್ಬದನ್ನು ಹೇಳಿಕೊಟ್ಟು ಧ್ಯಾನ ಇದನ್ನು ಮಾಡಬೇಕು. ಧ್ಯೇಯಸ್ತದ ಪವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾತರ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಬಪುಹು ಧೃತಶಂಖ ಚಕ್ರ. ಈ ಶ್ಲೋಕ ಹೇಳಿ, ಯಾವಾಗ ಧ್ಯಾನ ಶ್ಲೋಕ ಹೇಳಿದ ಜಪ ಶುರು ಮಾಡಿದ್ರು. ಅನೇಕ ಧ್ಯಾನ ಶ್ಲೋಕನೇ ತುಂಬಾ ಜನಕ್ಕೆ ಗೊತ್ತಿರ್ತದೆ. ಬ್ರಾಹ್ಮಣರೆಲ್ಲ ಗಾಯತ್ರಿ ಮಾಡೋರು ಇದ್ದಾರೆ, ಎಷ್ಟೋ ಬೇರೆ ಪಂಥದವ್ರನ್ನ ಕೇಳಿ ಅವ್ರು ಈ ಮಂತ್ರ ಹೇಳೋದಿಲ್ಲ. ಅದನ್ನ ಈ ಗಾಯ ಧ್ಯೇಯಸ್ಥಾನ ಹೇಳೋದೇ ಇಲ್ಲ. ಅಂದಮೇಲೆ ಅದೇ ಗೊತ್ತಿಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ಬ್ರಾಹ್ಮಣರಲ್ಲಿ 99% ಜನ ಗಾಯತ್ರಿ ಮಂತ್ರಕ್ಕೆ ಗಾಯತ್ರಿ ಮಂತ್ರನೇ ಗೊತ್ತಿಲ್ಲದವರು. ಮಾಡಲು 99% ಜನಕ್ಕೆ ನಾರಾಯಣ ದೇವತೆ ಅಂತ ಗೊತ್ತಿಲ್ಲ, ಅದಕ್ಕೆ ಪ್ರತಿಪಾದ್ಯ ದೇವತೆ ಅಂತ ಗೊತ್ತಿಲ್ಲ. ಅದಕ್ಕೆ ಸಿದ್ಧಿ ಕೊಡೋದೇ ಇಲ್ಲ. ಸಿದ್ಧಿ ಕೊಡದೇನೆ ಬರೀ ಶ್ರಮ ಆಗುತ್ತೆ ಹೊರತು ಕೆಲಸಕ್ಕೆ ಬರೋ ಶ್ರಮ ಏ ವಹಿ ಕೇವಲ ಅಂತಾರಲ್ಲ, ಹಾಕಿ ಮಿಕ್ಸರ್ ಹಾಕಿ ಅವಳಿಗೆ ಏನು ಹಾಕಿ ಅದು ಸುಮ್ಮನೆ ಶಬ್ದ, ಕರೆಂಟ್ ವೇಸ್ಟ್ ಅಷ್ಟೇ, ಅವ್ರು ಏನು ಉಪಯೋಗ ಇಲ್ಲ. ಅದರಿಂದ ಮಿಷನ್ ಹಾಳಾಗುತ್ತೆ, ಕರೆಂಟ್ ವೇಸ್ಟ್, ಏನು ಉಪಯೋಗ ಇಲ್ಲ, ಏನೋ ಇರಬೇಕಲ್ಲ ಅದರಲ್ಲಿ, ಏನು ಇಲ್ಲವೇ ಇಲ್ಲ. ಹಾಗಾಗಿ ಅಂತೇಳಿ ಕಲ್ಲು ಹಾಕಿಬಿಟ್ರೆ ಮಿಷನ್ ಹಾಳಾಗ್ಬೋದು. ಕಲ್ಲು ಹಾಕ್ಬೋದು, ಏನೋ ಇರಬೇಕು, ಏನೋ ಹಾಕ್ಲಿಕ್ಕೆ ಬರೋದಿಲ್ಲ. ಮಿಕ್ಸರ್ಗೆ ಏನು ಹಾಕ್ಬೋದು ಅಂತೇಳಿ ಅದನ್ನು ಹಾಕಬೇಕಷ್ಟೇ. ಈಗ ಮಂತ್ರಗಳಲ್ಲಿ ಸಿದ್ಧಿ ಬರಲೇ ಕಾರಣ ಇದೆ. ಜನ ಏನು ತಿಳ್ಕೊಂಡ್ರು, ಈ ಮಂತ್ರಗಳು ವೇಸ್ಟ್ ಅಂತ ತಿಳ್ಕೊಂಡ್ಬಿಟ್ರು, ತಪ್ಪೇನೇನೇ ಗೊತ್ತಾಗಲಿಲ್ಲ ಇವರಿಗೆ, ಅದು ತಪ್ಪು ತಿಳ್ಕೊಂಡ್ಬಿಟ್ರಷ್ಟೇ. ಆಚಾರ್ಯ ತಿಳಿಸ್ಕೊಟ್ಟು ಧ್ಯೇಯಸ್ಥದ ಪವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ, ನಾರಾಯಣ ಧ್ಯಾನ ಮಾಡಬೇಕು. ನಾರಾಯಣ ಹೇಗಿದ್ದಾನೆ ಅಂದರೆ ಪವಿತ್ರ ಮಂಡಲ ಮಧ್ಯವರ್ತಿ, ಸೂರ್ಯಮಂಡಲ ನೆನಪಿರಲಿ, ಸೂರ್ಯಮಂಡಲ. ಸೂರ್ಯಮಂಡಲವೇ ಸೂರ್ಯನಲ್ಲ, ಫಸ್ಟ್ ಸೂರ್ಯಮಂಡಲವೇ ಸೂರ್ಯ ಅಲ್ಲ, ಸೂರ್ಯಮಂಡಲ ಮಧ್ಯವರ್ತಿ, ಸೂರ್ಯಮಂಡಲ ಮಧ್ಯ ಇದ್ದಾನೆ ನಾರಾಯಣ. ಅಲ್ಲಿ ದೇವತೆ ಸೂರ್ಯ ದೇವರಿದ್ದಾನೆ, ಮತ್ತು ಮನೆಯೇ ವ್ಯಕ್ತಿಯಲ್ಲ, ಮನೆಯೊಳಗೆ ವ್ಯಕ್ತಿ ಇದ್ದಾನೆ. ಸೂರ್ಯಮಂಡಲ ಮನೆ, ಒಳಗೆ ಸೂರ್ಯ ದೇವತೆ ಇದ್ದಾನೆ. ಆತನ ಅಂತರ್ಯಾಮಿಯಾಗಿ ವಾಯುದೇವರಿದ್ದಾನೆ, ಆತನ ಅಂತರ್ಯಾಮಿಯಾಗಿ ಸೂರ್ಯ ನಾರಾಯಣ ಇದ್ದಾನೆ. ನಾರಾಯಣ ಅಂತ ಸಾಕ್ಷಾತ್ ಭಗವಂತ. ಅದನ್ನು ಚಿಂತನೆ ಮಾಡಿದ್ರೆ ಅದು ಗಾಯತ್ರಿ ಮಂತ್ರ. ಸೂರ್ಯಮಂಡಲ ಮಧ್ಯವರ್ತಿ ಇದು ಗೊತ್ತಾದ ಮೇಲೆ ಸಂಧ್ಯಾ ಮಂದಿಗೆ ಕಾಲ ಗೊತ್ತಾಯ್ತಾನೆ. ಸೂರ್ಯಮಂಡಲ ಮಧ್ಯವರ್ತಿ ಅಂತ ಹೇಳಿದ ಮೇಲೆ ಸೂರ್ಯನ ಅಧಿಕಾರ ಕೇಳಿದ ಅರ್ಥನೇ ಇಲ್ಲ ಅದಕ್ಕೆ. ದೇರ್ ಫೋರ್ ಸೂರ್ಯ ಹುಟ್ಟೋ ಕಾಲ ಸರಿಯಾಗಿ ಶುರು ಮಾಡಿದ್ರೆ ಅದು ಫಸ್ಟಾ ಸಂಜೆ ಗಾಯತ್ರಿ ಮಂತ್ರ. ರಾತ್ರಿ 12 ಗಂಟೆ ಮಾಡಿದ್ರೆ ಏನು ಸೂರ್ಯನೇ ಇಲ್ಲ, ವರ್ಕಿಂಗ್ ಡೇ ಅಲ್ಲ, ನಿಂತಿದ್ದು ಕಾದಿದ್ದು ಕಾದಿದ್ದು ಯಾವಾಗ ಓಪನ್ ಆಗುತ್ತೆ ಅಂತೇಳಿ ವೇಸ್ಟ್ ಅವ್ರು ರಜೆ ದಿವಸ ಇದ್ದಾಗ. ಸೊ ಗಾಯತ್ರಿ ಮಂತ್ರಕ್ಕೆ ಟೈಮ್ ಇದೆ, ಕೃಷ್ಣ ಮಂತ್ರಕ್ಕೆ ಟೈಮ್ ಇಲ್ಲ, ಬೇರೆ ಮಂತ್ರ ಟೈಮ್ ಇಲ್ಲ, ಯಾವ ಬೇಕಾದ್ರೆ ಹೇಳ್ಬೋದು, ಗಾಯತ್ರಿ ಮಂತ್ರ ಆಗಲ್ಲ ಆ ಕಾಲಕ್ಕೆ ಹೇಳಿದ್ರು. ಅದಕ್ಕಾಗಿ ಸೂರ್ಯಮಂಡಲ ಮಧ್ಯವರ್ತಿ ಆದ್ದರಿಂದ ಸೂರ್ಯನಿಗೆ ಸಂಬಂಧಪಟ್ಟಂತೆ ಮಂತ್ರ ಹೇಳಬೇಕಾದ್ದರಿಂದ ಸೂರ್ಯೋದಯದ ಕಾಲಕ್ಕೆ ಮಧ್ಯಾಹ್ನ, ಕರೆಕ್ಟಾಗಿ ಮಧ್ಯಾಹ್ನ ಕಾಲಕ್ಕೆ ಸೂರ್ಯ ಮುಳುಗಿದ ಮುಂಚೆ, ಸೂರ್ಯ ಮುಡಿಯಿಂದ ಮಾಡಿಬಿಟ್ರೆ ಗಾಯತ್ರಿ ಮಂತ್ರ ಅಲ್ಲ, ಅದು ವೇಸ್ಟ್. ಅದೇ ಮಾಡಬೇಕು. ಅನೇಕ ಜನಕ್ಕೆ ಅದು ಗೊತ್ತಿಲ್ಲ, ಗಾಯತ್ರಿ ಮಂತ್ರ ಹೇಳೋರು ಕೂಡ ಟೈಮ್ ಇಷ್ಟು ತಿಳ್ಕೊಂಡಿಲ್ಲ. ಆದ್ದರಿಂದ ನಮ್ಮ ಸಿದ್ಧಿನೇ ಬಂದಿನ ಅಂತ ಹೇಳ್ತಾನೆ ಇರ್ತಾರೆ, ಭಾರಿ ಕಷ್ಟಪಡ್ತಿರ್ತಾರೆ, ಸಿದ್ಧಿ ಬರೋ ಚಾನ್ಸಸ್ಸೇ ಇಲ್ಲ ಆಗಿರೋದು, ಅದು ಸರಿಯಲ್ಲ. ಎರಡಾಗಿ ಪಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಠ, ದೇವರು ಹೇಗೆ ಕೂತಿದ್ದಾನೆ ತಿಳ್ಕೊಂಡಿರ್ಬೇಕು. ಸರಸಿಜಾಸನ ಪದ್ಮಾಸನ, ಪದ್ಮಾಸನ ವೀರಾಸನ ಸ್ವಸ್ತಿಕಾಸನ ಅಂತ ಜಪ ಮಾಡಬೇಕಾದ್ರೆ 3 ಆಸನ ಮಾತ್ರ. ಇವ್ರೆಲ್ಲ ಶೀರ್ಷಾಸನ ಹಾಕೊಂಡು ಗಾಯತ್ರಿ ಅಂತ ಹೇಳಕ್ ಬರೋದಿಲ್ಲ, ಶೀರ್ಷಾಸನ ಹಲಾಸನ ಅದೆಲ್ಲ ಹಾಕೊಂಡು ಮಾಡಕ್ ಬರೋದಿಲ್ಲ. ಈ 3 ಮಂತ್ರದಲ್ಲಿ ಯಾವುದೇ ಜಪ ಮಾಡಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ 3ರಲ್ಲಿ ಒಂದು ಆಸನ ಆಗಬೇಕು. ಸ್ವಸ್ತಿಕಾಸನ ಅಂದ್ರೇನು, 2 ಕಾಲು ಕೆಳಗೆ, ಪಾದ ಕೆಳಗಿದ್ರೆ ಸ್ವಸ್ತಿಕಾಸನ, 1 ಮೇಲೆ 1 ಕೆಳಗಿದ್ರೆ ಅದು ವೀರಾಸನ, 2 ಅಂಗಾಲ ಮೇಲಿದ್ರೆ ಅದು ಪದ್ಮಾಸನ. ಇದು ಆಸನ ತ್ರಯ ಮುದ್ದಿಷ್ಟ ತಂತ್ರಸಾರರು ಹೇಳುತ್ತಾರೆ. 3 ಆಸನದಲ್ಲಿ ಮಾತ್ರ ನಿಮಗೆ ಈ ಒಂದು ಜಪ ಧ್ಯಾನ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ 3ರಲ್ಲಿ 1 ಆಸನವನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡೋದು, ಅದು ಒಳ್ಳೆ ಆಸನ. ಇವತ್ತು ಅದೇ ಹೊರಟೋಗ್ಬಿಟ್ಟಿದೆ, ಕುರ್ಚಿ ಮೇಲೆ ಕೂತ್ಕೊಂಡು ಗಾಯತ್ರಿ ಮಂತ್ರ ಹೇಳಕ್ ಬರೋದಿಲ್ಲ, ಗೊತ್ತಾಯ್ತಾ? ಎಷ್ಟೋ ಜನ ಹೇಳ್ತಿರ್ತಾರೆ ರೈಲಲ್ಲಿ ಹೋಗ್ತಾ ಹೋಗ್ತಾ ಗಾಯತ್ರಿ ಮಾಡಿ ಅಂತ ಹೇಳ್ತಾರೆ. ಆಸನ ಏನು ಗಾಯತ್ರಿ ಮಾಡ್ತೀರಿ ನೀವೀಗ? ಸಾಧ್ಯವೇ ಇಲ್ಲ. ಆಸೀನ ಸಂಭವ ಅಥವಾ ಬ್ರಹ್ಮಸೂತ್ರ, ಧ್ಯಾನಕ್ಕೆ ಜಪಕ್ಕೆ ಆಸನ ಇರಲೇಬೇಕು ಅಂತ ನೇಮ ಮಾಡಿರೋದು ಇರಲೇಬೇಕು. ಬರೀ ನೆಲದಲ್ಲಿ ಕೊಡಬಾರ್ದು, ಬರೀ ನೆಲದಲ್ಲಿ ಕೊಡಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ ಬಟ್ಟೆ ಏನಿರಬೇಕಂತೆ, ಇಷ್ಟು ಇದ್ರೆ ಭಾರಿ ಶ್ರೇಷ್ಠ. ಶೈಲಾಜನ ಕುಶೋತ್ತರಂ ಒಂದು ಬಟ್ಟೆ ಹಾಕಬೇಕು, ಜಮಖಾನ ಅಂತ ಅದಕ್ಕೆ ಬಂದಿತ್ತು, ಬಟ್ಟೆ ಹಾಕಬೇಕು. ಅದರ ಮೇಲೆ ಕೃಷ್ಣಾಜನ ಹಾಕಬೇಕು, ಅದರ ಮೇಲೆ ದರ್ಬೆ ಹಾಕಬೇಕು. ಹಾಕಿದ್ರೆ ನಂಬರ್ 1 ಆಸನ, 3 ಸೇರಬೇಕು. ಇವತ್ತು 3 ಯಾರು ಹಾಕೋದಿಲ್ಲ, 1 ಹಾಕಿದ್ರೆ ಪುಣ್ಯ ಆಗ್ತೇನೆ. ಇವತ್ತು ಬಟ್ಟೆ ಆಸನ ಬಿಟ್ಟು ಹೋಗ್ಬಿಟ್ಟಿದೆ, ಹಾಕೋದಿಲ್ಲ ಜಮಖಾನ ಪ್ರವಚನದಲ್ಲಿ, ಜಮಖಾನನ ಹೊರತು ಜಪಕ್ಕಿಲ್ಲ. ಶುದ್ಧ ಒಂದು ಬಟ್ಟೆ ಮಡಿ ಬಟ್ಟೆ ಒಣಗಾಕೊಂಡಿದ್ರೆ ಅದನ್ನು ಆಸನ ಮಾಡ್ಕೊಬಹುದು, ಅದು ಕೃಷ್ಣಾಜನ ಇಲ್ಲ ಅಂತ ಆ ರೀತಿ ಕೊಡ್ಬೋದು. ಕೃಷ್ಣಾಜನ 3 ಇದ್ದಾಗ ಮಾತ್ರ ಕ್ರಮ ಇದೆ, ಮೊದಲು ದರ್ಬೆ ಹಾಕಿ ಕೃಷ್ಣಾಜನ ಹಾಕಿ ವಸ್ತ್ರ ಹಾಕಬಾರ್ದು, ಉಲ್ಟಾ ಬಟ್ಟೆ ಹಾಕಿದಾಗ ಮೊದಲು ವಸ್ತ್ರನೇ ಹಾಕಬೇಕು. ಭಗವಂತ ಕುಶೋತ್ತರಂ ಅಂತ ಭಗವಂತ ಹೇಳಿದರು, ಒಂದ್ರ ಮೇಲೆ ಒಂದು ಅಂತ ಅರ್ಥ ಅದಕ್ಕೆ. ತೈಲಾಜನ ಕುಶ, ಮೊದಲು ಬಟ್ಟೆ ಹಾಕಿ ಮೇಲೆ ಒಂದು ಕೃಷ್ಣಾಜನ ಹಾಕಿ ಅದ್ರ ಮೇಲೆ ಹಾಕಿ. 3 ಇಲ್ಲ ಹೋದಲ್ಲಿ ಆದರೆ 1 ಆರು ಹೇಳಬೇಕು ಕೊನೆ ಪಟ್ಟ, ಇಲ್ಲದೆ ಹೋದ್ರೆ ಅದು ಸಿದ್ಧಿ ಬರೋದಿಲ್ಲ. 3 ಆಸನ ಹಾಕಿರಲೇಬೇಕು. ಯಾತಕ್ಕೆ ಹೇಳಿದೆ, ಜಪಕ್ಕೆ ಮುಖ್ಯವಾದ ಆಸನ ದೇವರು ಹೇಗೆ ಕೂತಿದ್ದಾನೆ ಎಂದು ಪ್ರಶ್ನೆ. ನಾವು ಹೀಗೆ ಕೊಡಬೇಕು, ದೇವರ ಕೂತ ರೂಪ ಚಿಂತನೆ ಮಾಡಬೇಕು, ಕೆಲವು ರೂಪಗಳು ನಿಂತಂತೆ ಮಾಡಬೇಕಾಗುತ್ತೆ. ಆದರೆ ನಾರಾಯಣ ರೂಪ ಅಂಬೋದು ಕೂತಿರೋ ರೂಪ. ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಠ, ಪದ್ಮಾಸನದಲ್ಲಿ ಕೂತಿದ್ದಾನೆ. ಮುಂದೆ ಕೇಯೂರವಾನ್ ಮಕರ ಕುಂಡಲವಾನ್, ಕೇಯೂರ ಅಂತ ಹೇಳಿದರೆ ಇಲ್ಲಿ ಹಾಕೊಡ್ತಕ್ಕಂಥ ಆಭರಣಗಳು, ಕುಂಡಲವಾನ್ ಕಿವಿಗೆ ಹಾಕೋ ಆಭರಣ. ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ, ಕಿರೀಟ ಹಾಕ್ಕೊಂಡಿದ್ದಾನೆ, ಕಿರೀಟಿ ಹಾರ ಹಾಕ್ಕೊಂಡಿದ್ದಾನೆ ಹಾರಿ. ಹಿರಣ್ಮಯ ಬಹು, ರೂಪದ ಕಲರ್ ಯಾವುದು ಅಂದರೆ ಬಂಗಾರದ ಬಣ್ಣ, ಹಿರಣ್ಮಯ ಬಹು ಚಿನ್ನದ ಬಣ್ಣ, ಪೀತವರ್ಣ, ಆ ರೀತಿ ಚಿಂತನೆ ಮಾಡಬೇಕು. ಹಿರಣ್ಮಯ ಬಹು ಧೃತ ಹೆಗ್ಗ ಚಕ್ರ, ಇಲ್ಲಿ ಸ್ವಾರಸ್ಯ ಗೊತ್ತಾಗುತ್ತೆ. ಸೂರ್ಯ ಹುಟ್ಟ ಕಾಲಕ್ಕೆ ಸೂರ್ಯನ ಧ್ಯಾನ ಮಾಡಬೇಕು ಅಂತ ಹೇಳಿದರೆ ಸೂರ್ಯ ಹಿರಣ್ಮಯ ಬಹು ಅಲ್ಲ, ಸೂರ್ಯ ಹಿರಣ್ಮಯ ಬಹು ಕೆಂಪಣ್ಣ ಇರ್ತಾನೆ ಸೂರ್ಯ, ಸೂರ್ಯನ ಮಂತ್ರ ಅಲ್ಲ. ಸೂರ್ಯನ ಹೇಳಬೇಕಾದ್ರೆ ಉದ್ಯದ್ಭಾಸ ಸಮಾಭಾಸ ಅಂತ ಹೇಳಿದಾಗ ಕೆಂಪು ಬಣ್ಣ ಹೇಳು, ಬ್ಲಡ್ ರೆಡ್ ಕಲರ್. ಹುಟ್ಟ ಸೂರ್ಯನ ಯಾರು ನೋಡಿದ್ರೆ ಗೊತ್ತಿರುತ್ತೆ, ಮುಳುಗ ಸೂರ್ಯ ಹುಟ್ಟ ಸೂರ್ಯ ಬ್ಲಡ್ ಕಲರ್ನಲ್ಲಿ ಇರ್ತಾರೆ. ಆದ್ದರಿಂದ ಇದು ಸೂರ್ಯ ಮಂತ್ರ ಅಲ್ಲ, ನಾರಾಯಣ ಮಂತ್ರ. ಇದನ್ನು ಈ ರೀತಿ ಚಿಂತನೆ ಮಾಡ್ತಾ ಅಂತ ಹೇಳ್ತಾ ಹೌದು. ಇದು ಧ್ಯೇಯ ರೂಪದ ಚಿಂತನೆ. ಇನ್ನು ಋಷಿ ಯಾರು ಅಂತ ಪ್ರಶ್ನೆ. ಮಂತ್ರ ನಮಗೆ ಉಪದೇಶ ಮಾಡಿಕೊಟ್ಟ ಮೂಲತಃ ಅಭಿವ್ಯಕ್ತಿ ಮಾಡಿದವರು ಯಾರು? ವೇದ ಮಂತ್ರ ಬರೆದವರು ಅಂತ ಹೇಳಬಾರ್ದು, ವೇದಗಳು ಬರೆದಿದ್ದಲ್ಲ, ಕಂಡು ಹಿಡಿದಿದ್ದಷ್ಟೇ. ನಾವು ಇನ್ವೆನ್ಷನ್ ಡಿಸ್ಕವರಿ ಅಂತೇಳಿ ಡಿಫ್ರೆನ್ಸ್ ಇದೆ. ಹೊಸ್ತಾಗಿ ಬಂದರೆ ಇನ್ವೆನ್ಷನ್, ಇರೋದೇ ಹೊರಗೆ ಬಂದರೆ ಡಿಸ್ಕವರಿ. ಡಿಸ್ಕವರರ್ ಋಷಿ ಅಂದರೆ ಡಿಸ್ಕವರರ್ ಅಂತ ಅರ್ಥ. ವಿಶ್ವಾಮಿತ್ರ ಮುನಿಗಳಿಂದ ಇದು ಹೊರಗೆ ಬಂತು. ಅಶ್ಯ ಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ವಿಶ್ವಾಮಿತ್ರ ಋಷಿಗಿ ಅಂತ ಹೇಳಿದೆ. ಆಮೇಲೆ ನಾರಾಯಣೋ ದೇವತಾ, ಲಕ್ಷ್ಮೀನಾರಾಯಣನೇ ಇದಕ್ಕೆ ದೇವತೆ. ಗಾಯತ್ರಿ ಛಂದ, ಗಾಯತ್ರಿ ಛಂದಸ್ ಅಂಥೇಳಿ ಮುಂದೆ ಜಪ ಮಾಡೋಕ್ಕೆ ಶುರು ಮಾಡ್ತೇವೆ. ಇದು ಗಾಯತ್ರಿ ಮಂತ್ರದ ಧ್ಯಾನ ರೂಪದ ಬಗ್ಗೆ. ಆಮೇಲೆ ಮಂತ್ರ ಹೇಳಬೇಕು, ತತ್ ಸವಿತು ವರೆ ಭೂಹು ಓಂ ಭೂಹು ಭುವಃ ಸ್ವಃ ತತ್ ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಇದಕ್ಕೆ ಪ್ರಾರ್ಥನೆ ಅಂತ ಹೇಳ್ತಾರೆ. ಮಂತ್ರ ಅಂದರೆ ಒಟ್ಟು ಪ್ರಾರ್ಥನೆ, ಸ್ತೋತ್ರ. ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸ್ತೋತ್ರ ಅಂದರೆ ಸುಮ್ಮನೆ ಹೇಳಿದ ಸ್ತೋತ್ರ, ನಮಗೇನು ಬೇಕು ಅಂತ ಕೇಳಿದರೆ ಪ್ರಾರ್ಥನೆ. ಏನು ಬೇಕು ಅಂತ ಕೇಳ್ಕೊತೇವಲ್ಲ ಅದು ಪ್ರಾರ್ಥನೆ ಆಗಿದೆ. ಏನು ಬೇಕು ಅಂತ ಕೇಳ್ತೇವೆ ನಾವೀಗ. ಧಿಯಹ ಯಹ ನಹ ಪ್ರಚೋದಯ, ನಮ್ಮ ಬುದ್ಧಿಗಳನ್ನು ಪ್ರೇರೇಪಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತೆ. ಅದಕ್ಕೆ ಪ್ರಾರ್ಥನಾ ಮಂತ್ರ ಇತ್ತು. ಒಟ್ಟು ಸಂಧ್ಯಾವನ್ನ ಏನಂತ ಹೇಳ್ಕೊಳ್ಬೇಕು ಅಂತ, ಅದು ಪ್ರೇಯರ್, ಮೂಲತಃ ಪ್ರೇಯರ್, ಅದು ವೇದಿಕ್ ಪ್ರೇಯರ್, ವೇದೋಕ್ತವಾದ ಕ್ರಮದಲ್ಲಿ ಪ್ರಾರ್ಥನೆ ಮಾಡೋ ರೀತಿ. ಎಷ್ಟು ಪ್ರಾರ್ಥನೆ ಮಾಡ್ತೇವೆ ನಾವು ಸಂಧ್ಯಾವನ್ನೆ ಮಾಡೋದಿಲ್ಲ ಅಂತ, ಅಂದರೆ ಪ್ರಾರ್ಥನೆ ಮಾಡ್ತೇವೆ ಪ್ರಾರ್ಥನೆ ಮಾಡೋದಿಲ್ಲ ಅಂತ ಹೇಳಿದಾಗ ಆಗ್ತದೆ. ಸಂಧ್ಯಾವನ್ನೆ ವಂದನೆ ಅಂದರೆ ಪ್ರಾರ್ಥನೆ, ನಮಸ್ಕಾರ ಪ್ರಾರ್ಥನೆ ಅಂತೇಳಿ. ಸಂಧ್ಯಾ ವಂದನೆ, ಸಂಧ್ಯಾ ವಂದನೆ ಅಂದರೆ ಸಂಧ್ಯಾ ಕಾಲದಲ್ಲಿ ಮಾಡುವ ವಂದನೆ ಅಂತ. ಸಂಧ್ಯಾ ಕಾಲದಲ್ಲಿ ಮಾಡೋದು ಸಂಧ್ಯಾ ವಂದನೆ ಅಂತ. ಮಾರ್ನಿಂಗ್ ಪ್ರೇಯರ್ ಅಂತೀವಲ್ಲ, ಹಾಕಿ ಮಾರ್ನಿಂಗ್ ಪ್ರೇಯರ್, ಇವರಿಂಗ್ ಪ್ರೇಯರ್ ಅಂತ ಸಂಧ್ಯಾ ಕಾಲದ ಪ್ರಾರ್ಥನೆ. ತತ್ ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯ. ದೇವರ ಚಿಂತನೆ ಮಾಡಿಕೊಂಡು ಮಂತ್ರ ಹೇಳ್ತೇವೆ, ದೇವರ ಚಿಂತನೆ ಮಾಡ್ತೇವೆ. ಅದು ಹೀಗಿದ್ದಾನೆ, ನಮಗೆ ಇದನ್ನು ಮಾಡಿಕೊಡ್ಲಿ ಅಷ್ಟೇ. ಅವನು ಹೀಗಿದ್ದಾನೆ, ಲೆಟರ್ ಟು ದಿ ಡಿ ಸಿ ಬರೆದಿರ್ತಾನೆ, ನಮಗೆ ಈ ಕೆಲಸ ಆಗಬೇಕು ಅಪ್ಲಿಕೇಶನ್ ಇರುತ್ತೆ. ಇದು ದೇವ್ರು ಹೀಗಿದ್ದಾನೆ, ನಮಗೆ ಇದನ್ನು ಕೊಡಬೇಕು. ದೇವ್ರು ಹೇಗಿದ್ದಾನೆ? ಓಂ ಫಟ್ ಓಂ ಆ ಊ ಮ ಮತ್ತು ಉನ್ನು ಒಟ್ಟು ಅದು ಎಂಟಕ್ಷರ ಅಂತ ಹೇಳಿದೆ. ಒಟ್ಟು ಸಂಕ್ಷಿಪ್ತ ಅರ್ಥ ಏನು ಅಂದರೆ, ಆ ಊ ಮ ಅತ್ಯಂತ ಉಚ್ಚ ಗುಣಗಳಿಂದ ಕೂಡಿದವನು, ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣನಾದವನು. ಓಂಕಾರಕ್ಕರ್ಥ ಗುಣಪೂರ್ಣ ಅಂತ ಅರ್ಥ, ನೆನಪಿರಬೇಕು. ಓಂ ಅಂದರೆ ಗುಣಪೂರ್ಣ, ಆಟೋಮೆಟಿಕ್ಲಿ ದೋಷ ದೂರ, ಎರಡರ್ಥ. ಅದೇ ಬ್ರಹ್ಮಸೂತ್ರದ ಅರ್ಥ ಅಂದರೆ ಅದೇ ನಾರಾಯಣಂ ಗುಣೈಸ್ತರವೇ ಉದೀರ್ಣಂ ದೋಷವರ್ಜಿತ. ದೇವರು ದೇವರನ್ನು ಹೇಳಬೇಕಾದ್ರೆ ಓಂ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಎಲ್ಲ ಗುಣಗಳಿಂದ ತುಂಬಿದವನು ಅಂತ ದೇವರಿಗೆ ಹೆಸರು. ಎಲ್ಲ ಗುಣಗಳಿಂದ ತುಂಬಿದವನು. ಮತ್ತು ಲೋಕದಲ್ಲಿ ಎಲ್ಲ ಗುಣಗಳನ್ನು ತುಂಬಿದವನು ಅಂತ ಒಬ್ಬನಿಲ್ಲ. ಯಾರು ನೋಡಿದ್ದೀರ ಲೋಕ ಒಬ್ಬರು ಇರ್ತಾರೆ, ಆಗ ಪ್ರೊಫೆಸರ್ ಫಿಸಿಕ್ಸ್ ಪ್ರೊಫೆಸರ್, ಅವನಿಗೆ ಕೆಮಿಸ್ಟ್ರಿ ಗೊತ್ತಿಲ್ಲ ಅಂತ ಅರ್ಥ. ಫಿಸಿಕ್ಸ್ ಕೆಮಿಸ್ಟ್ರಿ ಗೊತ್ತು ಎಷ್ಟು ಗೊತ್ತಿಲ್ಲ ಲಿಸ್ಟ್ ಮಾಡ್ಕೊತಾ ಹೋಗುತ್ತೆ ನಾವೀಗ. ಅದಕ್ಕೆ ಅದೆಲ್ಲ ಹೇಳಿದ್ರೆ ಒಂದು ಹೇಳಿದ್ರು ಏನು ಗೊತ್ತಿದೆ ಅಂತ ಮಾತ್ರ ಹೇಳ್ತಾರೆ. ಫಿಸಿಕ್ಸ್ ಗೊತ್ತಿದೆ, ಕೆಮಿಸ್ಟ್ರಿ ಗೊತ್ತಿದೆ, ಲಿಮಿಟ್ ಮಾಡ್ತಾ ಹೋಗ್ತಾರೆ. ಅದು ಸೈನ್ಸಲ್ಲಿ ಎಲ್ಲ ಗೊತ್ತಿರಲ್ಲ, ಕೆಮಿಸ್ಟ್ರಿಲಿ ಎಲ್ಲ ಗೊತ್ತಿರಲ್ಲ, ಮತ್ತೆ ಅಲ್ಲಿ ಕ್ಲಾಸಿಫಿಕೇಶನ್, ಮತ್ತೆ ವಿದ್ಯುತ್ ಎಲ್ಲ ಗೊತ್ತಿಲ್ಲ ಅದರಲ್ಲಿ ಭಾಗ, ಮತ್ತೆ ಫರ್ದರ್ ಸ್ಪೆಷಲೈಸೇಷನ್. ನಮ್ಮ ಈ ಡಾಕ್ಟರ್ಸ್ ಹೋಗ್ಬಿಡಿ, ಕೈ ಡಾಕ್ಟ್ರು ಕಾಲು ಡಾಕ್ಟ್ರು ಎಷ್ಟಾಗಿದೆ, ಕೈಗೆ ದೊಡ್ಡ ಬ್ರಾಂಚ್ ಅದು. ಒಂದು ಈ ಡೆಂಟಿಸ್ಟ್ಗೆ ದೊಡ್ಡ ಬ್ರಾಂಚ್, ಅವ್ರು ಬಿಡಿಯಾಕ್ರಿ ಬಕ್ಕಳ ರೋಗಗಳೇ ಬೇರೆ, ವಯಸ್ಸಾದ ರೋಗಗಳೇ ಬೇರೆ, ಅದರಲ್ಲೂ ಮತ್ತೆ ಸ್ಪೆಷಲಿಸ್ಟ್. ಮತ್ತೆ ಅದರಲ್ಲಿ ಈ ಕಣ್ಣಿಂದ ಡಾಕ್ಟ್ರಲ್ಲಿ ಅನೇಕ ಸ್ಪೆಷಲಿಸ್ಟ್ ಮಾಡಬೇಕಿರ್ತಾರೆ. ಅಂದರೆ ಜ್ಞಾನ ಎಷ್ಟು ದೊಡ್ಡದು ಅಂತ ಗೊತ್ತಾಯ್ತಲ್ಲ. ಎಲ್ಲ ಇರೋದಂತ ಯಾರಾದ್ರು ಇದ್ದಾರಾ? ಒಬ್ಬ ಡಾಕ್ಟ್ರೇ ಎಲ್ಲ ತಿಳ್ಕೊಂಡು ಡಾಕ್ಟ್ರ್ ಒಬ್ಬನಿಂದ ಇವತ್ತು ಸಾಮಾನ್ಯ ಅಂದ್ರೆ ಸರ್ ಬೆಲೆ ಹಾಗಾಗಿಬಿಟ್ಟಿದೆ. ಸ್ಪೆಷಲೈಸೇಷನ್ ಆಗಿದ್ರೆ ಮಾತ್ರ ಬೆಲೆ, ಇಲ್ಲದ ಹೋದ್ರೆ ಅವನು ಅವ್ನು ನಮ್ಮಂತೆ ತಿಳ್ಕೊಂಡ್ಬಿಡ್ತೀವಿ ಆಟೋಮೆಟಿಗೆ. ಪಾಪ ಬರೀ ಎಂದು ಬಿ ಎಸ್, ಬರೀ ಎಂದು ಬಿ ಎಸ್ ಬರೀ ಆಸಿತಿ ಬಂದುಬಿಡ್ತಾ, ಯಾವುದು ಸ್ಪೆಷಲ್ ಆಗಿ ಗೊತ್ತಿಲ್ಲ ಅಂತ ಅರ್ಥ. ಆದರೆ ದೇವರು ಎಂಥವನು ಗೊತ್ತಾ? ಸಕಲ ಕಲ್ಯಾಣ ಗುಣಗಣ ಪರಿಪೂರ್ಣ. ಜಗತ್ತಿನಲ್ಲಿ ಏನು ಗುಣ ಅಂತಿದೆಯೋ ದೇವರಲ್ಲಿ ಅದಿದೆ, ಅದಕ್ಕೆ ದೇವರು ಅಂತ ಕರೀತಾರೆ. ಒಂದಿಲ್ಲವಾದ್ರೂ ದೇವರಲ್ಲ ಅವರು, ಒಂದಿಲ್ಲವಾದ್ರೂ ದೇವರಲ್ಲ. ಇವತ್ತು ಮೋಸ ಮಾಡಿ ಕೊಡೋರೆಲ್ಲ ದೇವರು ಅಂತ ಆಗಿಬಿಟ್ಟಿದ್ದಾರೆ. ಕೊನೆಗೆ ದೇವರಲ್ಲಿ ಏನಿದ್ರೆ ದೋಷನೇ ಇಲ್ಲ ದೇವರಲ್ಲಿ. ದೇವರ ಹೆಸರು ಮೋಸ ಮಾಡ್ತಾರೆ ಅಂದರೆ ದೇವರು ದೋಷ ಅಂತ ಆಯ್ತೋ ಇಲ್ಲೋ. ಈಗ ಎಷ್ಟು ತಪ್ಪು, ದೋಷ ಇದ್ದವನು ದೇವರ ಭಕ್ತನೇ ಆಗೋದಿಲ್ಲ, ಇನ್ನು ದೇವರೇ ಆಗಾಗ್ತಾನೆ. ದೋಷ ಇದ್ರೆ ದೇವರು ಎಂದ್ರೆ ದೇವ್ರ ಭಕ್ತನೇ ಸುಳ್ಳು ಹೇಳ್ತಿರಲ್ಲ ಅಂತಾರಲ್ಲ, ದೇವ್ರ ಭಕ್ತರ ಸುಳ್ಳು ಹೇಳ್ತಿರಲ್ಲ, ದೇವ್ರ ಭಕ್ತರು ದೋಷ ಹೊಂದಬಾರದು, ಇನ್ನು ದೇವ್ರ ದೋಷ ಹೊಂದಿರ್ತಾನ? ಸೂರ್ಯ ಕಪ್ಪಗಿದ್ದಾನೆ ಅಂತ ಹೇಗಿರುತ್ತೆ ಯೋಚನೆ ಮಾಡಿ? ಸೂರ್ಯ ಕಪ್ಪಗಿದ್ದಾನೆ ಅಂದ್ರೆ ಸೂರ್ಯನ, ಅವನು ಸೂರ್ಯ ಬೆಳಗಿರಲೇಬೇಕು, ಅದು ಸೂರ್ಯನ ಲಕ್ಷಣ. ದೇವರೊಂದು ಏನಾಗಿರು ಗುಣಪೂರ್ಣನಾಗಿರಲೇಬೇಕು, ಇದು ಅದರ ಅರ್ಥ. ಅತ್ಯಂತ ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣ ಎಂಬುದೇ ಓಂಕಾರದ ಮುಖ್ಯವಾದ ಅರ್ಥ. ಯಾತಕ ದೇವರು ಧ್ಯಾನ ಮಾಡ್ತೇವೆ ಅಂದರೆ ಉತ್ತರ ಅದರಲ್ಲೇ ಇದೆ. ಯಾವಾಗಲೂ ಗುಣ ಇದ್ದರೆ ಚಿಂತನೆ ಮಾಡ್ತಾನೆ ಮನುಷ್ಯ, ಹೆಚ್ಚು ಗುಣ ಇದ್ದು ಹೆಚ್ಚು ಚಿಂತನೆ ಮಾಡ್ತಾನೆ. ಅದಕ್ಕಾಗಿ ನೋಡ್ತಾನೆ ಅಷ್ಟೇ, ಎಷ್ಟು ಸುಲಭ. ಅದು ಹುಡುಗರು ಆಟ ಆಡ್ತಾರೆ, ಯಾರು ನೋಡೋದೇ ಇಲ್ಲ, ನಾಲ್ಕು ಜನ ಆಡ್ತಾರೆ, ಯಾರು ನೋಡೋದನ್ನು ಹೋಗ್ಬಿಡ್ತಾರೆ. ಆಗ ಸ್ವಲ್ಪ ಅಲ್ಲಿ ಸ್ಕೂಲ್ ಟು ಸ್ಕೂಲ್ ಬರುತ್ತೆ, ಸ್ವಲ್ಪ ಸ್ಕೂಲ್ನವರೆಲ್ಲ ನೋಡ್ತಾರೆ. ಆಮೇಲೆ ಸ್ಟೇಟ್ ಲೆವೆಲ್ ಬರುತ್ತೆ, ಹೆಚ್ಚು ಜನ ಸೇರ್ತಾರೆ, ಇಂಟರ್ ಸ್ಟೇಟ್ ಇನ್ನೂ ಜಾಸ್ತಿ ಆಗ್ತಾರೆ, ನ್ಯಾಷನಲ್ ಇನ್ನೂ ಜಾಸ್ತಿ. ಆಗ ನಮಗೆ ಇಂಟರ್ನ್ಯಾಷನಲ್ ಜಂಬ ಜನ ಸೇರಿಬಿಡ್ತಾರೆ. ಯಾತಕ್ಕೆ? ಕ್ವಾಲಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ರೀತಿಯೇ ಇವತ್ತು ನಾವು ಅತಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಕರೆದಾಗ ದೇವರು ಯಾವ ಲೆವೆಲ್ನಲ್ಲಿದ್ದಾನೆ? ದೇವರ ಶಾಲೆ ಯಾತಕ್ಕೆ ಮಾಡ್ತೇವೆ ಕೆಳಗಿಲ್ಲೇ ಇಲ್ಲ. ಎಲ್ಲ ಗುಣ ಇರ್ತಾ ಇರೋದ್ರಿಂದ ಮಾಡ್ತೇವೆ ಅಂತ ಅರ್ಥ, ಯಾವ ದೋಷ ಇಲ್ಲ ಅದರಿಂದ ಮಾಡ್ತೇವೆ ಅಂತ ಅರ್ಥ. ಇದು ಓಂ ಭೂಹು ಭುವಃ ಸ್ವಃ. ಭೂಹು ಅಂದ್ರೆ ಏನು ಗೊತ್ತಾ? ಪೂರ್ಣ ಅಂತ. ದೇವರು ಗುಣಗಳನ್ನು ಹೊಂದಿದ್ದಾನೆ, ಪೂರ್ಣವಾಗಿ ಹೊಂದಿದ್ದಾನೆ. ಎಕ್ಸ್ಪ್ಲೇನ್ ಅದು ಗುಣ ಅಂತ ಹೇಳಿದ್ದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಮುಂದೆ ಅಷ್ಟೇ. ಇವತ್ತು ರೂಪಾಯಿ ದುಡ್ಡು ಇದೆಯಾ, ಇದು ಎಷ್ಟಿದೆ ಅಂತ ಕೇಳಿದೆ. 10 ರೂಪಾಯಿ ಇದೆ, ಉಪಯೋಗ ಇಲ್ಲ ಅಂತ ಹೇಳಿದೆ. ಯಾವುದೋ 100 ರೂಪಾಯಿ ಪುಸ್ತಕ ತಗೋಬೇಕಾಗಿತ್ತು, ಸಾಲದು ಅಂತ ಹೇಳಿದೆ. 100 ರೂಪಾಯಿ ಇದೆ ಸಾಲದು, 1000 ರೂಪಾಯಿ ಬೇಕಾಗಿತ್ತು ಅಂತ ಕೇಳಿದೆ. 1 ಕೋಟಿ ರೂಪಾಯಿ ಇದೆ, 10 ಕೋಟಿ ಬೇಕಾಗಿತ್ತು ಅಂತ. ಅದು ಪೂರ್ಣತೆ ಅಪೂರ್ಣತೆ ಕಾಣಿಸ್ತಾ ಹೋಗುತ್ತೆ ನಮಗೆ. ದೇವರಲ್ಲಿ ಏನಿದೆ ಅಂದರೆ ಭೂ, ಎಲ್ಲ ಗುಣಗಳು ಪೂರ್ಣ. ಜ್ಞಾನ ಆನಂದ ದೇನೇ ಅತ್ಯುದ್ರಿಕ್ತ ವಿದೋಷ ಸತ್ಸುಖ ಮಹಾ ಜ್ಞಾನೈಕ ದಾನ ಪ್ರಭಾ ಶಕ್ತಿ ಪ್ರಾಭವ ಭೋಗ ವಿಲಸ ತಾರಾತ್ವ ದಿವ್ಯಾಕೃತಿ. ಚಾಂದ್ರಗಿರಿಲಿ ಆಚಾರ ಮಂಗಳ ಮಾಡ್ತಾರೆ. ಎಷ್ಟು ಗುಣಗಳು ದೇವರಲ್ಲಿದೆ ಅಂದರೆ ಅನಂತ ಗುಣಗಳು, ಒಂದೊಂದು ಅನಂತ. ಮತ್ತೆ ಅನಂತ ಗುಣ, ಒಂದೊಂದು ಅನಂತ. ಜಸ್ಟ್ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಈ ಕಾನ್ಸೆಪ್ಟ್ ಮಧ್ವಾಚಾರ್ಯ ಬಿಟ್ಟು ಯಾರು ಹೇಳಿದ್ದಿಲ್ಲ. ಬರೀ ಪೂರ್ಣ ಶಬ್ದ ಜನಕ್ಕೆ ಅರ್ಥ ಆಗಿದ್ದಿಲ್ಲ. ಅನಂತ ಗುಣ ಅಂಬೋದೇ ಅರ್ಥ ಆಗಿದ್ದಿಲ್ಲ. ಅನಂತ ಗುಣ, ಒಂದೊಂದು ಗುಣನೂ ಅನಂತ. ಎಷ್ಟು ದೇವರು ವಂಡರ್ಫುಲ್ ಆಗ್ತಾನಾಗ, ದೇವರ ಮಹಿಮೆ ಊಹಾತೀತವಾಗೋದು ಆ ದೃಷ್ಟಿಯಲ್ಲಿ. ಶ್ರೀಮಂತ ಲಿಮಿಟೆಡ್, ಲಕ್ಷಾಧೀಶರು ಶ್ರೀಮಂತ, ಕೋಟೇಶ್ವರ ಶ್ರೀಮಂತ, ಮಿಲೇನಿಯರು ಶ್ರೀಮಂತನೇ, ತಾರತಮ್ಯ ಇದೆ. ದೇವರು ಹಾಗೆ ಆಬ್ಜರ್ವರ್ ಶ್ರೀಮಂತ, ಸಾಕ್ಷಾತ್ ಲಕ್ಷ್ಮೀಪತಿ, ಅದೊಂದು ಗುಣ. ಬಲಿಷ್ಠರಲ್ಲಿ ಬಲಿಷ್ಠ ಅಷ್ಟೇ ಅಲ್ಲ, ಎಲ್ಲ ಬಲಿಷ್ಠ ಬಲ ಕೊಡೋದೇ ಅವನು. ಬಲಂ ಬಲವತಾಂಚಾಹಂ, ಬಲಿ ಜ್ಞಾನ ಕೊಡೋದವನೇ. ಈ ರೀತಿ ಯೋಚನೆ ಮಾಡ್ತಾ ಮಾಡ್ತಾ ಹೋದರೆ ದೇವರು ಗುಣಗಳ ಚಿತ್ರ ಮುಂದೆ ಬರ. ಭುವ ಭೂ ಭುವ, ಭೂ ಅಂದರೆ ಮಹಾಲಕ್ಷ್ಮಿ, ಭುವ ಅಂದರೆ ಲಕ್ಷ್ಮೀಪತಿಯಾದವನು. ಎರಡನೇ ಅರ್ಥ ಇಲ್ಲಿ ಪೂರ್ಣ ಲಕ್ಷ್ಮೀಪತಿಯಾಗಿ ಪೂರ್ಣ ಹೈಯೆಸ್ಟ್. ಇವಳು ಎಲ್ಲರಿಗೂ ಲಕ್ಷ್ಮಿ ಬೇಕು, ಲಕ್ಷ್ಮಿಗೆ ನಾರಾಯಣ ಬೇಕು ಅಂದಮೇಲೆ ಭುವ ಅಂತ ಹೇಳ್ತಾರೆ. ಸ್ವಹ ಸ್ವಹ, ದೇವರ ಅನಂತ ಗುಣಗಳಲ್ಲಿ ಎರಡು ನಮಗೆ ಭಾರಿ ಮುಖ್ಯ. ಸುವಹ ಸೇರಿ ಸ್ವಹ ಅಂತ ಇದೆ. ಸು ಅಂದರೆ ಆನಂದ, ವಹ ಅಂದರೆ ಜ್ಞಾನ, ಸ್ವಹ ಅಂದರೆ ಜ್ಞಾನಾನಂದ ಪೂರ್ಣ. ದೇವರಿಗೆ ಎರಡು ಕಾಲ ನಮಸ್ಕಾರ ಮಾಡೋ ಉದ್ದೇಶ ಅದೇನೆ. ದೇವರು ಒಂದು ಪಾದಕ್ಕೆ ಸು ಅಂತ ಹೇಳಿದರು, ಇನ್ನೊಂದು ಪಾದಕ್ಕೆ ವಹ ಅಂತ ಹೇಳಿದರು, ಎರಡು ಸೇರಿ ಸ್ವಹ ಅಂತ ಹೇಳ್ತಾರೆ. ಸಿತ್ಯಾನಂದ ಸಮುದ್ದಿಷ್ಟ ಒರಿಸಿ ಜ್ಞಾನ ಮುಚ್ಚದೆ. ಇದು ಅರ್ಥ ಮಾಡಿಕೊಂಡ್ರೆ ಎರಡು ಪಾದಕ್ಕೆ ನಮಸ್ಕಾರ ಅಂಬೋದಕ್ಕೆ ಅದು ಉದ್ದೇಶ. ಭೂಹು ಭುವ ಸ್ವಹ ಅಷ್ಟಾದ ಮೇಲೆ ತತ್ ಸವಿತು ವರೇಣ್ಯಂ ಭರ್ಗೋ ದೇವಶ್ಚ ಧೀಮಹಿ ಧಿಯೋ ಯೋನ ಪ್ರಚೋದಯ. ತತ್ ಸವಿತು, ತತ್ ಪರಮಾತ್ಮ ಆಗಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಇದು ಮೊದಲನೇ ತತ್ ಅಂದರೆ ವ್ಯಾಪ್ತ ಅರ್ಥ ಆಗಬೇಕು. ಯಾವುದೋ ದಾಟ ದುಡ್ಡಿಲ್ಲಕ್ಕೆ ಹೋದ, ದುಡ್ಡಿಟ್ಟ, ಅದೊಂದೇ ಒಂದು ಬ್ರಾಂಚ್ ಹೆಡ್ ಆಫೀಸ್ ಅದೇ ಬ್ರಾಂಚ್ ಹೋದೆ, ಇನ್ನೆಲ್ಲೇ ದುಡ್ಡಿಲ್ಲ, ಭಾರಿ ಕಷ್ಟ ಯಾಕೆ ಗೊತ್ತಾ. ಇನ್ನೊಂದು ಕಡೆ ದುಡ್ಡು ಕೊಟ್ಟೋಳೋದು ಕಷ್ಟ, ಬೇರೆಯವ್ರಿಗೆ ಹೋಗ್ತಾನೆ ಕಷ್ಟ, ಎಕ್ಸ್ಟೆನ್ಷನ್ ಹೋಗ್ತಾನೆ ಕಷ್ಟ, ಭಾರಿ ಕಷ್ಟ. ಆದರೆ ಸಿಟಿಲಿ ಎಲ್ಲ ಕಡೆಗೂ ಬ್ರಾಂಚಸ್ ಇದೆ, ಭಾರಿ ಖುಷಿಯಾಯಿತು. ಅಪ್ಪ ನಿಶ್ಚಿಂತ, ಎಲ್ಲಿ ಕೊಡಿ ಎಲ್ಲಿ ಬೇಕಾದ್ರೆ ತೊಗೊಳ್ಬೋದು. ಅದು ಎಲ್ಲ ಸ್ಟೇಟಲ್ಲೂ ಬ್ರಾಂಚ್ ಇದೆ, ಎಲ್ಲ ಸಿಟಿಗಳಲ್ಲೂ ಬ್ರಾಂಚ್ ಇದೆ, ದೊಡ್ಡದಾಗಿ ಎಲ್ಲಿ ಬೇಕಾದ್ರೂ ಸಿರುವುದು. ಈ ಎ ಟಿ ಎಂ ಬಂತ ಲಾಸ. ದೇವರು ಎಲ್ಲ ಕಡೆ ಇರೋದ್ರಿಂದ ಆಲ್ವೇಸ್ ಅವೈಲಬಲ್, ಎವೆರಿವೇರ್ ಅವೈಲಬಲ್ ದೇವರು. ಸತ್ ಅಂತ ಇನ್ನು ಯಾರಿಗೂ ವ್ಯಾಪ್ತಿ ಇಲ್ಲ. ಮನೆಯಲ್ಲಿದ್ದರೆ ಮನೆ ಹೊರಗಿಲ್ಲ, ಮನೆ ಹೊರಗಿದ್ದರೆ ಮನೆ ಒಳಗಿಲ್ಲ, ಮನೆಯಲ್ಲಿ ಒಳಗಿದ್ದರೂ ಎದ್ದಿಲ್ಲ ನಿದ್ದೆ, ಅದು ಅದು ಬೇರೆ ಸಮಸ್ಯೆ. ಅಥವಾ ರೋಗ ದೇವರಿಗೆ ಅಂಥದ್ದು ಯಾವ್ಯಾವುದು ಇಲ್ಲ. ಆದ್ದರಿಂದ ಸತ್ ಸರ್ವತ್ರ ವ್ಯಾಪ್ತನಾದವನು, ಆಲ್ ಪರ್ವೇಜಿವ್ ಅಂತ. ಅದಕ್ಕೇನಂತಾನೆ, ಆಲ್ ಆಮ್ನಿ ಆಮ್ನಿಸೆಂಟ್, ಆಮ್ನಿ ಪ್ರೆಸೆಂಟ್, ಆಮ್ನಿ ಪ್ರೆಸೆಂಟ್ ಎಲ್ಲ ಕಡೆ ಇರಬಹುದು ಅಂತ ದೇವರಿಗೆ ಹೆಸರು. ಇದು ತತ್ ಅಂತ ಹೆಸರು. ಸವಿತು ಇವರು ಇನ್ನೇನು ಮಾಡ್ತಾನೆ ಅಂದರೆ, ಸವಿತು ಎಲ್ಲರಿಗೂ ಮೂಲಭೂತ ಸೃಷ್ಟಿಕರ್ತನೇ ಪರಮ, ಒರಿಜಿನೇಟರ್. ಸವಿತು ಅಂದರೆ ಸವಿತ ಅಂದರೆ ಪ್ರಸವಿತ, ಸೃಷ್ಟಿ ಮಾಡುವವನು, ಇಡೀ ಜಗತ್ತನ್ನೇ ಸೃಷ್ಟಿ ಮಾಡುವವನು. ಜನ್ಮಾಧ್ಯಕ್ಷೆಯತಃ ಬ್ರಹ್ಮಸೂತ್ರದ ಅರ್ಥ, ಇಡೀ ಜಗತ್ತನ್ನೇ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಒಂದು ಮನೆ ಕಟ್ಟಿದ್ರೆ ಹಬ್ಬ ಗ್ರೇಟ್ ಅಂತಾರೆ, ಮಟ್ಟಿ ತೋಡಿ ಬಿಡಿ ಭಾರಿ ಗ್ರೇಟ್ ಅದು, ಸಿಟಿ ಬಿಲ್ಡರ್ ದೇವರು, ಎಲ್ಲ ಯೂನಿವರ್ಸನ್ನೇ ಬಿಲ್ಡ್ ಮಾಡ್ತಾನೆ ಪರಮಾತ್ಮ. ಇದು ದೇವರ ಮಹಿಮೆ. ಆದ್ದರಿಂದ ಸವಿತು ಹೂ ಅಂತ ಹೇಳಿ, ಸವಿತು ಹೂ ಧೀಮಹಿ ತತ್ ಧೀಮಹಿ. ವ್ಯಾಪ್ತನಾದ ಪರಮಾತ್ಮನ ಧ್ಯಾನ ಮಾಡೋಣ, ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ಧ್ಯಾನ ಮಾಡೋಣ. ಒಂದು ಮನೆ ಕಟ್ಟಿಸ್ತ ಅಂದರೆ ಏನೋ ಯೋಚನೆ ಬಂತು, ಇದೇನು ಮಾಡೋದು, ಆಲ್ಟ್ರೇಷನ್ ಮಾಡಿ ಶುರು ಮಾಡಿದ, ತಲೆ ಕೆಟ್ಟೋಯ್ತು. ಇನ್ನೊಂದು ಸರ್ತಿ ಹೇಳಿದ, ಈ ಮನೆ ಸಾವಧಾನ ಬೇಡ ಅನ್ಕೊಂಬಿಡ, ಮನೆ ಕಟ್ಟೋದಕ್ಕೆ ಸಾಕಾಗಿಬಿಡುತ್ತಾ. ದೇವರು ಸೃಷ್ಟಿ ಎಷ್ಟು ದಿವಸ ಮಾಡ್ತೇನೆ ಗೊತ್ತಾ, ಎಷ್ಟರವರೆಗೂ ಮಾಡ್ತಾನೆ ಗೊತ್ತಾ. ಧಾತ ಯಥಾಪೂರ್ವ ವಕಲ್ಪೆ, ಅನಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಮಾಡ್ತಾನೆ. ಎಷ್ಟು ಗ್ರೇಟ್ ಇರಬೇಕಂತ, ಅಡುಗೆನೇ 12 ಅಡುಗೆ ಎಲ್ಲ ಆಗೋಗ್ಬಿಟ್ಟಿತ್ತು, ಬಡಿಸಿದ್ರು ಯಾರೋ ಮತ್ತೊಂದು ಬ್ಯಾಚ್ ಬರ್ತೀವಿ 200 ಜನ, ತಲೆ ಕೆಟ್ಟವ್ರು ಈ ಮತ್ತೆ ಅಡುಗೆ ಮಾಡಬೇಕು ಗೋವಿಂದ, ಇದು ಅಡ್ಜಸ್ಟ್ ಮಾಡಿಬಿಡಿ ಅಂತ ಹೇಳ್ತಾರೆ. ನೀರು ಒಂದು ಸಾರಿ ನೀರು ಸೇರಿಬಿಟ್ಟು ಜಾಸ್ತಿ ಆಗಿಬಿಡುತ್ತೆ, ಎಲ್ಲ ಡಬಲ್ ಮಾಡಿ ಕೂತ್ಬಿಡ್ತಾರೆ. ಅದಕ್ಕೆ ಈ ಮಾಡೋಕ್ಕಾಗತ್ತೆ ನೋಡಿ, ಎಷ್ಟೊತ್ತು ಬೇಕು ಮತ್ತೆ ಅಂತ ಹೇಳ್ತಾರೆ. ಸಾಧ್ಯ ಇಲ್ಲ, ಮತ್ತೆ ನಾಳೆನ ನೋಡೋಣ ಅಂತ ಹೇಳ್ತಾರೆ. ದೇವ್ರು ಹಾಗಲ್ಲ, ಅನಂತ ಕಾಲದಲ್ಲಿ ಪ್ರತಿ ಕಲ್ಪನೂ ಸೃಷ್ಟಿ ಮಾಡ್ತಾನಲ್ಲ, ಏನು ವೈಭವ. ಯಥಾಪೂರ್ವ ಭಕ್ತಿ ಜಾಸ್ತಿ ಆಗುತ್ತೆ ಕೇಳ್ತಾ ಹೋದಂತ ಏನಾಗುತ್ತಾಗ. ಅಪ್ಪ ಇಷ್ಟು ದೊಡ್ಡವರಾಗಿರು ನಿಮ್ಗೆ ಗೊತ್ತೇ ಇಲ್ಲ, ಕೆಲಸ ಮಾಡ್ತಾರೆ ದೊಡ್ಡದ ಆಶ್ಚರ್ಯ ಆಯಿತು. ಆ ಕಂಪ್ನಿ ಓನರ್ ಲೆವೆಲ್ ಅಂದ್ಬಿಟ್ಟು ಭಾರಿ ಜಾಸ್ತಿ ಆಯಿತು. ದೇವರು ಜಗತ್ತಿನ ಸೃಷ್ಟಿಕರ್ತನಾಗಿದ್ದಾನೆ. ಸವಿತು ವರೇಣ್ಯಂ, ಒಬ್ಬ ಓನರ್ ಇರ್ತಾನೆ, ದುರ್ಯೋಧನ ರಾಜ, ದುಷ್ಟ ರಾಜ ಅವನು. ತೊಗೊಂಡು ಏನು ಮಾಡ್ತೀರಿ, ಹಿರಣ್ಯಕಶಿಪು ಇಡೀ ಜಗತ್ತನ್ನೇ ಆಡ್ತಿದ್ದ, ಭಯಂಕರ ದುಷ್ಟ ಅವನು. ದೇವರು ಹಾಗಲ್ಲ, ವರೇಣ್ಯಂ ಅತ್ಯಂತ ಭಜನೀಯ. ವರೇಣ್ಯಂ ಅಂದರೆ ವರೇಣ್ಯ ವರಣೀಯಂ ಅಂತ ಹೇಳ್ತಾರೆ. ವರೇಣ್ಯಂ ವರಣೀಯಂ, ವರಣೀಯಂ ವರಣ ಅಂದ್ರೆ ಏನು, ಮೆಚ್ಚೋದು. ಎಲ್ಲರ ಮೆಚ್ಚುಗೆಗೆ ಪಾತ್ರ ಪರಮಾತ್ಮ. ದೇವರನ್ನ ನೋಡಿ ಆ ಹೇತಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆಗೆ ಕೀರು ಕೊಟ್ಟ, ಆ ಹೇಟ್ ಮಾಡ್ತಾರೆ ಇಲ್ಲ ಅಂತಲ್ಲ, ಹೇಟ್ ಮಾಡಿದ್ರೆ ಏನಂತಾರೆ ಗೊತ್ತಾ, ಏನಂತ ಹೇಳಿ ಹೇಟ್ ಮಾಡಿದರೆ ಕಟ್ಟಾಸ್ತೇವನ್ನ ಶುಗರ್ ಕಂಪ್ಲೇಂಟ್ ಅಥವಾ ಜ್ವರವನ್ನು ನಾಲಿಗೆ ಕೆಟ್ಟಿದೆ ಅಂತ. ನಾಲಿಗೆ ಕೆಟ್ಟಾಗಿದೆ ಪಾಪ, ಅದು ಆಶ್ರೆ ಬೇಡಿ ವೇಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಯಾರು ತಪ್ಪಿದ್ದು, ಕೀರ್ ತಪ್ಪಲ್ಲ, ಅವ್ರ ಯೋಗ್ಯತೆಯೇ ಇಲ್ಲ. ದೇವರನ್ನು ದ್ವೇಷ ಮಾಡಿ ಸಾಧ್ಯನೇ ಇಲ್ಲ. ವರೇಣ್ಯಂ ವರೇಣ್ಯಂ ಸತ್ತವಿತು ವರೇಣ್ಯಂ ವರೇಣ್ಯಂ ಅಂತ ಹೇಳ್ಬೇಕಾದ್ರೆ ಎಷ್ಟು ಪೂಜ್ಯತೆ ಇದೆ ದೇವರಲ್ಲಿ. ಭರ್ಗ ಭರ್ಗ ಇನ್ನೇನ್ ಮಾಡಿದ್ದಾನೆ ಪರಮಾತ್ಮ, ಭರ್ಗ ಭರಾಗ ಭರಣ ಗಮನಕರ್ತ ಅಂತ ಹೇಳಿದ್ರು. ಭರಣ ಗಮನಕರ್ತ, ಭರಣ ಗಮನ, ಇಡೀ ಜಗತ್ತನ್ನು ಹೊತ್ತಿದ್ದಾನೆ, ಇಡೀ ಜಗತ್ತನ್ನು ಮೂವ್ ಮಾಡಿಸ್ತಾನೆ ಪರಮಾತ್ಮ. ಎಲ್ಲ ಜಗತ್ತನ್ನು ಕೂಡ ಪ್ರೇರೇಪಣೆ ಮಾಡೋದು ಪರಮಾತ್ಮ, ಧರಿಸಿರೋದು ಪರಮಾತ್ಮ. ಅರ್ಥ ಮಾಡಿಕೊಂಡ್ರೆ ಎಷ್ಟು ದೇವರ ಹಿರಿಮೆ. ಎಲ್ಲ ದೇವರ ಅನೇಕ ಗುಣಗಳಿಂದ ನಮಗೆಲ್ಲ ಅರ್ಥ ಆಗೋದಿಲ್ಲ, ಕೆಲವು ನಮಗೆ ಬೇಕು. ಕೆಲವು ಗುಣಗಳು ಅರ್ಥ ಆಗದ ಹೇಳ್ತಿದ್ದಾರೆ ನಮಗೆ. ಜಗತ್ ಭರಣ ಗಮನಕರ್ತ, ಜಗತ್ತು ಅನ್ನೋದನ್ನ ನಾವು ಸೈನ್ಸ್ ಗೊತ್ತಾಗ ನಮಗೆ ನೆಲ ಹಿಡ್ಕೊಂಡಿದೆ ಎಲ್ಲ ನೋಡಿ ಭೂಗೋಳ ನೋಡಿದ್ರೆ ಗೊತ್ತಾಗುತ್ತೆ. ಓ ಯಾವಾಗ ಬಿಟ್ಟು ಗಾಬರಿ ಆಗ್ಬಿಡುತ್ತೆ ಅಷ್ಟೇ, ನೆಲ ಹಿಡ್ಕೊಂಡಿಲ್ಲ ನಮ್ಮನ್ನ. ಮತ್ತೆ ದೇವರು ಹೊತ್ತಿದ್ದಾನೆ, ಆಗ ಭರಣಕರ್ತ ಗಮನಕರ್ತ. ತೇನ ವಿನ ತೃಣಮಿನ ಚರತಿ, ಅವನಿಂದ ಹೋದ್ರೆ ಒಂದು ಹುಲ್ಲು ಕಟ್ಟಿರೋ ಅಲ್ಲ ಸಾಧ್ಯ ಇಲ್ಲ. ಆಗ ಭರ್ಗ ಶಬ್ದಕ್ಕರ್ಥ ಭರ್ಗ, ಇದು ದೇವರು ಇಡೀ ಜಗತ್ತನ್ನ ಕೂರ್ಮ ರೂಪದಿಂದ ಧರಿಸಿದ್ದಾನೆ ಮತ್ತು ಅನೇಕ ರೂಪಗಳಿಂದ ಅದನ್ನ ಪ್ರವರ್ತನೆ ಮಾಡ್ತಿದ್ದಾನೆ. ಭರ್ಗ ತತ್ ಸವಿತು ವರೇಣ್ಯಂ ಭರ್ಗ ದೇವಸ್ಯ, ಅವನು ದೇವನಾಗಿದ್ದಾನೆ. ದೇವ ಶಬ್ದಕ್ಕೆ ದಿವು ಕ್ರೀಡಾಯಾಮ್ ಅಂತ ಹೆಸರು. ಕ್ರೀಡಾದಿ ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣ. ಕ್ರೀಡಾ ಅಂದ್ರೆ ವಿಹಾರ, ಕ್ರೀಡೆ ಎಂಬುದು ವಿಹಾರ, ಸ್ಪೋರ್ಟ್ಸ್ ಎಂಬ ಅರ್ಥ ಅಲ್ಲ ಅದಕ್ಕೆ, ಎಂಜಾಯ್ಮೆಂಟ್ ಅಂತ ಅರ್ಥ. ಸ್ವಯಂ ವಿಹಾರ ಹಮೇತ್ ಅನುಭೂತ್ ಸ್ವಭಾವ ಸಂಭೂತಯೇ ಭವತಿ ಭೂತಿ ಕೃತೇವ ಭೂತ್ಯಾಹ. ದೇವರು ಇಡೀ ಜಗ ವಿಹಾರೋಪದೇಶ, ಬ್ರಹ್ಮಸೂತ್ರದಲ್ಲಿ ಬರುತ್ತೆ ವಿಹಾರೋಪದೇಶ. ಪರಮಾತ್ಮ ಏನ್ ಮಾಡಿದ್ರು ಕೂಡ ವಿಹಾರ ಹೊರತು ಬೇರೆ ಅಲ್ಲ. ನಮಗೆಲ್ಲವೂ ವಿಹಾರ ಅಲ್ಲ, ಊಟ ಮಾಡೋ ವಿಹಾರ, ಕೈ ತೊಳ್ಕೊಳ್ಳೋ ವಿಹಾರ ಅಲ್ಲ. ದೊಡ್ಡ ಗೋಳಾಟ ಅದು, ದೊಡ್ಡ ಸಮಾರಂಭದಲ್ಲಿ ಅದೇ ದೊಡ್ಡ ಗಲಾಟೆಗಳು. ಕೈ ತೊಳ್ಕೊಳ್ಳೋದೆ ಭಾರಿ ಕಷ್ಟ, ವಿಹಾರ ಅಲ್ಲ ಅದು. ಔಷಧಗಳು ವಿಹಾರ ಅಲ್ಲ ಅದು, ಗೋವಿಂದ ಸ್ಪ್ರೇಟ್ ಔಷಧ ವಿಹಾರನ ಬಂದು ಬಿಟ್ಟರೆ ಸಾಕಾಗಿದೆ ಅಂತ ಹೇಳ್ತಾರೆ. ಎಂತ ಹೋಗ್ಬೇಕು ನಾವೀಗ, ವೀರ್ಚೇರ್ ವಿಹಾರನ ಒದಾಡ್ತಿರ್ತಾನೆ ವೀರ್ಚೇರ್. ನಮ್ಮ ವಿಹಾರ ದೇವರು ಏನ್ ಮಾಡಿದ್ರೆ ವಿಹಾರನೇ, ಇದು ಬಹಳ ಆಶ್ಚರ್ಯ. ಇಡೀ ಜಗತ್ತಲ್ಲಿ ಪರಮಾತ್ಮವಾದ ಪ್ರತಿ ಕಾರ್ಯಗಳು ವಿಹಾರವಾದ್ದರಿಂದ ದೇವರ ಮಹಿಮೆ ಎಷ್ಟು ದೊಡ್ಡದಾಗತ್ತಾಗ. ನೀವು ಸ್ವಲ್ಪ ಯೋಚನೆ ಮಾಡಿದರೆ ನಿಜವಾಗಲೂ ದೇವರಲ್ಲಿ ಬೇರೆ ಎಲ್ಲವೂ ಕಾಣದೇ ಇರತಕ್ಕಂಥ ಹಿರಿಮೆಯನ್ನು ಕಾಣುತ್ತೆ. ಆಗ ಧ್ಯಾನ ಮಾಡೋದು ಸುಲಭ ಆಗುತ್ತೆ ನಮಗೆ. ಒಳ್ಳೆ ಪದಾರ್ಥ ತೋರಿಸಿಬಿಟ್ಟು ಬಟ್ಟೆ ನೋಡಿ ಅಂತ ಹೇಳಬೇಡಿ, ನೋಡಾದ್ರೂ ನೋಡ್ತಾನೆ ಇರ್ತಾನೆ, ಬೇಡರ್ ಮತ್ತೆ ತಿರುಗ್ತಾನೆ ಆ ಕಡೆ. ಯಾತಕ್ಕೆ ಆ ಅಟ್ರಾಕ್ಷನ್ ಇದೆ, ದೇವ್ರ ಬಗ್ಗೆ ಗೊತ್ತಾದವನು ಏನ್ ಮಾಡಿ ಮತ್ತೆ ಬಿಡ್ಲಕ್ಕೆ ಹೋಗೋದಿಲ್ಲ ಅದನ್ನ. ಯಾಕೆ ಅದ್ ವಿಷಯ ಗೊತ್ತಾಗ್ಬಿಟ್ಟಿದೆ ನನಗೆ ಈಗಾಗಲೇ. ಬರೀ ಊಟ ಊಟ ಅಂದ್ರೆ ಸಾಕು ಹೊರಟುಬಿಡ್ತಾರೆ ಜನ, ಅದು ಒಂದು ಒಂದು ಮಹತ್ವ ಗೊತ್ತಿದೆ ಅವ್ರಿಗೆ. ಇನ್ನು ಸೆಕೆಂಡ್ ಅಂದ್ರಂತೂ ಕ್ಯೂ ಸೇರಿಬಿಡ್ತಾರೆ. ಯಾತಕ್ಕೆ ತನ್ನಷ್ಟಾನೆ ಅಟ್ರಾಕ್ಟ್ ಮಾಡೋ ಶಕ್ತಿ ಅದಕ್ಕಿದೆ. ದೇವಸ್ಯ ಭರ್ಗೋ ದೇವಸ್ಯ ಧೀ, ಅವನನ್ನ ಧ್ಯಾನ ಮಾಡಿ. ಇನ್ನೇನು ಮಾಡೋಕ್ಕೂ ಸಾಧ್ಯ ಇಲ್ಲ ದೇವರನ್ನ, ಬಿಕಾಸ್ ಇದು ಪರ್ಫೆಕ್ಟ್ ಅಂತ ಹೇಳಿದ ಮೇಲೆ ನಾವು ಏನು ಕೊಟ್ಟರು ಕೂಡ ಅವನು ಇಂಪರ್ಫೆಕ್ಟ್ ಆಗ್ತಾನೆ. ಆಮೇಲೆ ದೇವರಿಗೆ ಏನು ಕೊಟ್ಟು ನಾವು ಆತನ ಗೆಲ್ತೇವೆ ಅಂತ ಹೋದ್ರು ಕೂಡ ಇಂಪರ್ಫೆಕ್ಟ್ ಅಂತ ಅರ್ಥ. ಅದಕ್ಕೇನು ಮಾಡ್ಬೋದು ನಾವೀಗ, ಧ್ಯಾನ ಮಾಡುವ ಇನ್ನೇನು ಮಾಡೋಕ್ಕೆ ಬರೋದೇ. ಧ್ಯಾನ ಮಾಡೋ ಸಾಧ್ಯ ಹೊರತು ಇನ್ನೇನು ಮಾಡಿದ್ರು ಸಹ ಟಿ ವಿ ನೋಡ್ತಾನೆ ಭಾರಿ ಎಂಜಾಯ್ ಮಾಡ್ತಾನೆ. ನಮ್ಮೊಂದು ಪ್ರಶ್ನೆ, ದೇವರು ಧ್ಯಾನ ಮಾಡಿದ್ರೆ ಖುಷಿ ಆಗುತ್ತೆ ಅಂತ ಕೇಳಿದರೆ, ಟಿ ವಿ ನೋಡ್ತಾನೆ ತಿಂತಾನೆ ಟಿ ವಿನ, ಕುಡಿತಾನ, ಸುಖ ಆಗುತ್ತಿಲ್ಲ ಅವನಿಗೀಗ? ಎಷ್ಟು ಮಟ್ಟಿ ಸುಖ ಆಗುತ್ತೆ, ತಿಂತಾ ತಿಂತಾ ನೋಡ್ತಿರ್ತಾನೆ, ಅದು ಆಶ್ಚರ್ಯ. ನೋಡೋದಕ್ಕೆ ಅವನಿಗೆ ತಿನ್ನೋದಕ್ಕಿಂತ ನೋಡೋದೇ ಭಾರಿ ಪ್ರಧಾನ. ಅದು ಅರ್ಥ ಆಯ್ತಾ? ಈಗ ತಿನ್ನೋದಕ್ಕಿಂತ ಹೆಚ್ಚು ಆನಂದ ಯಾವ್ದು ಕೊಡ್ತಾ ಇದೆ? ನೋಡೋದು ಕೊಡ್ತಾ ಇದೆ. ದೇವ್ರಫೋರ್ ದೇವ್ರು ನೋಡಿದ್ರೆ ಆನಂದ ಆಗುತ್ತೆ ನಮಗೀಗ? ಖಂಡಿತ. ಕೆಲವು ಕೆಲವು ನೋಡಿದಾಗ ನಮ್ಗೆ ಆನಂದವಾಗೋದಾದ್ರೆ, ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರ್ ಅನಂತ ಗುಣ ಪರಮ, ಅನಂತ ಗುಣ ಇರುವ ಪರಮಾತ್ಮನ ಕಂಡಾಗ ನಿಮಗೆ ಆ ಇದಾಗೋ ಪ್ರಶ್ನೆಯೇ ಇಲ್ಲ. ಯಾವ ಕಾಲಕ್ಕೂ ಧ್ಯಾನ ಮಾಡೋದು ನಮಗೆ ಗೊತ್ತಿಲ್ಲದವರೆ ಧ್ಯಾನ ಮಾಡೋದು ಕಷ್ಟ, ಗೊತ್ತಾದ್ರೆ ಧ್ಯಾನ ಬಿಡೋದು ಕಷ್ಟ. ಧೀಮಹಿ, ನಮಗೇನು ಮಾಡಬೇಕು ದೇವರು ಅಂತ ಮುಂದಿನ ಪ್ರಶ್ನೆ. ಧ್ಯಾನ ಮಾಡಿ ಆಯ್ತು, ನಾವು ಏನು ಮಾಡಬೇಕು ದೇವರು ಅಂದರೆ, ಯಹ ಅವನು ನಹ ನಮ್ಮ ಧಿಯ ಬುದ್ಧಿಗಳನ್ನು ಪ್ರಚೋದಯ, ಸನ್ಮಾರ್ಗದಲ್ಲಿ ಪ್ರೇರೇಪಣೆ ಮಾಡಲಿ, ಇದು ಪ್ರಾರ್ಥನೆ ನಮ್ಮ ಜೊತೆ. ಅದೊಂದೇ ನಮಗೆ ಬೇಕಾಗಿತ್ತು, ಬುದ್ಧಿ ಸೊನ್ನೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಸಾಮಾನ್ಯ ಪದ್ಧತಿ. ಇನ್ನಕ್ಕೆ ಆಶೀರ್ವಾದ ಮಾಡಿದರೆ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆ, ಆಶೀರ್ವಾದ ಮಾಡ್ತೇವೆ. ಒಳ್ಳೆ ಬುದ್ಧಿ ಒಂದಿತ್ತು ಅಂದರೆ ಎಲ್ಲ ಬಂದಂತೆ ಲೆಕ್ಕ, ಬುದ್ಧಿ ಒಂದಿಲ್ಲ ಅಂದರೆ ಎಲ್ಲ ಹೋದಂತೆ ಲೆಕ್ಕ. ಇಟ್ ಮ್ಯಾಟರ್ಸ್ ಆಲ್, ಬುದ್ಧಿ ಇದೆ ಎಲ್ಲ ಪಾಯಿಂಟನ್ನು ಮೀರಿ ಬಂದು ಕೌಂಟ್ ಆಗ, ಬುದ್ಧಿ ಇಲ್ಲ ಎಲ್ಲ ಪಾಯಿಂಟು ಮೈನಸ್ ಆಗಿದೆ, ಎಲ್ಲ ಮೈನಸ್ ಪಾಯಿಂಟನ್ನು ಪ್ಲಸ್ ಮಾಡೋದು ಬುದ್ಧಿ, ಎಲ್ಲ ಪ್ಲಸ್ ಪಾಯಿಂಟ್ ಮೈನಸ್ ಆಗೋದು ಬುದ್ಧಿ ಇಲ್ಲದೆ ಹೋಗ್ಬಿಟ್ಟು. ಬುದ್ಧಿ ಎಂಬುದು ಆಲ್ ಇನ್ ಆಲ್. ಅದಕ್ಕೆ ದೇವರನ್ನ ಧನಂ ಪ್ರಚೋದಯಾತ್ ಕೇಳೋದಿಲ್ಲ, ದೇಹಂ ಪ್ರಚೋದಯಾತ್ಕೆ ಏನನ್ನೂ ಕೇಳೋದಿಲ್ಲ, ಬುದ್ಧಿ ಒಂದು ಕೊಟ್ಟುಬಿಡು ಸಾಕು, ಇನ್ನೆಲ್ಲ ಬಂದುಬಿಡುತ್ತೆ ಅಂತ. ನಮಗೂ ಗೊತ್ತಿದೆ, ವಾರಾನದ ಹುಡುಗ ಅನಾಥ ಕುರೂಪಿ, ಭಯಂಕರ ಕುರೂಪಿ, ಆದರೆ ಭಾರಿ ಬ್ರಿಲಿಯಂಟ್. ಅವನ ಕಂಡ್ರೆ ಎಲ್ಲ ಒಬ್ಬ ಆಶ್ಚರ್ಯ ಪಡ್ತಾರೆ ಒಂದು ಗುಣಕ್ಕೆ. ಏ ಭಾರಿ ಬ್ರೈಟ್ ಅಂತ ಹೇಳಿ, ಅವನು ಡಾರ್ಕ್ ಕಲೋ ಬ್ರೈಟ್ ಅಂತ ಕರೀತಾರೆ ತಮಾಷೆ. ಅದಿರೋದು ಡಾರ್ಕೋ ಅವ್ರ ಹೆಸರು ಬ್ರೈಟ್ ಅಂತ ಹೇಳಿದ್ರು. ಯಾತಕ್ಕೆ? ಅಷ್ಟು ಬುದ್ಧಿ ಹೊಂದಿದೆ. ಗೆಟ್ಸ್ ಎವ್ರಿಥಿಂಗ್, ಅವನಿಗೆ ಮನೆ ಕಾರು ಸ್ಕೂಟರ್ ಏನು ಬೇಕೋ ಎಲ್ಲ ಸಿಗುತ್ತೆ, ಬಿಕಾಸ್ ಬುದ್ಧಿಯಿಂದಾಗಿ ಗೆಟ್ಸ್ ಎವ್ರಿಥಿಂಗ್. ಇನ್ನೊಬ್ಬ ಮಿನಿಸ್ಟರ್ ಮಗ, ಬರೀ ಕಾರು ಸ್ಕೂಟರ್ ಮನೆಗಳು ಲೆಕ್ಕನೇ ಇಲ್ಲ, ಭಾರಿ ಖುಷಿ. ಅದರೊಳಗೆ ತಲೆ ಒಂದು ಸರಿ ಇಲ್ಲ ಅಂತ ಕತೆ ಮುಗಿದೋಯ್ತು ಅವನಿಗೆಲ್ಲ. ತಲೆ ಒಂದು ಸರಿ ಇಲ್ಲ, ಇದ್ದಿದ್ದೆಲ್ಲ ವೇಸ್ಟ್ ಆಗಲ್ಲ ಕೂಡ. ಅದಕ್ಕೆ ದೇವರನ್ನ ಏನು ಕೇಳಬೇಕು ಅಂದರೆ ಬುದ್ಧಿಯನ್ನೇ ಕೇಳಬೇಕು ಅಂತ ಹೇಳಿದ್ದ. ಬುದ್ಧಿಗೂ ಕೊಡುವ ಶಕ್ತಿ ಬೇರೆ ಯಾರು ಇವತ್ತು ಲೋಕದಲ್ಲಿ ಫ್ಯಾಕ್ಟ್ ಅದು ಒಂದು. ಏನಾದ್ರು ಸ್ವಲ್ಪ ಸ್ವಲ್ಪ ಆದ್ರೂ ಬೇರೆಯವ್ರು ಕೊಡ್ತಾರೆ, ಇನ್ನು ಬುದ್ಧಿವಂತ ದಂಡನ ಮಾಡಿ ಅಂತ ಕೇಳಿದರೆ ಅಂತ ಒಂದು ಕೋರ್ಸ್ ಒಂದು ಎಲ್ಲೆಲ್ಲೂ ಇಲ್ಲ ಜಗತ್ತಿನಲ್ಲಿ. ಇದ್ದ ಬುದ್ಧಿವಂತರು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂದರೆ ರಾಜಕಾರಣಿಗೆ ಬರೋದಾಗಿದ್ದರೆ ಅವ್ರ ಮಕ್ಕಳೆಲ್ಲ ನಂಬರ್ ಒನ್ ಬುದ್ಧಿವಂತ ಆಗ್ತಿದ್ರು. ಅವರೇ ದಡ್ಡ ಕೋಡಿಗಳಿರ್ತಾರೆ, ಇವನೇ ಎದ್ಕೊಂಡೇ ಬುದ್ಧಿವಂತರು ಮಾಡ್ತಾರೆ. ಸಾಧ್ಯ ಇಲ್ಲ. ದಂಡೆ ತಾಯಿಗಳಿಗೆ ಮಕ್ಕಳು ಬುದ್ಧಿವಂತರ ಭಾರಿ ಅಪೇಕ್ಷೆ ಇರುತ್ತೆ. ಮಗ ದಡ್ಡ ಬೇಕಾದ್ರೆ ಆಯುಷ್ಯ ಕೊಡ್ತೇನೆ ಅಂತಾರೆ, ಬುದ್ಧಿ ಕೊಡೋಕೆ ಬರೋದಿಲ್ಲ. ಗೊತ್ತಾಯ್ತಾ? ಬುದ್ಧಿ ಕೊಡೋದು ಯಾರ ಕೈಲೂ ಸಾಧ್ಯ ಇಲ್ಲ. ದೇವರು ಹೇಳ್ತಾನೆ, ಮತ್ತ ಸ್ಮೃತಿ ಜ್ಞಾನ ಮಹೋಹನಂಚ ಬುದ್ಧಿರಿ ಬುದ್ಧಿ ಮತಾಮಹಂ. ದೇವರು ಬಿಟೋಪವರದು ಎಲ್ಲವೂ ದೇವ್ರ ಕೈಲೇ ಇರೋದು, ಕೆಲವು ಸ್ಪೆಷಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಎಲ್ಲ ಕೆಲವು ಸ್ಪೆಷಲ್ ಬುದ್ಧಿ ಅನ್ನೋದನ್ನು ಮಾತ್ರ ಜಗತ್ತಿನಲ್ಲಿ ಯಾರು ಯಾರಿಗೆ ಕೊಡಕ್ಕೆ ಬರೋದಿಲ್ಲ. ಭಾರಿ ಬುದ್ಧಿವಂತ ಮಗ, ಭಾರಿ ದಡ್ಡ ಮಗ, ತಂದೆ ಮಗನಿಗೆ ಕೊಡಕ್ಕೆ ಬರ್ತಾ ಇಲ್ಲ ತಮಾಷೆ ಅಂತ ಕೇಳಿ, ಮಗನಿಗೆ ಫ್ರೆಂಡ್ ಫ್ರೆಂಡಿಗೆ ಕೊಡಕ್ಕೆ ಬರ್ತಾ ಇಲ್ಲ. ಇವತ್ತು ಭಾರಿ ಕೋಟೆಯಲ್ಲಿ ಸತ್ತು ಹೋಗ್ತಾನೆ, ಅವನ ಆಸ್ತಿ ಎಲ್ಲ ಮಗನಿಗೆ ಬರುತ್ತೆ, ಅವನು ಕ್ವಾಲಿಫಿಕೇಶನ್ ಮಗನಿಗೆ ಬರೋದಿಲ್ಲ. ಅವನು ಎಮ್ ಎ ಪಿ ಎಚ್ ಅವನಷ್ಟು ಇವನೇನ ಅಲ್ಲ, ಏನು ಎಮ್ ಎ ಕಾಯ್ಬೇಕು ಅವನೇ ಬರೋದಿಲ್ಲ. ಅದು ಜ್ಞಾನ ಅವರು ನಾನ್ ಟ್ರಾನ್ಸ್ಫರಬಲ್ ಅಂತ ಹೇಳ್ತಾರೆ. ಕೆಲವು ವಸ್ತು ಕೊಟ್ಟು ನಾನ್ ಟ್ರಾನ್ಸ್ಫರಬಲ್, ನಾನ್ ರಿಟರ್ನಬಲ್ ಅಂತ ಕೊಟ್ಟಿರ್ತಾರಲ್ಲ. ಬುದ್ಧಿ ನಾನು ಆಸ್ತಿ ಟ್ರಾನ್ಸ್ಫರ್ ಮಾಡಬಹುದು, ಬುದ್ಧಿ ಟ್ರಾನ್ಸ್ಫರ್ ಮಾಡೋಕೆ ಬರೋದಿಲ್ಲ. ಅದಕ್ಕೆ ದೇವ್ರನ್ನ ಏನು ಕೇಳ್ತೇವೆ ನಾವೀಗ, ಬುದ್ಧಿಯನ್ನು ಕೊಡು ಅಂತ ಕೇಳಿ. ಬುದ್ಧಿ ಅಂದರೆ ಜ್ಞಾನ ಅಂತ ಅರ್ಥ, ಜ್ಞಾನ ಕೊಡು ಅಂತ ಕೇಳಿದ್ದೆ. ಜ್ಞಾನಕ್ಕಿಂತ ದೊಡ್ಡ ಪದಾರ್ಥ ಇಲ್ಲ. ಗಾಯತ್ರಿ ಮಂತ್ರ ಕೇಳೋ ಹೊತ್ತಿಗೆ ಭಗವದ್ಗೀತೆ ಅರ್ಥ ಆಗ್ತದೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ಅದಕ್ಕೆ ಬುದ್ಧಿನ ಕೊಡು ಅಂತ ಕೇಳ್ತೇವೆ. ನಿಮಗೆ ಜ್ಞಾನ ಕೊಡು ಅಂತ ಯಾಕೆ ಕೇಳಬಾರ್ದು ಅಂತ ಪ್ರಶ್ನೆ. ಬುದ್ಧಿ ಕೊಡೋದು ಜ್ಞಾನ ಕೊಡು ಅಂತ ಕೇಳಿಬಿಟ್ಟು ಆಗಿರುತ್ತೆ. ಸ್ವಲ್ಪ ಯೋಚನೆ ಮಾಡೋದು, ಪ್ರತಿಯೊಂದಕ್ಕೆ ಅರ್ಥ ಇರ್ತದೆ. ಮನೆಗೆ ಹೋದ ಅನ್ನ ಕೊಡಿ ಅಂತ ಕೇಳಿದ, ಅನ್ನ ಕೊಡ್ತಾರೆ ಎಷ್ಟು ಇರುತ್ತೆ ಅನ್ನ ನಿಮಗೆ, ಹಳಸೋಗ್ಬಿಡುತ್ತೆ ಸಾಯಂಕಾಲ ಕೆಟ್ಟೋಗ್ಬಿಡುತ್ತೆ. ಅಕ್ಕಿ ಕೊಟ್ಟರೆ ವರ್ಷ ಪೂರ್ತಿ ಇಟ್ಟುಬೋದು ಅಕ್ಕಿ ಕೊಟ್ಬಿಟ್ಟು, ಅದೇ ಭತ್ತ ಕೊಟ್ಟರೆ ನಿಮ್ಮ ಲೈಫ್ ಜಾಸ್ತಿ ಆಗುತ್ತೆ. ಇನ್ನು ಭೂಮಿ ಕೊಟ್ಟು ಬೆಳೆ ಕೊಟ್ಬಿಟ್ಟು ಜನ್ಬೋಟಿ ಬೆಳೀತಾ ಇರ್ತಾನೆ. ಅದೇ ಬುದ್ಧಿ ಎಂಬುದು ಏನದು, ಎಲ್ಲದಕ್ಕೂ ರೂಟ್ ಕಾಸು. ಅದಿದ್ದು ಬಿಟ್ಟರೆ ಯಾವಾಗಲೂ ಇದು ಮಾಡ್ತಿರೋದು. ಉದಾಹರಣೆಗೆ ನಾಲ್ಕು ನಾಲ್ಕು ಎಷ್ಟಪ್ಪ 16 ಅಂತ ಹೇಳಿದ, ಅದು ಜ್ಞಾನ. ಬುದ್ಧಿ ಕೊಟ್ಟರೆ 28 ಎಷ್ಟು ಅದನ್ನು ಹೇಳ್ತಾನೆ. ಮತ್ತೆ ಜ್ಞಾನ ಅಂದರೆ ಅಲ್ಲಿ ಸ್ಟಾಪ್ ಆಗೋದು, ಬುದ್ಧಿ ಎಲ್ಲದಕ್ಕೂ ಕೊಡ್ತಾನೆ ಇರುತ್ತೆ. ಆದ್ದರಿಂದ ನೀವು ಬುದ್ಧಿ ಕೊಟ್ಬಿಡು ಅಂದರೆ ಎಲ್ಲ ಕೊಟ್ಟಂತೆ ನೆಕ್ಕ. ಇದು ಅರ್ಥ ಮಾಡಿಕೊಂಡು ಗಾಯತ್ರಿ ಮಂತ್ರ ತಿಳ್ಕೊಂಡಾಗಲೇ ನಿಮಗೆ ಯಾವುದು ಹೈಯೆಸ್ಟ್ ಇನ್ ದಿ ವರ್ಲ್ಡ್ ಅಂತ ಗೊತ್ತಾಗ. ಅದು ಯಾರು ಕೊಡಬೇಕು ಅಂದರೆ ಹೈಯೆಸ್ಟ್ ಇನ್ ದಿ ಯೂನಿವರ್ಸ್ ಕೊಡಬೇಕು. ದೇವರು ಸರ್ವೋತ್ತಮ, ದೇವರು ಸರ್ವೋತ್ತಮ, ಸರ್ವೋತ್ತಮ ಸಿದ್ಧಿ ಬುದ್ಧಿ. ಅವನು ಯಾರು ಕೊಡಬೇಕು, ದೇವರು ಕೊಡಬೇಕು, ಯಾರು ಕೊಡಕ್ಕೆ ಬರೋದಿಲ್ಲ. ಅದಕ್ಕೆ ದೇವರನ್ನೇ ಶರಣ ಹೊಂದಿದೆ. ಇದು ಗಾಯತ್ರಿ ಮಂತ್ರ ಹೇಳ್ಕೊಡ್ತಾ ಇದೆ. ಪ್ರಚೋದಯ ಚೋದಯ ಪ್ರಚೋದಯ ಚೋದಯ ಅಂತ ಪ್ರೇರೇಪಣೆ ಮಾಡಿ. ಪ್ರಚೋದಯ ಅಂತಂದ್ರೆ ಏನು, ಸರಿಯಾಗಿ ಪ್ರೇರೇಪಣೆ ಮಾಡಲಿ, ಸಮರ್ಪಕ ಪ್ರೇರೇಪಣೆ. ಯಾವ ಕಾಲಕ್ಕೆ ಏನು ಬರಬೇಕು ಅದನ್ನೇ ಪ್ರೇರೇಪಣೆ ಮಾಡಬೇಕು. ಬಡಿಸೋದಿದ್ದಾರೆ ಬಡಿಸೋ ಅಂತ ಹೇಳಿದರು, ಮಧ್ಯ ತಗೊಂಡ್ಬಿಟ್ಟೆ ಏಕಪ್ರಯೋಗ ಸ್ಟಾರ್ಟಿಂಗೇನೆ ಹೇಳ್ತೀವಿ, ಇದು ಬಡಿಸೋದ ಹೋಗ ಸರಿ ಕ್ರಮವಾಗಿ ಬಡಿಸಬೇಕು ಅಂತ ಹೇಳಿದ್ದ. ಅದು ಪ್ರಚೋದಯ, ಆ ಕಾಲಕ್ಕೆ ಏನು ಬರಬೇಕು ಅದೇ ಪ್ರೇರೇಪಣೆ, ಸ್ಫೂರ್ತಿ ಬರಬೇಕು. ಆಮೇಲೆ ಒಂದು ಪ್ರಯೋಜನ, ಆ ಕಾಲಕ್ಕೆ ಬರಬೇಕು ಅದು ಸ್ಫೂರ್ತಿ ಇರಬೇಕು, ಅದನ್ನು ದೇವರು ಕೊಡಲಿ. ಈಗ ನಮಗೆ ಅರ್ಥ ಆಗ್ತದೆ, ಬುದ್ಧಿ ಕೊಡು ಬುದ್ಧಿ ಕೊಡು ದೇವರನ್ನು ಪ್ರಾರ್ಥನೆ ಮಾಡೋದೇ ಗಾಯತ್ರಿ ಮಂತ್ರ. ಆದ್ದರಿಂದ ಗಾಯತ್ರಿ ಮಂತ್ರ ಪ್ರಾರ್ಥನೆ ಮಾಡ್ತಾ ಹೇಳ್ತಾ ಹೇಳ್ತಾ ಹೋದಂತೆ ಬುದ್ಧಿ ಬರಲು ಶುರುವಾಗುತ್ತೆ ಅಂತ ಅರ್ಥ. ದಡ್ಡ ಬುದ್ಧಿವಂತನಾಗ್ತಾನೆ, ಫಸ್ಟ್ ಪಾಯಿಂಟ್. ದಡ್ಡ ಬುದ್ಧಿವಂತನಾಗ್ತಾನೆ, ಆಗ್ತಾರೆ ಬದುಕು ಎರಡು ಕಾರಣ. ನಾವು ಕೇಳ್ತಾ ಇದ್ದೇವೆ ದೇವರನ್ನ, ಅವನು ಎಲ್ಲ ಇರೋನು, ಬುದ್ಧಿ ಕೊಡು ಅಂತ ಕೇಳ್ತೇವೆ, ಅವನು ಕೊಟ್ಟೇ ಕೊಡ್ತಾನೆ. ಲೋಕದ ಸೈಕಾಲಜಿ, ಮನೆ ಮುಂದೆ ನಿಂತ್ಕೋತಾನೆ, ಅಮ್ಮ ಅನ್ನ ತಾಯಿ ಅನ್ನ ತಾಯಿ ಅಂತ. ಹತ್ತು ಕೂಯಿರ್ತೀವಿ, ಒಂದು 20 ಕೂಯಿರಿ ಏನು ಮೊದಲೇ ಸುಮ್ಮನೆ ಇರ್ತಾರೆ, ಮತ್ತೆ ಕೂಯಿರಿ ಏನು ಮಾಡ್ತಾರೆ, ಒಂದಿಷ್ಟು ಹಾಕಿ ಕಳಿಸ್ಬಿಡು ಅಂತ. ಒಂದಿಷ್ಟು ಕುಂಬ್ರ ಕೂಗ್ತಿದ್ದಾನೆ, ಸ್ವಲ್ಪ ಹಾಕಿ ಕೊಡುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಹಾಕಿ ಕಳಿಸ್ತಾರೆ, ಸಾಕೋದಲ್ಲ. ನಾ 20 ಬೆಳಿಗ್ಗೆ 1,000, ಮಧ್ಯಾಹ್ನ 1,000, ಸಾಯಂಕಾಲ 1,000, ಗಾತ್ರಪ್ಪ ಮಾಡಬೇಕಾದ್ದು 1,000 ಬೆಳಿಗ್ಗೆ 1,000, ಮಧ್ಯಾಹ್ನ 1,000, ಸಾಯಂಕಾಲ 1,000, 3,000 ಸತ್ತೆ ಬುದ್ಧಿ ಕೊಡು ಬುದ್ಧಿ ಕೊಡು ಅಂತ ಕೇಳಿದರೆ ದೇವರು ಇಷ್ಟು ಕೊಟ್ಟರು ಸಾಕು, ಏನಾಗುತ್ತೆ ನಮಗಾಗ? ದಿವಸ ಇಷ್ಟು ಕೊಟ್ಟು ಅನಂತ ಬುದ್ಧಿ ಆಗೋಗ್ಬಿಡುತ್ತೆ ಕೊನೆ. ಅದಕ್ಕೋಸ್ಕರ ದೇವರಲ್ಲಿ ಸಾಮಾನ್ಯವಾಗಿ ಎಷ್ಟು ಕೆಟ್ಟವರು ಕೂಡ 20 ಕೇಳಿ ಏನು ಮಾಡ್ತಾರೆ, ಸ್ವಲ್ಪ ತಗೋ ಅಂತ ಹೇಳ್ತಾರೆ. ದೇವರು ದೇವರ ಕೈ ಅಂದರೆ ದೇವರ ಕೈ ಅಂತ ಕೈಯೇ ಇಲ್ಲ. ಆದ್ದರಿಂದ ಅವನು ಕೊಟ್ಟ ಅಂದರೆ ಪ್ಲೆಂಟಿ ತುಂಬ ಬರುತ್ತೆ, ಪ್ಯೂರ್ ಬರುತ್ತೆ. ದೇವರಲ್ಲಿ ಕೆಟ್ಟ ಪದಾರ್ಥ ಅಂತಿಲ್ಲ, ಒಳ್ಳೆ ಬುದ್ಧಿನೇ ಕೊಡ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಬಂಗಾರದ ಅಂಗಡಿ ಹೋಗ್ತಾರೆ, ನಮಗೆ ಇಂಪ್ಯೂರ್ ಗೋಲ್ಡ್ ಕೊಡಿ ಅಂದರೆ ಇಂಪ್ಯೂರ್ ಗೋಲ್ಡ್ ಇಟ್ಕೊಂಡು ಹೋಗ್ತಾರೆ, ಕೊಡೋದಿಲ್ಲ. ಅವ್ರು ಬರೀ ಪ್ಯೂರ್ ಮಾತ್ರ ಇಟ್ಕೊಂಡಿರ್ಬೋದು, ಇಂಪ್ಯೂರ್ ಇಟ್ಕೊಳಕ್ಕೆ ಬರೋದಿಲ್ಲ. ಇಲ್ಲೇ ಲೈಸೆನ್ಸ್ ಇದ್ದವರೇ ಇಂಪ್ಯೂರ್ ಇಟ್ಕೊಳಕ್ಕೆ ಬರೋದಿಲ್ಲ. ದೇವರು ಇಂಪ್ಯೂರ್ ಪದಾರ್ಥ ಇಟ್ಕೊಂಡಿರ್ತಾನೆ, ಇಲ್ಲವೇ ಇಲ್ಲ. ಸೊ ಪ್ಯೂರ್ ಬುದ್ಧಿ ಕೊಡ್ತಾನೆ ದೇವರು, ಬುದ್ಧಿ ಕೊಡ್ತಾನೆ, ಪ್ಯೂರ್ ಬುದ್ಧಿ ಕೊಡ್ತಾನೆ. ಲೋಕ ಹಾಳು ಮಾಡೋ ಬುದ್ಧಿ ಕೊಡೋದಿಲ್ಲ, ಲೋಕ ಉದ್ಧಾರ ಮಾಡೋ ಬುದ್ಧಿ ಕೊಡ್ತಾನೆ. ಆದ್ದರಿಂದ ಎಲ್ಲ ಕಾಲಕ್ಕೂ ದೇವರು ಗಾಯತ್ರಿ ಮಂತ್ರ ಹೇಳ್ತಾ ಹೋದರೆ ಭಾರಿ ಬುದ್ಧಿವಂತನಾಗ್ತಾನೆ, ದಟ್ಟ ಬುದ್ಧಿವಂತನಾಗ್ತಾನೆ. ಇದೆಲ್ಲ ಫ್ಯಾಕ್ಟ್ ಇದೆ. ತುಂಬ ಜನ ನೋಡಿ, ಇವರು ಗಾಯತ್ರಿ ಮಂತ್ರ ಹೇಳಿದ್ರೆ ಬುದ್ಧಿವಂತರಾಗ್ತಾರೆ ಎಂಬುದಕ್ಕೆ ತುಂಬ ದೃಷ್ಟಾಂತಗಳು ಬೇಡ, ಸಿಂಪಲ್ ಸಾಕು. ಬ್ರಾಹ್ಮಣರು ಭಾರಿ ಬುದ್ಧಿವಂತರು, ಜಗತ್ತಿಗೆ ಗೊತ್ತು. ಅದಕ್ಕೆ ಅತಿ ಕಡಿಮೆ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಭಾರಿ ಬುದ್ಧಿವಂತರಾದ್ರಿಂದ ಸಮೋದಯ ಘಟಾನಂತ ಅರ್ಥ, ಬುದ್ಧಿ ಹೇಗೋ ಪಾರಾಯ ಬಿಡ್ತಾನೆ ಜಾತ್ರೆಗೆ ಪ್ರಾಬ್ಲಮ್ ಆಗೋದು. ಆದ್ರಿಂದ ಬ್ರಾಹ್ಮಣ ಬುದ್ಧಿವಂತ ಯಾತಕ್ಕೆ ಗಾಯತ್ರಿ ಮಂತ್ರ ಮಾಡಿರೋದಕ್ಕೆ, ಅದೇ ಕಾರಣ ಗಾಯತ್ರಿ ಮಂತ್ರ ಹೇಳೋದಕ್ಕೆ ಬುದ್ಧಿವಂತ ಅವರು. ನಮಗೊಂದು ಪ್ರಶ್ನೆ, ಒಂದು ಗಾಯತ್ರಿ ಮಂತ್ರ ಇವತ್ತಿಗಾರ ಬ್ರಾಹ್ಮಣರು ಮಾಡೋದೇನೆ ಯಾಕೆ ಬುದ್ಧಿವಂತರಾಗಿದ್ದಾರೆ ಅಂದರೆ, ಸಿಂಪಲ್ ಅದು, ಹಿಂದಿನವರು ಮಾಡಿದ್ದಕ್ಕೆ ಬುದ್ಧಿವಂತರಾಗಿದ್ದಾರೆ ಅಂತ ಅರ್ಥ. ಇವನೇ ಮಾಡಿಬಿಟ್ರೆ ಭಾರಿ ಬುದ್ಧಿವಂತನಾಗ್ತಾನೆ, ಹಿಂದಿನವರು ಮಾಡಿದ್ದೆ ಬುದ್ಧಿವಂತ ಆಗಿರಬೇಕಾದ್ರೆ ಇವನೇ ಮಾಡಿಬಿಟ್ರೆ ಭಾರಿ ಬುದ್ಧಿವಂತನಾಗ್ತಾನೆ. ಆದ್ದರಿಂದ ಬ್ರಾಹ್ಮಣರಿಗೂ ಬುದ್ಧಿಗೂ ಸಂಬಂಧ ಇರಲಿಕ್ಕೆ ಅದೇ ಕಾರಣ. ಅದು ನಮ್ಮ ಬ್ರಾಹ್ಮಣರು ಎಂತವರು, ಹತ್ತು ಗಾಯತ್ರಿ ಬ್ರಾಹ್ಮಣರೇ ಬುದ್ಧಿವಂತರು, ಇನ್ನು 100,000 ಮಾಡಿಬಿಟ್ರೆ ಹೇಗಿರಬೇಕಲ್ಲ ಕೇಳ್ತಿವಿ. ಒಂದು ಮಾತು ಹೇಳ್ತಾರೆ, ಗಾಯತ್ರಿ ಬಂತರಿಂದ ಇದೋ ಪ್ರಯೋಜನ ಲೆಕ್ಕಾಕೋದ್ರೆ ಕೊನೆಯಿಂದ ಮೊದಲಿಲ್ಲ, ಎಲ್ಲ ಪಾಪ ಪರಿಹಾರ ಆಗುತ್ತೆ. ಗಾಯತ್ರಿ ಮಂತ್ರ ಹೇಳೋದ್ರಿಂದ ಎಲ್ಲ ಪಾಪ ಪರಿಹಾರ ಆಗುತ್ತೆ ಫಸ್ಟ್. ಅದು ಕಾಮನ್ ಸೆನ್ಸ್. ಅದು ತಪ್ಪು ಮಾಡಿದವನು ಸರೆಂಡರ್ ಆಗಿಬಿಟ್ಟು ಏನು ಮಾಡ್ತಾರಾಗ, ಅವ್ನು ಶಿಕ್ಷೆ ವೇವ್ ಮಾಡ್ತಾರೆ ತಕ್ಷಣ. ಏನು ಸಾರಿ ಅಂತ ಏನು ಮಾಡ್ತಾರೆ, ಕಾಲು ತುಳಿದಿರ್ತಾನೆ ಬಸ್ಸಲ್ಲಿ, ಸಾರಿ ಅಂತಾರೆ, ಹೋಗ್ಬಿಡು ಏನು ಮಾಡೋಕ್ಕಾಗಲ್ಲ ಮತ್ತೆ, ಹೋಗಿ ಹೋಗ್ಬಿಡು ಏನೊಂದು ತುಡಿಬಾಡ ಅಂದ್ರೆ ಮುಗಿದ್ರೆ ಅಷ್ಟೇ, ಹೊಡೆಯಲ್ಬಿಡ್ಲಿಕ್ಕೆ ಆಗೋದಿಲ್ಲ, ಸಾರಿ ಎಂದೇ ಇಲ್ಲ ಅಂತ ಹೇಳ್ತಾನೆ ಮತ್ತೆ ಅಷ್ಟೇ. ದೇವರಲ್ಲಿ ಯಾವಾಗ ಪ್ರಾರ್ಥನೆ ಮಾಡ್ತೇವೆ ದೇವರೇನು ಮಾಡ್ತಾರಾಗ, ನಮ್ಮನ್ನು ಕ್ಷಮಿಸ್ತಾರೆ, ಎಷ್ಟು ಕ್ಷಮಿಸ್ತಾರೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, 10 ಗಾಯತ್ರಿ ಮಾಡಿದರೆ ಪ್ರತಿ ದಿವಸ, ಒಂದು ದಿವಸ ಹತ್ತಲ್ಲ ಮತ್ತೆ, ಪ್ರತಿ ದಿವಸ 10 ಮಾಡಿದರೆ ಇಡೀ ಜನ್ಮದ ಪಾಪ ಪರಿಹಾರ, ಇಡೀ ಜನ್ಮದ ಪಾಪ ಎಲ್ಲ ಹೋಗ್ಬಿಡುತ್ತೆ. 10 ಗಾಯತ್ರಿ ಜಪ ಮಾಡಿದರೆ ಈ ಜನ್ಮದ ಪಾಪ ಎಲ್ಲ ಪರಿಹಾರ, ನಮಗೆ ಸಾಕು ಅನಿಸ್ಬಿಡುತ್ತದೆ. ಆಗ ಹಿಂದಿನ ಪಾಪ ಬೇರೆ ಇದೆಯಲ್ಲ, 100 ಗಾಯತ್ರಿ ಜಪ ಮಾಡಿದರೆ ಹಿಂದಿನ 3 ಜನ್ಮದ ಪಾಪ ಹೋಗುತ್ತದೆ, 3 ಜನ್ಮದ ಪಾಪ 100 ಗಾಯತ್ರಿ ದಿವಸ ಮಾಡಿದರೆ. ಆಮೇಲೆ 1,000 ಮಾಡಿಬಿಟ್ರೆ ಹಿಂದಿನ 7 ಜನ್ಮದ ಪಾಪ ಪರಿಹಾರ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಎಷ್ಟು ಮಾಡಬೇಕಾಗ, ನಾವು ಹೆಚ್ಚು ಜನ್ಮ ಭಾರಿ ಆಗಿರೋದ್ರಿಂದ ಪಾಪ ಜಾಸ್ತಿ ಇರೋದ್ರಿಂದ ಎಷ್ಟು ಜಾಸ್ತಿ ಆದರೂ ಅರ್ಥ ಅದು ಮಾಡ್ಕೊಂಡು ಆರಾಮಾಗಿರ್ಬೋದು ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡು ಎಲ್ಲ ಪಾಪ ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಗಾಯತ್ರಿ ಮಂತ್ರಕ್ಕಿದೆ. ಅದಕ್ಕೇನೆ ಬ್ರಾಹ್ಮಣನಿಗೆ ಹೆಚ್ಚು ಪಾಪ ಇರೋದಿಲ್ಲ ಅಂತ ಕಾರಣ ಗಾಯತ್ರಿ ಮಂತ್ರ ಮಾಡ್ತಾನ, ಆದ್ದರಿಂದ ಅವನು ಹೆಚ್ಚು ಪಾಪ ಇರೋದಿಲ್ಲ ಮತ್ತು ಮೈಲಿಗೆ ಆಗೋದಿಲ್ಲ ಬ್ರಾಹ್ಮಣ. ಎರಡು ಕಾರಣ ಇದೆ. ಇವತ್ತು ಒಂದು ಪದ್ಧತಿ ಇದೆ, ಅಡಿಗೆಯವ್ರನ್ನ ಕರೀತಾರಲ್ಲ, ಇವತ್ತು ಅಡಿಗೆಯವ್ರು ಹೇಗಂತ ನಮ್ಗೆ ಗೊತ್ತಿರುತ್ತೆ. ಎಕ್ಸ್ಪೆನ್ಸ್ ಬಿಟ್ಬಿಟ್ರೆ ಅವ್ರು ಮಿನಿಮಮ್ ಕುಡುಕರಾಗಿರ್ತಾರೆ, ಫೋಕಸ್ ಆಗಿರ್ತಾರೆ, ಎರಡು ಗ್ಯಾರಂಟಿ ಅವರು. ಸ್ಮೋಕ್ಸ್ ಆ್ಯಂಡ್ ಡ್ರಿಂಕ್ಸ್ ಎರಡು 100% ಗ್ಯಾರಂಟಿ ಅದು, ನಮ್ಗೆ ಗೊತ್ತಿಂತ ಕರೀತಾರೆ ಅವ್ರು. ಯಾಕೆಂದ್ರೆ ಅವ್ರ ಅಪ್ಪನೋ ತಾತರೋ ಗಾಯತ್ರಿ ಮಾಡಿರ್ತಾನೆ ಬಿಡು ಪಾಪ ಅಂತ ಅಷ್ಟರ ಮಟ್ಟಿಗೆ. ಗಾಯತ್ರಿ ಇದ್ರೆ ಮೈಲಿಗೆ ಇಲ್ಲ ಅಂತ ಹೇಳ್ತಾರೆ, ಗಾಯತ್ರಿ ಇದ್ರೆ ಮೈಲಿಗೆ ಇಲ್ಲ ಅಂದ್ರೆ ಕುಡಿಬೇಕು ಅಂತ ಅರ್ಥ ಅಲ್ಲ, ಅದಕ್ಕೆ ತಿನ್ನಬೇಕು ಅಂತ ಅರ್ಥ ಅಲ್ಲ, ಗಾಯತ್ರಿ ಅಷ್ಟು ಕೆಪಾಸಿಟಿ ಇದೆ ಅಂತ ಹೇಳ್ತಾರೆ. ಹೀಟರ್ ಒಳಗಿದ್ರೆ, ಫ್ರಿಜ್ ಒಳಗಿದ್ರೆ ಸ್ವಲ್ಪ ತಣ್ಣಗಿರಬೇಕು ಅಂತೀವಲ್ಲ ಹಾಗೆ, ಫ್ರಿಜ್ಗೆ ಎಷ್ಟೇ ಇದಾಗಿದ್ರು ಕೂಡ ಸ್ವಲ್ಪ ತಣ್ಣಗಿರಬೇಕು. ಫ್ರಿಜ್ಜಿನ ಕ್ವಾಲಿಟಿ ಅದು, ಅಗ್ನಿ ಅಂದ್ರೆ ಸ್ವಲ್ಪ ಸುಡಬೇಕಿದ್ರೆ ಅಗ್ನಿ ಅಲ್ಲ. ಅದೇ ರೀತಿಯೇ ಗಾಯತ್ರಿ ಮಂತ್ರ ಹೇಳಿದವನಿಗೆ ಅವನಿಗೆ ಒಳ್ಳೆ ರೀತಿ ಪಾಪ ಪರಿಹಾರ ಆಗಿರುತ್ತೆ, ಪುಣ್ಯ ಬರುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಬ್ರಾಹ್ಮಣರಿಗೆ ಯಾತಕ್ಕೆ ಮಹತ್ವ ಬಂತು ಅನ್ನೋದು ಕೂಡ ಗಾಯತ್ರಿ ಮಂತ್ರದ ಫಲ. ಇನ್ನು ಹಿಂದಿನ ಕಾಲ ಕಥೆ ಹೇಳುತ್ತಾರೆ, ಅವನು ಬೀರ್ಬಲ್ ಅಕ್ಬರ್ ಕಾಲ ಕಥೆ ಯಾರು ಹಿಡಿದವರಿದ್ದಾರೆ. ಭಾರಿ ಬಡವ ಒಬ್ಬನಿದ್ದಂತೆ ಬ್ರಾಹ್ಮಣ, ಭಾರಿ ಬಡವ ಇದ್ದ, ಒದ್ದಾಡ್ತಿದ್ದ. ಅವನು ನೋಡಿದ, ಅವನು ಹಾಸ್ಯ ಬಾರದ, ನೋಡಿ ಬ್ರಾಹ್ಮಣರು ಹಾಗೆ ಹೀಗೆ ಅಂತ ಹೇಳಿದ್ರೆ ಭಿಕ್ಷೆ ಬಿಡ್ತಾನೆ ಅವನು, ಇವನಂತ ಬ್ರಾಹ್ಮಣ ಅಂತ ಬೈದ. ಬೀರ್ಬಲ್ಲ ಬ್ರಾಹ್ಮಣ ಅಂತ ಅವನು ಭಾರಿ ಯೋಚನೆ ಮಾಡದ, ಅವಮಾನ ಆದಾಗ ಆಯ್ತು. ಅವನು ಹೋದ ತಕ್ಷಣ ಕರೆದ ಅವನನ್ನ, ನೋಡು ಇನ್ನು ಕಣ್ಣಿಗೆ ಭಿಕ್ಷೆ ಬೆಳ್ಳಕ್ಕೆ ಹೋಗ್ಬೇಡ, ಸರಿಯಾದ ಸಂಧ್ಯಾನ್ನ ಮಾಡು, ಏನು ಬೇಕೋ ನಾನು ಕೊಡ್ತೇನೆ ಆಯ್ತು ಅಂತ ಹೇಳಿ, ನೀವು ಬೇಕಾದ್ರೆ ನಾನು ಕೊಡ್ತೇನೆ, ಭಿಕ್ಷೆ ಇಚ್ಛೆ ಬೇಡಬೇಡ ಅಂತ ಹೇಳಿದ್ನ. ಸರಿ ಅಂತ ಹೇಳಿದ ಅವನು. ದಿವಸ ಹೆಡ್ತಾ ಕೂತ್ಕೊಂಡ, ಎಷ್ಟು ಮಾಡಿ ಅಂತ, 10 ಮಾಡು ಸಾಕು ಅಂತ ಹೇಳಿದ. ದಿವಸ 10 ಮಾಡಕ್ಕೆ ಶುರುವಾದ, ಬಂದ ಅವನು ದಿವಸ ಬೇಕಾದ ಕೊಟ್ಟು ಕಳಿಸ್ತಿದ್ದ. ಆಮೇಲೆ ಹೇಳಿದ, ನೋಡು ಬೇರೆ ಎಂದು ಹೋಗಬೇಡ ಅಂತ ಹೇಳಿದ್ದೇನೆ, ಟೈಮ್ ಹಾಗೆ ಉಳಿತದೆ ನಿನಗೆ, ಒಂದು ಕೆಲಸ ಮಾಡು, 10 ಇನ್ನು 100,000 ಮಾಡು ಅಂತ ಹೇಳಿದ. ಅದೇ ಶುರು ಮಾಡಿದ ಅವನು, ಬೇಕಾದ್ದೆಲ್ಲ ಕೊಡ್ತಿದ್ದ, ಅದು ಹೊರಗೋ ಪ್ರಸಂಗನೇ ಬರಲಿಲ್ಲ. ಅವನಿಗೆ ಬಂದು ಕಾಲ ಕಳಿತು ಕಳಿತು ಕಳಿತು, ಅವನು ಭಾರಿ ಜ್ಞಾನ ಬರಲು ಶುರುವಾಯಿತು. ಅವನಿಗಾಗಲೇ ಜಪ ಮಾಡ್ತಾ ಮಾಡ್ತಾ ಎಫೆಕ್ಟ್ ಕ್ರಿಯೇಟ್ ಆಗಿ ಶುರುವಾಯಿತು, ಒಳ್ಳೆ ಜ್ಞಾನಿಯಾದ ಮಾತಿ ಸಿದ್ಧಿ ಬಂತಾನೆ, ಸಿದ್ಧಿ ಬರಲಿಕ್ಕೆ ಹೇಳಿದ ಮಾತೆಲ್ಲ ಕರೆಕ್ಟ್ ಬರಲು ಶುರುವಾಯಿತು. ಜನರು ರಾಜರಾಜ ಶುರುವಾಗಿಬಿಟ್ರು, ಕೊನೆ ಒಂದು ಫೈಂಡೇ ಅಕ್ಬರನೇ ಬಂದು ಅವಳ ಹತ್ರ ಕೇಳೋದಕ್ಕೋಸ್ಕರ. ಆಮೇಲೆ ಹೇಳಿದ ಬೀರ್ಬಲ್, ಇವನು ಯಾರು ಗೊತ್ತಾ ರಾಜ ಅಂತ, ಯಾರು ಅಂತ ಕೇಳಿದ್ರೆ, ಅವತ್ತು ಭಿಕ್ಷೆ ಬೇಡ ಅಂತ ಹೇಳಿದ್ದೆಯಲ್ಲ ಅವನೇ, ಅವನೇ ಕಾಲು ಹಿಡ್ಕೊಂಡು ನಿಂತಿದ್ದೆ ನೋಡು ಅಂತ ಹೇಳ್ತಾನೆ. ಆಶ್ಚರ್ಯ ಆಗಿದೆ, ಅವನು ಹೇಗೆ ಹೀಗಾದ ಅಂತ ಕೇಳ್ತಾನೆ. ಅದೇ ಗಾಯತ್ರಿ ಮಂತ್ರದ ಪ್ರಭಾವ ಅಂತ ಹೇಳಿದೆ. ಗಾಯತ್ರಿ ಮಂತ್ರದ ಪ್ರಭಾವದಿಂದ ಜನಗಳ ಮುಂದೆ ಕ್ಯೂ ನಿಂತ ಇದ್ದ ಇವನು, ಇವನ ಮುಂದೆ ಜನ ಕ್ಯೂ ನಿಲ್ಬೇಕಾಯ್ತು. ಹಾಗಾಯ್ತು, ಇದು ಹಳೆ ಕಾಲದ ಕಥೆ. ಇದು ಗೋಪಾಲದಾಸರ ಕಥೆ ಅಂದ್ರೆ ವಿಶ್ವವಿಖ್ಯಾತ. ಅವರಿಗೆ ಚಿಕ್ಕಂದಿನಲ್ಲಿ ತಂದೆ ಹೋಗಿಬಿಡ್ತಾರೆ, ಪಾಪ ಚಿಕ್ಕ ವಯಸ್ಸಲ್ಲೇ ತಂದೆ ಹೋಗ್ತಾರೆ, ತಾಯಿ ಬಾಲ ವಿಧವೆ, 3 ಜನ ತಮ್ಮಂದ್ರೆ ಬೇರೆ, ಜೊತೆಗೆ 4 ಜನ ದಾಯಾದ ಇದ್ದು ಬದ್ದಲ್ಲಿ ಕಿತ್ಕೊಂಡ್ಬಿಡ್ತಾರೆ, ಅನಾಥ, ಪೂರ್ತಿ ಅನಾಥರು. ಯಾವುದೋ ಒಂದು ಧರ್ಮೋಪನಯನ ಕಾಲಕ್ಕೆ ಉಪನಯನ ಮಾಡಿಸ್ತಾರೆ ಪಾಪ ತಾಯಿಯವರಿಗೆ, ಧರ್ಮೋಪನಯನ ಸ್ವಂತ ಉಪನಯನ ಮಾಡೋ ಶಕ್ತಿ ಕೂಡ ಅವರಿಗೆ ಇರಲಿಲ್ಲ. ಉಪನಯನ ಮಾಡಿದ್ರೆ ನೋಡ್ತಾರೆ ಏನೂ ಇಲ್ಲ ಮನೆಯಲ್ಲಿ, ಏನು ಮಾಡಬೇಕು, ಹೇಗೋ ಟೈಮ್ ಸಿಕ್ತು ಅಂತ ಹೇಳಿ ಬರೀ ಗಾಯತ್ರಿ ಪಂಚಮ ಯಾವಾಗಲೂ ಗಾಯತ್ರಿ ಹೇಳ್ತಿರೋದು ಅಷ್ಟೇ ಕೆಲಸ. ಅದರ ಪ್ರಭಾದರು ಗೋಪಾಲದಾಸರ, ಅದರ ಮುಂದೆ ಗೋಪಾಲದಾಸರಾಗಿ ವಿಜಯದಾಸರ ಪರಮಪ್ರಿಯ ಶಿಷ್ಯರವರು. ಬಿಟ್ಟುಬಿಡಿ, ಅದಕ್ಕಿಂತ ಹೆಚ್ಚು ಜಗನ್ನಾಥ ದಾಸರು 40 ವರ್ಷ ಆಯುರ್ದಾನ ಮಾಡಿದರು. ಅದರ ಫಲ ಹರಿಕಥಾಭಿಸಾರ ಲೋಕಕ್ಕೆ ಬಂತು ಅಂತ ತಿಳ್ಕೊಂಡ್ರೆ ಗಾಯತ್ರಿ ಮಂತ್ರದ ಸಿದ್ಧಿಯ ಬೇಸಿಕ್ ಕಾರಣಕ್ಕೆ ಗೋಪಾಲದಾಸರು ನೋಡಬೇಕು. ಇಂಥ ಮಹಾನುಭಾವ ಇವತ್ತು ಎಷ್ಟೋ ಜನ ಸಿಗ್ತಾರೆ. ನಮಗೆ ಗಾಯತ್ರಿ ಮಂತ್ರ ಒಂದರಿಂದನೇ ಸುಖವಾಗಿರ್ತಾರೆ. ನಮಗೇನು ಬೇಕಪ್ಪ, 2 ಊಟ 1 ತಿಂಡಿ, 3 ಜನಕ್ಕೆ ಅಷ್ಟಾದರೆ ಮನುಷ್ಯ ನಾರ್ಮಲ್ ಆಗ್ತಾರೆ. ನಾರ್ಮಲ್ ಜನಕ್ಕೆ ಇದು ಯಾವಾಗಲೂ ತಿಂತಿರೋ ವಿಷಯ ಬಿಟ್ಟುಬಿಡಿ. 4-5 ತಿಂದರೆ ಸಾಕು, 2 ಊಟ 1 ತಿಂಡಿ. ಅದು ಗಾಯತ್ರಿ ಒಂದು ಎಷ್ಟು ಮಾಡಬೇಕು, ಪ್ರಾತಃ ಸಂಧ್ಯಾ ಒಂದೇ ಸಾಯಂಕಾಲ ಮಧ್ಯಾಹ್ನ 3 ಮಾಡಿಬಿಟ್ರೆ 2 ಊಟ 1 ತಿಂಡಿ ಗ್ಯಾರಂಟಿ ಅಂತ. ಇನ್ನೇನು ಮಕ್ಕಳಿಗೆ ಹೇಳದೆ ಹೋದ್ರು ಕೂಡ ಸಂಧ್ಯಾನೆ ಮಾಡಿ ಸರಿಯಾಗಿ ಮಾಡು, ನೀನು ಗಾಯತ್ರಿ ಜಪ ಉಪನಯನ ಮಾಡಿ ಮಾಡಿಬಿಟ್ರೆ ಅವನು ಏನು ಮಾಡಿದ್ರು ಅನ್ನಕ್ಕೆ ಅಭಾವ ಬರೋದಿಲ್ಲ, ಅವನಿಗೆ ಗ್ಯಾರಂಟಿ. ಅಷ್ಟು ಸಿದ್ಧಿ ಕೊಡುತ್ತೆ. ಯಾವ ಕೋರ್ಸು ಇಷ್ಟು ಅನ್ನ ಕೂಡ ಗ್ಯಾರಂಟಿ ಇಲ್ಲ, ಬರ್ತಾ 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 ಯಾವಾಗ ಇನ್ವಾಲಿಡ್ ಆಗಿಬಿಡ್ಬಹುದು. ಗಾಯತ್ರಿ ಮಂತ್ರ ಮಾತ್ರ ಯಾವ ಕಾಲಕ್ಕೂ ಕೈ ಬಿಡೋದಿಲ್ಲ. ಅನ್ನ ಕೊಡೋದು, ಅನ್ನ ಕೊಡೋದು ಯಾರು ಗೊತ್ತಾ, ತಾಯಿ. ಅನ್ನ ಕೊಡೋದು ಯಾವಾಗಲೂ ತಾಯಿ. ಅದಕ್ಕೇನು ಭಿಕ್ಷೆಗಾರರು ಕೊಡೋದು ಅಮ್ಮ ತಾಯಿ ಅಂತಾನೆ ಬರ್ತಾರ. ಅಪ್ಪ ಅಪ್ಪ ಭಿಕ್ಷೆ ಕೊಡೋದು, ಅಮ್ಮ ಭಿಕ್ಷೆ ಕೊಡು ಅಂತಾನೆ ಬರುತ್ತೆ. ಗಾಯತ್ರಿ ಏನು ಗೊತ್ತಾ, ವೇದ ಮಾತ, ವೇದಗಳ ತಾಯಿ. ಆದ್ದರಿಂದ ಅನ್ನ ಬಿಟ್ಟು ಅನ್ನ ಕೊಟ್ಟೇ ಕೊಡ್ತಾಳೆ ಅಂತ ಅರ್ಥ. ಗಾಯತ್ರಿ ಅನ್ನ ಕೊಡೋ ದೇವತೆ. ದೇವರಿಗೆ ಸ್ತ್ರೀರೂಪನೂ ಇದೆ, ನೆನಪಿರಲಿ. ಪುರುಷ ರೂಪ ಸ್ತ್ರೀರೂಪನೂ ದೇವರಿಗೆ ಇರೋದ್ರಿಂದ ಸ್ತ್ರೀರೂಪದಲ್ಲಿ ಕರೆದರೂ ದೇವರೇ, ಪುರುಷ ರೂಪದಲ್ಲಿ ಕರೆದರೂ ದೇವರೇ. ಅದಕ್ಕೋಸ್ಕರ ಗಾಯತ್ರಿ ವೇದ ಮಾತಾ ಅಂತ ಹೇಳಿ ಅತ್ಯಂತ ಪ್ರೀತಿ ತೋರಿಸ್ಬೇಕಾದ್ರೆ ಅಮ್ಮ ಅನ್ನೋ ಪದ ಹೇಗೆ ಹೇಳ್ತಾರೋ, ತುಂಬ ನೋವಾಗುತ್ತೆ ಮನುಷ್ಯನಿಗೆ. ಅಮ್ಮ ಅಂತ ಕೂಗ್ತಾರೆ ಅವನು, ಇನ್ನು ನೆನಪಿರಲಿ. ನೋವನ್ನು ಪರಿಹಾರ ಮಾಡೋದು ತಾಯಿಯ ಕೆಲಸ, ಅನ್ನ ಕೊಡೋದು ತಾಯಿಯ ಕೆಲಸ. ಅದಕ್ಕೆ ಗಾಯತ್ರಿ ತಾಪವನ್ನು ಪರಿಹಾರ ಮಾಡ, ತಾಪತ್ರಯ ಪರಿಹಾರ ಮಾಡುವಂತರನು ಗಾಯತ್ರಿ, ಮತ್ತು ರಕ್ಷಣೆ ಕೊಡೋ ಮಂತ್ರನು ಗಾಯತ್ರಿ. ಇಷ್ಟ ಆಯ್ತು. ಇನ್ನೂ ಕೆಲವು ವಿಷಯ ಸಂಬಂಧಪಟ್ಟಂತೆ ಹೇಳ್ತೇನೆ, ಅನೇಕರಿಗೆ ಗೊತ್ತಿರೋದಿಲ್ಲ. ಸಂಧ್ಯಾನ ಯಾತಕ್ಕೆ ಮಾಡಬೇಕ್ರಿ ಅಂತ ಪ್ರಶ್ನೆ ಕೇಳೋರು ಭಾರಿ ಜನ. ಸ್ಮೋಕ್ ಮಾಡ್ತಾನೆ, ಯಾಕೆ ಮಾಡೋದಿಲ್ಲ ಅಂತಂದು ಯೋಚನೆ ಮಾಡೋದಿಲ್ಲ. ಸ್ಮೋಕ್ ಮಾಡ್ತೇನೆ ಯಾಕೆ ಮಾಡ್ತೀಯಪ್ಪ, ಉತ್ತರ ಇಲ್ಲ. ಡ್ರಿಂಕ್ ಯಾಕೆ, ಉತ್ತರ ಇಲ್ಲ. ಸಂಧ್ಯಾನ ಮಾಡೋದು ಬೈ ತಮಾಷೆ ಮಾಡ್ತಿರ್ತಾನೆ. ನಮ್ಮ ಜನ ಹಾಗೇನೆ, ಸಂಧ್ಯಾನ ಮಾಡಿ ನಗ್ತಾರೆ, ಸಂಧ್ಯಾನೆ ಬಿಟ್ಟುಬಿಡ್ತಾನೆ. ಅದು ಕುಡಿದ್ರೆ ನಗ್ತಾರೆ, ಅವ್ರು ಅನ್ಕೊಬೋದು, ಇವ್ರು ಅನ್ಕೊಬೋದಿಲ್ಲ. ಕುಡಿಯೋದೊಂಥರ ಫ್ಯಾಷನ್ ಇದ್ದಾಗ ಕುಡಿಯೋದು ಅಂದರೆ ವೈಭವ. ಸಂಧ್ಯಾವನ್ನೇ ಮರ್ಯಾದೆ ಹೋಗಬೇಕಿರುತ್ತೆ, ಎಷ್ಟು ಮೂರ್ಖರಿದ್ದಾರೆ. ಇವತ್ತು ಯೋಚನೆ ಮಾಡಿ, ನಿಮಗೆ ಅನ್ನ ಬೇಕಾದಲ್ಲೋ, ಸಂಧ್ಯಾವನ್ನೇ ಮಾಡಿದರೆ ಅನ್ನ ಗ್ಯಾರಂಟಿ ಸಿಗುತ್ತೆ. ಬರೀ ಅದು ಊಹಾಪೋಹ ಅಲ್ಲ, ಅದು ಸೂರ್ಯನ ಮಂತ್ರ. ಸೂರ್ಯ, ಸೂರ್ಯಮಂಡಲ, ವಾಯುದೇವರು, ಆಮೇಲೆ ಸಾಕ್ಷಾತ್ ನಾರಾಯಣ. ಇದು ಮಂತ್ರದ ಕ್ರಮ. ಸೂರ್ಯ ಆರೋಗ್ಯದ ದೇವತೆ, ಅನ್ನದ ದೇವತೆ. ಸೂರ್ಯನ ಮಳೆ ಬರುತ್ತೆ, ಉಪನಿಷತ್ ಹೇಳುತ್ತೆ, ವೇದ ಹೇಳುತ್ತೆ. ಆದಿತ್ಯಾತ್ ಜಾಯತೆ ವೃಷ್ಟಿ. ಮತ್ತು ಮಳೆ ಬೆಳೆ ಬರಬೇಕಾದ್ರೆ ಸೂರ್ಯನ ತಾಪ ಬೇಕು. ಭೂಮಿ ನೀರೆಲ್ಲ ಮೇಲೆ ಕೇಳಿಕೊಂಡು ಮತ್ತೆ ಸುರಿಸ್ತಾನೆ, ಅವಾಗ ಬೆಳೆ ಬರುತ್ತೆ. ಸೂರ್ಯ ಬೆಳೆ ಕೊಡೋ ದೇವತೆ. ಆದ್ದರಿಂದ ಬೆಳೆ ಅಂದರೆ ಅನ್ನ. ಸೂರ್ಯನ ಅಡಿಕೆ ಕೊಟ್ಟರೆ ಅನ್ನ ಗ್ಯಾರಂಟಿ, ಸೂರ್ಯ ಅಡಿಕೆ ಕೊಟ್ಟರೆ ಅನ್ನ ಗ್ಯಾರಂಟಿ ಅಂತ ಅರ್ಥ. ಯೋಚನೆ ಮಾಡೋ ಕಾರಣನೇ ಇಲ್ಲ. ಇನ್ನು ಎರಡನೇದು, ಸೂರ್ಯ ಆರೋಗ್ಯದ ದೇವತೆ. ಒಳ್ಳೆ ಆರೋಗ್ಯ ಕೊಡಬೇಕಾದ್ರೆ ಸೂರ್ಯ ಆರೋಗ್ಯಂ ಭಾಸ್ಕರ ಆದಿತ್ಯ ಇತ್ತು ಅಂತ ಕರೀತಾರೆ. ಇವತ್ತು ನಮಗೆ ಸೂರ್ಯ ನಮಸ್ಕಾರ ಹಾಕಿದರೆ ಒಳ್ಳೆ ಆರೋಗ್ಯ ಸರಿ ಇರ್ತದೆ ಜನ ತಿಳ್ಕೊಂಡಿರ್ತಾರೆ. ಹೋಗ್ತಾನೆ, ಸೂರ್ಯ ಆರೋಗ್ಯದ ದೇವತೆ. ಆದ್ದರಿಂದಾಗೇನೆ ಗಾಯತ್ರಿ ಮಂತ್ರ ಅರ್ಕ್ಯವನ್ನು ಕೊಡೋದ್ರಿಂದ ಆರೋಗ್ಯ ಸರಿ ಇರುತ್ತೆ. ಇದು ನಾನು ಕಣ್ಣಾರೆ ಕಂಡಿದ್ದೇನೆ. ನಮ್ಮ ಬೇಕಾದ ಒಬ್ಬರಿಗೆ, ಪಂಡಿತರ ಮಗನಿಗೆ ಚಿಕ್ಕಂದಿನಿಂದಾನೆ ಅವನಿಗೆ ಎಪಿಲೆಪ್ಸಿ, ಮೂರ್ಛೆ ರೋಗ, ದಪ್ಪತ್ತು ಬಿದ್ದುಬಿಡ್ತಿದ್ದ ಪಾಪ. ಅದು ಫ್ರೀಕ್ವೆಂಟ್ ಅಟ್ಯಾಕ್ ಬೇರೆ. ಏನು ಮಾಡೋದು, ಭಾರಿ ಯೋಚನೆ ಮಾಡ್ತಿದ್ದ. ಕೊನೆಗೆ ಉಪನಯನ ಮಾಡುತ್ತೆ, ಉಪನಯನ ಮಾಡಿದ. ಆಮೇಲೆ ಬಂದೇ ಉಪನಯನ ಬಂದೇ ಇಲ್ಲ ಅವನಿಗೆ. ಮತ್ತೆ ಒನ್ ಫಾರ್ ಆಲ್ ಗಾನ್. ಆರೋಗ್ಯದ ದೇವತೆ ಒಳ್ಳೆ ನಿದರ್ಶನ. ಅದು ನಮ್ಮ ಜನ ಗೊತ್ತಿಲ್ಲ, ಮೊದಲೇ ಮೂರ್ಛೆ ಪತ್ತೆ ಉಪನಯನ ಮಾಡಿ ಬಿಟ್ಟುಬಿಡ್ತಾರೆ, ಜಾಸ್ತಿ ಆಗ್ತಾ ಹೋಗುತ್ತೆ. ರೆಮಿಡಿ ಅದು, ಎಲ್ಲ ರೋಗ ಪರಿಹಾರ ಆಗಬೇಕು ಅಂತಿದ್ದ ರೆಮಿಡಿ ಅದು. ಇನ್ನು ಭಾಳ ಜನ ಗೊತ್ತಿಲ್ಲ. ಸತ್ಯಜ್ಞಾನ ಹೆಸರು ಎಲ್ಲರಿಗೂ ಗೊತ್ತು. ಭಾಳ ಜನ ಇವತ್ತಿನ ಕಾಲದ ದೊಡ್ಡ ಚಕ್ರಪುರುಷರು ಸತ್ಯಜ್ಞಾನರು ಅಂದರೆ ಬಾಲ್ಯದವರು. ಅವ್ರು ಹುಟ್ಟಿದಾಗ ಹೇಗಿದ್ದರು ಅಂತ ಗೊತ್ತಾ, ಬರೀ ರೋಗಗಳು, ವಿಚಿತ್ರ ರೋಗಗಳು. ಅವ್ರ ಬಗ್ಗೆ ಒಂದು ಹೇಳ್ತಾರೆ, ಶೋಕ ಮಾಡಿದ್ರಂತ ಅವ್ರು ಗೊತ್ತಿರ ಯಾರೋ ಒಬ್ರು, ಸೇತುರಾಮ ಇತಿಹಿರಿತಃ ಜಯಸ್ವತಃ ಸರ್ವ ಉಗ್ರ ರೋಗಾನ್ವಿತ. ಎಲ್ಲ ರೋಗ ಒಂದೇ ಕಡೆ ನೋಡ್ಬೇಕಾದ್ರೆ ಇವ್ರು ನೋಡಿ ಅಂತ ಹೇಳ್ತಾರೆ. ಅಂತ ಒಂದು ಸೀರಿಯಸ್ ಕೇಸ್ ಅದು. ದಿನಬೆಳಗಾದ ರೋಗಗಳು, ಯಾರೊಬ್ರು ಜ್ಯೋತಿಷಿಗಳು ಬಂದಿರಂತೆ, ಜಾತ್ರೆ ನೋಡಿದರಂತೆ. ನೋಡಿ ಹೇಳ್ತಾರೆ, ಈ ವ್ಯಕ್ತಿ ದೊಡ್ಡ ಯತಿ ಆಗ್ತಾರೆ, ಇಲ್ಲ ದೊಡ್ಡ ಮಹಾರಾಜರಾಗ್ತಾರೆ ಅಂತ ಹೇಳಿದರು. ಅವರು ಬದುಕಿದ್ರೆ ಸಾಕೋತಾರೆ, ಆವಾಗ ಕೂತಿದ್ದೇವೆ, ಏನು ದಂಡರಾಗ್ತದೆ, ದೇವರೇ ಬಲ್ಲ ಅಂತ ಹೇಳ್ತಾರೆ. ಹೇಳಿಲ್ಲ ಸ್ವಾಮಿ, ಯೋಚನೆ ಮಾಡಬೇಡಿ, ಉಪನಯನ ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಂತೆ. ಮಾಡಿದರು ಇದೇ, ಆಮೇಲೆ ಏನಾದರೂ ಅಂತ ಗೊತ್ತಿದೆ ಎಲ್ಲರಿಗೂ ಕೂಡ. ರೆಕಾರ್ಡ್ ಮಾಡಿದ ಮಹಾನುಭಾವ ಇದೆಲ್ಲ ಯಾತಕ್ಕೆ, ಉಪನಯನಕ್ಕೆ ಇರೋ ಮಹತ್ತರವಾದ ಶಕ್ತಿ. ನಮ್ಮ ಜನಕ್ಕೆ ಅದು ಸುಮ್ಮನೆ ಏನಾಗಿದೆ ಗೊತ್ತಾ, ಇವತ್ತು ಮದುವೆಗಿಂತ ಮುಂಚೆ ಉಪನಯನ ಅಂತ ಆಗೋಗ್ಬಿಟ್ಟಿದೆ. ಮದುವೆಗಿಂತ ಮುಂಚೆ ಉಪನಯನ ದೊಡ್ಡ ಕೆಲಸ ಮಾಡ್ತಾರೆ. ಕೆಲವರಂತೂ ಮದುವೆ ಅರ್ಜೆಂಟ್ ಇರ್ತದಲ್ಲ, ಉಪನಯನ ಕ್ಯಾನ್ಸಲ್ ಮನೆಗೆ. ಉಪನಯನ ಅರ್ಜೆಂಟ್ ಬಂದು ಹೋಗ್ತಾರೆ, ಟೈಮೇ ಇರೋದಿಲ್ಲ ಅವರಿಗೆ, ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಾಗೆ ಎಷ್ಟು ಮೂರ್ಖರು ಸಿಗ್ತಾರೆ ಅಂದ್ರೆ, ಎಷ್ಟು 4 ದಿವಸ ಸುಖಕ್ಕೋಸ್ಕರ ಬೇಸಿಕ್ ಇದನ್ನೇ ಕಳ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಸ್ಫುತನೇನ ಅಂದರೆ ಎಲ್ಲ ರೀತಿಯಲ್ಲಿ ಅನ್ನ ಆಹಾರ ಭಾರಿ ದೊಡ್ಡದಾಗಿ ಜ್ಞಾನ ಮುಂದೆ ಸೂರ್ಯ ಜ್ಞಾನದ ದೇವತೆ ಕೂಡ ಹೌದು. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್, ದೃಷ್ಟಿ ಎಂಬುದು ಸೂರ್ಯನಿಂದ ಬರೋದು. ಇದು ಸೂರ್ಯನೊಳಗೆ ವಾಯುದೇವರಿದ್ದಾರೆ, ಮಧ್ವಾಚಾರ್ಯರು ಒಳಗೆ ಸಾಕ್ಷಾತ್ ವೇದವ್ಯಾಸರು ನಾರಾಯಣ ಇದ್ದಾನೆ ಅಂದ ಮೇಲೆ ಗಾಯತ್ರಿವಂತ ಹೇಳಿದ್ರೆ ಒಳ್ಳೆ ಜ್ಞಾನಿಯೇ ಆಗ್ತಾನೆ, ಆಯುಷ್ಯವಂತನಾಗ್ತಾನೆ, ಆರೋಗ್ಯವಂತನಾಗ್ತಾನೆ. ಇನ್ನೂ ನೆನಪಿರಲಿ, ಈ ಜಾತಕದಲ್ಲಿ ಸಾಮಾನ್ಯವಾಗಿ ಒಳ್ಳೆ ಜಾತಕ ಸಿಗೋದು ಕಷ್ಟನೆ, ಒಂದಲ್ಲ ಒಂದು ದೋಷ ಇದ್ದೇ ಇರ್ತವೆ. ಎಂಥ ಒಳ್ಳೆ ಜಾತಕದವರಿಗೂ ಕೂಡ ಶನಿ ದೇಶಿಯಂತೆ ಬರಲೇಬೇಕು, ಜಾತಕನೂ ಬರಲೇಬೇಕು, ಬೇರೆ ದಾರಿ ಇಲ್ಲ. ಎಂಥ ಬೆಸ್ಟ್ ಆಫ್ ರಿಟೈರ್ಮೆಂಟ್ ಆಗೋ ಕಂಪಲ್ಸರಿ ಅದು, ಶನಿ ದೇಶ ಯಾವ ದೇಶ ಇರಲೇಬೇಕಾಗ್ತದೆ. ಅದು ಹೇಗೆ ಪರಿಹಾರ ಆಗಬೇಕು ಅಂದರೆ, ಸೂರ್ಯ ಗ್ರಹರಾಜ ಅಂತ ಹೇಳಿದ್ರು, ಅವ್ನು ಅಡುಗೆ ಕೊಟ್ಟರೆ ದಿವಸ ಕೊಟ್ಟು ಕೊಟ್ಟು ಎಲ್ಲ ಪರಿಹಾರ ಆಗುತ್ತೆ, ಏನಿರೋದೇನು ಗ್ರಹರಾಜ ಆತ. ಒಳಗೆ ಮತ್ತೆ ಪ್ರಕಾರ ವಾಯುದೇವರು ನಾರಾಯಣ ಇದ್ದೇ ಇದ್ದಾರಾದ್ರಿಂದ ಸಕಲ ಗ್ರಹ ಬಲ ನೀನೇ ಸರಸಿ ಜಾಕ್ಷ ವಾಸಿಯಾಗಿಬಿಡುತ್ತದೆ. ಸಿಂಪಲ್ ಅದು, ಎಂಥ ಗ್ರಹದ ಕಾಟನ್ನು ಕೂಡ ಪರಿಹಾರ ಆಗ್ತದೆ. ಇನ್ನೊಂದು ಜನಕ್ಕೆ ಗೊತ್ತಿಲ್ಲ, ಸೂರ್ಯಾರ್ಘ ಕೊಟ್ಟ ಮೇಲೆ ಕೇಶವಾದಿ ರೂಪಗಳಿಗೆ ಈ ಶುಕ್ಲಪಕ್ಷದಲ್ಲಿ, ಸಂಕರ್ಷಣಾದಿ ರೂಪಗಳಿಗೆ ಕೃಷ್ಣಪಕ್ಷದಲ್ಲಿ ಅರ್ಘ್ಯ ಕೊಡಬೇಕು. ಅದಾದ ಮೇಲೆ ಇಂದ್ರಾದಿ ದಿಕ್ಪಾಲಕರಿಗೆ ಕೊಡಬೇಕು. ಅದಾದ ಮೇಲೆ ನವಗ್ರಹಗಳಿಗೆ ಕೊಡಬೇಕು, ಪ್ರತಿನಿತ್ಯದಲ್ಲೂ ಕೂಡ ಬೆಳಗ್ಗೆ ಮಧ್ಯಾಹ್ನ ಮೂರೊತ್ತು ಕೊಡಬೇಕು. ಎಂದೋ ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ನವಗ್ರಹ ಶಾಂತಿ ಮಾಡೋದ್ರ ಬದಲು ದಿವಸ ಅರ್ಘ್ಯ ಕೊಡ್ತಿರಲ್ಲ, ಎಲ್ಲ ದೇವತೆಗಳು ಹ್ಯಾಪಿ ಅನುಗ್ರಹ ಮಾಡ್ತಾರೆ. ನವಗ್ರಹ ದೋಷ ಬರೋದೇ ಇಲ್ಲ ಅವರಿಗೆ. ಎಂಥ ವ್ಯಕ್ತಿ ಕೂಡ ನಮಗೆ ಇವತ್ತು ಗೂಂಡ ಆದವನು ಕೂಡ ಕಾಣಿ ಬಿದ್ದರೆ ಆಳಾಗಿ ಬಿಟ್ಟುಬಿಡು ಅಂತ ಹೇಳ್ತಾನೆ ಮನುಷ್ಯನ ಪದ್ಧತಿ. ಇವೆಲ್ಲ ದೇವತೆಗಳು, ಇವರೆಲ್ಲ ಶನಿ ಮೊದಲಾದವರು ಕೆಟ್ಟವರು ಬಹಳ ದೊಡ್ಡ ದೇವತೆಗಳವರು. ನಮಸ್ಕಾರ ಮಾಡಿದರೆ, ದಿವಸ ಪ್ರಾರ್ಥನೆ ಮಾಡಿದರೆ ಅನುಗ್ರಹ ಮಾಡೇ ಮಾಡ್ತಾರೆ. ಅದು ಸಂಧ್ಯಾಂದ್ಯ ಮಾಡಿದ ಎಷ್ಟೊತ್ತು ನೀವೀಗ 10-15 ನಿಮಿಷ ಮ್ಯಾಕ್ಸಿಮಮ್, 15 ನಿಮಿಷ ಸಾಕು. 10 ಗಾಯತ್ರಿ ಮಂಡಕ್ಕಿನ್ನಷ್ಟು ಬೇಕಾಗುತ್ತೆ. 100 ಮಾಡಿದ್ರೆ ಮಾಡೋದೇ ಇಲ್ಲ, ಆದರೆ 100 ಮಾಡಿ ಅಂತ ಹೇಳೋದೇ ಇಲ್ಲ. 10 ಸಾಕು, 10 ಮಾಡಿ 15 ನಿಮಿಷ, 10-15 ನಿಮಿಷ ಒಟ್ಟು ಬೆನಿಫಿಟ್ ಎಷ್ಟಿದೆ ಯೋಚನೆ ಮಾಡಿ ನಿಮಗೆ. ಅದರಿಂದ ಇಡೀ ಇಹಾಪರ ಎರಡೂ ಸಿಗುತ್ತಕ್ಕಂಥ ಮಂತ್ರ ಗಾಯತ್ರಿ ಮಂತ್ರ ಮತ್ತು ಸಂಧ್ಯಾ ವಂದನೆ. ಆದ್ದರಿಂದ ಎಂದೂ ಅದನ್ನು ಬಿಡ್ಲಕ್ಕೆ ಹೋಗಬಾರ್ದು. ಎಂಥ ಅರ್ಜೆಂಟ್ ಕೆಲಸ ಇದ್ರೂ ಬಿಡಬಾರ್ದು. ನಮ್ಮ ಜನ ಪರೀಕ್ಷೆ ಕಾಲಕ್ಕೆ ಬಿಟ್ಟುಬಿಡ್ತಾರೆ, ಯಾಕೆಂದರೆ ಓದಕ್ಕೆ ತೊಂದರೆ ಆಗುತ್ತೆ ಅಂತ ಬಿಟ್ಟುಬಿಡ್ತಾರೆ. ಪರೀಕ್ಷೆಯನ್ನು ಬಿಡ್ತಾರೆ ಮತ್ತು ಎಂಜಾಯ್ಮೆಂಟ್ ಆಮೇಲೆ ಆದರೆ ಅದಕ್ಕೂ ತೊಂದರೆ ಬಿಟ್ಟುಬಿಡ್ತಾರೆ. ಮೊದಲು ಓದಲು ಅದನ್ನು ಮಾಡೋದಿಲ್ಲ, ಮಾಡಬಾರ್ದು ಹಾಗೆಲ್ಲ. ಪರೀಕ್ಷೆ ದಿವಸ ಕೂಡ ಸಂಧ್ಯಾನೇ ಬಿಡಬಾರ್ದು. ಯಾಕೆ ಗೊತ್ತೇನು, ನೀವೇನು ಯೋಚನೆ ಮಾಡ್ತೀರಿ, ಒಂದು 10-15 ನಿಮಿಷ ಉಳಿಸಿಬಿಟ್ರೆ ಅದೇ ಟೈಮ್ ಓದಿಬಿಟ್ಟು ಎಷ್ಟು ಉಪಯೋಗ ಆಗುತ್ತೆ ಆ ಥರ ಯೋಚನೆ ಮಾಡ್ತಾರೆ ಮನುಷ್ಯ. ಆ ಗಲಾಟೆಯನ್ನು ಸ್ಕೋರ್ ಕೇಳಿರ್ತಾರೆ, ಬಿಟ್ಟಿರೋದಿಲ್ಲ. ಆ ಗಲಾಟೆಯನ್ನು ನ್ಯೂಸ್ ಪೇಪರ್ ಹೆಣ್ಣೆಸರು ಇಳಿತಾನೆ. ಇದನ್ನು ಮಾತ್ರ ಪೂರ್ತಿ ಸ್ಕಿಪ್ ಮಾಡಿಬಿಟ್ಟು ಓದಕ್ಕೆ ಶುರು ಮಾಡ್ತಾನೆ. ನೆನ್ಪಿಟ್ಕೊಂಡಿರಿ, ಓದಿದ ಮಾತ್ರಕ್ಕೆ ನೀವು ಪರೀಕ್ಷೆ ನೆನಪಾಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಗೊತ್ತಾಯ್ತಾ, ನೆನಪಾಗಲಿ ಅದೃಷ್ಟ ಬೇಕು. ಅದೃಷ್ಟ ಗಾಯತ್ರಿ ಮಂತ್ರ ಹೇಳಿದ್ರೆ ಬರುತ್ತೆ, ಹೊರತು ಬರೋದಿಲ್ಲ. ಆದ್ದರಿಂದ ಇಬ್ಬರು ಒಂದೇ ರೀತಿ ಓದಿರ್ತಾರೆ. ಗಾಯತ್ರಿ ಮಂತ್ರ ಹೇಳಿ ಹೋಗಿರ್ತಾನೆ, ಬಿಟ್ಟು ಹೋಗಿರ್ತಾನೆ. ಅವನಿಗೆ ನೆನಪಾಗುತ್ತೆ, ಮರ್ತು ಬಿಡ್ತಾನೆ. ಏನು ಮಾಡ್ತೀರಾಗ, ಓದ್ದ ಮರ್ತು ಬಿಟ್ಟ, ಎಲ್ಲ ವೇಸ್ಟ್. ಒಳಗೋದ ಮರ್ತ, ಹೊರಗೆ ಬಂದ ಜ್ಞಾಪಕ ಆಯಿತು, ಈಗ ಜ್ಞಾಪಕ ಆಯಿತು ಅಂತ ಯೋಚನೆ ಮಾಡಬೇಡ. ಸೆಪ್ಟೆಂಬರ್ ಬಾಯಿಟ್ಟು ಟೈಮಿದೆ, ದೂರ ಎಷ್ಟು ಅಂತ ಹೇಳ್ಬೋದು ಅಷ್ಟೆ. ಹೊರಗೆ ಬಂದೆ ಏನು ಜ್ಞಾಪಕ, ಉದ್ಯೋಗ ಬರೋದು ಅಲ್ಲಿ ಜ್ಞಾಪಕ ಆಗಬೇಕು. ಇನ್ನು ಸರಿಯಾಗಿ ಓದಿದ್ದೀರಿ, ಜ್ಞಾಪಕರು ಬಂತು, ತಂಡವು ಬಂತು, ಏನು ಮಾಡ್ತೀರಾಗ? 3 ತಾಸು ಏನು ಬರಲಿಕ್ಕಾಗಲಿ, ಸೀರಿಯಸ್ ಹೇಳಬೇಕು. ಅದೆಲ್ಲ ಬರದೇ ಇರಬೇಕಾದ್ರೆ ದೇವರ ಅನುಗ್ರಹ ಬೇಕು. ಅಂತ ಅನುಗ್ರಹದಲ್ಲಿ ಇಬ್ಬರು ಸರ್ವೋತ್ತಮ ದೇವರು ಜೀವೋತ್ವಾಯುದೇವರು, ಅವರಿಬ್ಬರ ಸ್ತೋತ್ರ ಮಾಡೋ ಗಾಯತ್ರಿ ಮಂತ್ರ ವಿಷ್ಣು ಸಹಸ್ರನಾಮನೂ ಆಗ್ತದೆ. ಗಾಯತ್ರಿ ಮಂತ್ರ ಹರಿವಾಯು ಸ್ತುತಿನೂ ಆಗ್ತದೆ, ಭಾರಿ ಆಶ್ಚರ್ಯ. ವಾಯುದೇವರ ಸ್ತೋತ್ರ ಕೂಡ ಹೌದು, ಗಾಯತ್ರಿ ಮಂತ್ರ ವಾಯುದೇವರ ಸ್ತೋತ್ರ, ಗಾಯತ್ರಿ ಮಂತ್ರ ನಾರಾಯಣನ ಸ್ತೋತ್ರ. ಆದ್ದರಿಂದ ಯಾರೂ ಕೂಡ ಗಾಯತ್ರಿ ಮಂತ್ರವನ್ನು ಬಿಡ್ಲಿಕ್ಕೆ ಹೋಗಲೇಬಾರದು. ಇಬ್ಬರು ನಮ್ಮನ್ನು ನೋಡಿ ನಿಮ್ಗೆ ಗಮನಿಸಿ, ಅದೃಷ್ಟ ಇದ್ದರೆ ಎಷ್ಟು ಬೆನಿಫಿಟ್ ಇರ್ತದೆ, ಮೈನಸ್ ಅದೃಷ್ಟ ಎಷ್ಟೋ ಕ್ವಾಲಿಫಿಕೇಶನ್ ವೇಸ್ಟ್ ಆಗಿಬಿಡ್ತವೆ. ನಾನೇ ಕಣ್ಣಾರೆ ನೋಡಿದ್ದೇನೆ, ಅವನು MA PhD, ಗೊತ್ತಾಯ್ತು, MA PhD, ಅವನು ಪ್ರೈಮರಿ ಸ್ಕೂಲ್ ಟೀಚರ್, MA PhD ಪ್ರೈಮರಿ ಸ್ಕೂಲ್ ಟೀಚರ್. ಇನ್ನೊಬ್ಬರು VC, ಬರೀ MA PhD ಕೂಡ ಅಲ್ಲ. ಎಷ್ಟು ಡಿಫರೆನ್ಸ್ ಇದೆ ಲೆಕ್ಕ ಇಟ್ಕೊಡಿ, ನಿಮಗೆ ನಂಬಲಕ್ಕೆ ಸಾಧ್ಯನಾ? ಇಬ್ಬರು ನೋಡಿದ್ದೀನಿ, ಈ MA PhD ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರೋ ನೋಡಿದ್ದೇನೆ, ಒಂದು VC ಆಗಿರೋ ನೋಡಿದ್ದೇನೆ. ಯಾತಕ್ಕೆ ಅದೃಷ್ಟ ಇದಾಗಿ ಡಿಫರೆನ್ಸ್ ಬಂದಿದ್ದು. ಬ್ಯಾಂಡಕ್ ಅಂತಾರಷ್ಟೇ, ಬ್ಯಾಂಡಕ್ ಯಾತಕ್ಕೆ, ಗಾಯತ್ರಿ ವಿಚಾರ ಬಿಟ್ಟಿದ್ದಕ್ಕೆ ಹಾಗಾಗಿ. ಡಿವೈನ್ ನಿಮಗೆ ಸಪೋರ್ಟ್ ಇಲ್ಲದೆ ಹೋದರೆ ಎಷ್ಟು ನಿಮಗೆ ಸಪೋರ್ಟ್ ಇದ್ರೆ ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ನಂಬರ್ 1 ಸಪೋರ್ಟ್ ಡಿವೈನ್ ಸಪೋರ್ಟ್. ಅದಕ್ಕೆ ನಾವು ಭಾರಿ ಬುದ್ಧಿವಂತರ ಮಕ್ಕಳು ಅಂತೇಳಿ ಟೈಮ್ ವೇಸ್ಟ್ ಆಗುತ್ತೆ ಅಂತ ಸಂಧ್ಯಾನ್ನ ಬಿಡಿಸ್ಬೇಕು. ಟೈಮ್ ವೇಸ್ಟ್ ಆಗುತ್ತೆ, ಪ್ರತ್ಯೇಕ ಪರೀಕ್ಷೆ ದಿವಸನೂ ಸಂಧ್ಯಾನ್ನ ಬಿಡಿಸ್ಬಾರ್ದು. ಸ್ವಲ್ಪ 100 ಬಂದು 10 ಮಾಡಿ ಅಂತೇಳಿ ಹೊರತು ಬಿಡಿಸೋದು ಭಾರಿ ತಪ್ಪದು. ಇನ್ನೂ ಸಾಧ್ಯ ಆದ್ರೆ ಅವತ್ತು ಆಯಸ್ಥಿತಿ ಬಿಡಬೇಡಿ. ನೆನಪಾಗೋದು ಅವ್ರ ಜನ್ಮಾದಿ ಜಾತಿ ಉಪಾಧಿ ಪರಿಹಾರ ಆಗಬೇಕಾದ್ರೆ ಅನುಗ್ರಹ ಬೇಕವರು, ಅವ್ರ ಬುದ್ಧಿ ದೇವತೆ ಗೊತ್ತಾಯ್ತಾ? ಅದನ್ನು ಅರ್ಥ ಮಾಡಿಕೊಂಡು ಅವತ್ತು ಸಂಧ್ಯಾವನ್ನೇ ಜಪ ತಪ ಯಾವುದು ಬಿಡದಂತೆ ಮಾಡಿದರೆ ಎಲ್ಲ ನಿಮಗೆ ನೆನಪಿಗೆ ಬರ್ತದೆ. ಸ್ವಲ್ಪ ಹೆಚ್ಚು ಇನ್ನೂ ಹೆಚ್ಚಿನ ಜ್ಞಾಪಕ ಆಗ್ತದೆ. ಹೊಸ ವಿಷಯ ಹೊಡಿತಾವಲ್ಲಿ ಕೆಲವು ಓದೇ ಇರೋದಿಲ್ಲ, ಫ್ಲಾಶ್ ಆಗ್ತವ. ಆ ಫ್ಲಾಶ್ ಆದಕ್ಕೆ ಅನುಗ್ರಹ ಬಿಟ್ಟು ಬೇರೆ ಯಾರೇನೇ ಇಲ್ಲ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಂತ ದೇವರು ಸ್ತೋತ್ರ. ಮಹಾಲಕ್ಷ್ಮಿಗೂ ದೇವರು ಬುದ್ಧಿ ಪ್ರೇರೇಪಣೆ ಮಾಡ್ತಾನೆ ಅಂದ ಮೇಲೆ ಇನ್ನು ಉಳಿದವರಿಗೆ ಎಷ್ಟು ಅನುಗ್ರಹ ಆಗ್ತದೆ ಯೋಚನೆ ಮಾಡಿ. ಅದು ಭಾರಿ ಪ್ರಧಾನ. ಇನ್ನೂ ಕೆಲವು ವಿಷಯ ಒಂದು ಮಾತಿದೆ, ಕುರಿಯಾದನ್ಯನ್ನವ ಕುರಿಯಾದ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ನೀವು ಏನು ಮಾಡ್ತೀರೋ ಬಿಡ್ತೀರೋ, ಸನ್ಯಾವನ್ಯ ಮಾಡಿ ಗಾಯತ್ರಿ ಹೇಳಿ ಅಂತ ಹೇಳ್ತಾರೆ. ಉಳಿದೆಲ್ಲ ಬಿಟ್ಟರು ಪರವಾಗಿಲ್ಲ, ಇದು ಮಾತ್ರ ಬಿಡಬೇಡಿ ಅಂತ ಹೇಳ್ತಾರೆ. ಅಲ್ಲದೇ ವಾಯುಸ್ತುತಿ ಹೇಳಬೇಕು ಅಂತ ಕೇಳಿದರೆ ಇದು ವಾಯುಸ್ತುತಿ ಇದೆ. ಕೆಲವು ಇರ್ತಾರೆ ಗಾಯತ್ರಿ ಹೇಳೋದೇ ಇಲ್ಲ, ವಿಷ್ಣು ಸಹಸ್ರ ಮಂತ್ರ ಹೇಳ್ತಾ ಕೂತಿರ್ತಾರೆ. ತಪ್ಪದು, ಗಾಯತ್ರಿ ಮಂತ್ರ ಹೇಳ ವಿಶ್ವಾಮಿತ್ರ ವಿಷ್ಣು ಸಹಸ್ರ ಹೇಳಬೇಕೇ ಹೊರತು ಹಾಗೆ ಗಾಯತ್ರಿ ಹೇಳಿದರೆ ವಿಶ್ವಾಮಿತ್ರ ವಿಷ್ಣು ಸಹಸ್ರ ಹೇಳಿದ್ರೆ ಫಲ ಕೊಡೋದಿಲ್ಲ. ಹೇಳಿಲ್ಲ ಏಕಾಚಿ ಬಿಟ್ಟು ಯಾವ ವ್ರತ ಮಾಡಿದರೆ ಹೇಗೆ ವೇಷ್ಟು, ಸಂಧ್ಯಾವನ್ನೇ ಮಾಡದೆ ಗಾಯತ್ರಿ ಮಾಡದೆ ಯಾವ ಸ್ತೋತ್ರ ಶೋಕ ಏನು ಹೇಳಿದರೂ ಕೂಡ ಪೂರ್ಣ ಫಲ ಬರೋದೇ ಇಲ್ಲ. ಅದಕ್ಕೆ ಹೇಳಲೇಬೇಕಲ್ಲ. ಇನ್ನು ವಿಷ್ಣು ಸಹಸ್ರ ಹೇಳ ಕಾರಣ ಬಿಟ್ಟುಬಿಡಿ, ಗಾಯತ್ರಿ ಮಂತ್ರ ಹೇಳಿದ್ದಿರ್ತಾನೆ ಓಕೆ. ಯಾತಕ್ಕೆ ವಿಷ್ಣು ಸ್ತೋತ್ರ ಅದು, ಅಲ್ಲಿ ಸ್ತೋತ್ರ ಮಾಡಿದ್ದೀರಾ ಅದರಿಂದ ಬಂದಂತೆ ಲೆಕ್ಕ. ವಾಯುಸ್ತುತಿ ಬಿಟ್ಟರೆ ಅದು ವಾಯುಸ್ತುತಿ ಮತ್ತೆ ಓಂ ತತ್ ಭೂರ್ಭುವ ತತ್ತವಿಸು ವಾಯುದೇವರು ವ್ಯಾಪ್ತರು, ಸ್ವಾಮಿನ್ ಸರ್ವಾಂತರಾತ್ಮನ್ ಅವರು ವ್ಯಾಪ್ತಾರೆ. ಆಮೇಲೆ ತತ್ಸವಿತು ಅವರು ಕೂಡ ಜಗತ್ತಿನ ಸೃಷ್ಟಿಕರ್ತರಾಗಿದ್ದಾರೆ. ಯಾತಕ್ಕೆ ಅಂದರೆ ಪ್ರದ್ಯುಮ್ನ ರೂಪದಿಂದ ಸೃಷ್ಟಿ, ಪ್ರದ್ಯುಮ್ನ ವಾಯುದೇವರು ಎಲ್ಲ ರೂಪದ ಉಪಾಸಕರಾದ್ದರಿಂದ ಅವರು ಸೃಷ್ಟಿ ಮಾಡ್ತಾರೆ. ಪ್ರಾಣದೇವರು ಯಾವ ಸೃಷ್ಟಿನ ಆಗೋದೇ ಇಲ್ಲ, ಪ್ರಾಣವಾಯುವಿಂದ ಹೋದರೆ ಸೃಷ್ಟಿನೇ ಇಲ್ಲ. ಸವಿತು ವರೇಣ್ಯಂ ಗಾಯತ್ರಿ ಮಂತ್ರ ಅನೇಕ ಅರ್ಥಗಳು. ಸವಿತು ಹೋದರೆ ದೇವರು, ವರೇಣ್ಯಂ ಅಂದರೆ ದೇವರು, ಸವಿತು ವರೇಣ್ಯಂ ಅಂದರೆ ದೇವರು, ಮತ್ತೆ ಸೂರ್ಯನಿಗೆ ಪೂಜ್ಯನಾದ ಅಂತ ಅರ್ಥದೆ, ಸೂರ್ಯನಿಗೆ ಪೂಜ್ಯನಾದ. ಭರ್ಗ ವರೇಣ್ಯಂ ರುದ್ರದೇವರಿಗಿಂತ ಪೂಜ್ಯನಾದ. ಅನೇಕ ಅರ್ಥ ಗಾಯತ್ರಿ ಮಂತ್ರ ಕೇಳಿ ಸರಳಾರ್ಥ ಒಂದು ಹೇಳಿದ್ದಷ್ಟೇ, ಅನೇಕ ಅರ್ಥಗಳಲ್ಲಿ. ದೇರ್ಫೋರ್ ವಾಯು ಸ್ತೋತ್ರನೂ ಆಯಿತು. ಅದು ರುದ್ರದೇವರ ಸ್ತೋತ್ರ, ಅದು ದೇವಶ್ಯ ಧೀಮಹಿ ರುದ್ರದೇವರ ಸ್ತೋತ್ರನೂ ಆಗ. ಎಲ್ಲ ದೇವತೆಗಳ ಸ್ತೋತ್ರ ಆಗೋದ್ರಿಂದ ಗಾಯತ್ರಿ ಮಂತ್ರ ಒಂದು ಹೇಳಿದರೆ ಎಲ್ಲ ದೇವತೆಯ ಸ್ತೋತ್ರ ಆದರೆ ಅದು ತಾರತಮ್ಯ ಕ್ರಮದಲ್ಲಿ ಮತ್ತೆ ಹೆಚ್ಚು ಕಡಿಮೆಯಿಂದ ಮಾಡ್ತಾರೆ. ಅದೊಂದು ಭಾರಿ ಸಾರಸ್ಯ. ಇನ್ನೊಂದು ಸಾರಸ್ಯ ನೋಡಿ, ಗಾಯತ್ರಿ ಮಂತ್ರದಲ್ಲಿ ತತ್ಸವಿತುರು ವರೇಣ್ಯಂ ಭರ್ಗೋ ದೇವಶ್ಯ ಧೀಮಹಿ ಧೀಯೋಯೋನಃ ಪ್ರಚೋದಯಾತ್. ಅಲ್ಲಿ ಏನು ಸಾರಸ್ಯ ಗೊತ್ತಾ, ಹತ್ತು ರೀತಿ ಪದ ವಿಭಾಗ ಮಾಡಿಬಿಟ್ಟಾಗ ದಶಾವತಾರ ಸ್ತೋತ್ರ ಗಾಯತ್ರಿ ಮಂತ್ರ ದಶಾವತಾರ ಸ್ತೋತ್ರ ಮತ್ಸ್ಯ ಕೂರ್ಮಾದಿ ರೂಪಗಳಿಗೆ ಅನ್ವಯ ಆಗುತ್ತೆ. ಎರಡನೇದಾಗಿ 24 ಅಕ್ಷರ ಇದೆ, ಅದು ಕೇಶವಾದಿ ಚತುರ್ವಿಂಶತಿ ನಾಮ ಸ್ತೋತ್ರ. ಕರೆಕ್ಟಾಗಿ ಬರ ತೋರಿಸಿದಾರ ಖ್ಯಾಲ್ಸಾಕಿ ನಮ್ಮ ರಾಷ್ಟ್ರದ ಜ್ಞಾನಿಗಳೆಲ್ಲ ತತ್ಸವಿತ್ರ ವರೇಣ್ಯಂ ಭರ್ಗೋದೇವಶ್ಚ ಧೀಮಹಿ ಧಿಯೋ ಯೋನ ಪ್ರಚೋದಯ. 24 ಅಕ್ಷರ ಇದೆ ಅಲ್ಲಿ, ಕೇಶವಾದಿ 24 ರೂಪ ಬರುತ್ತೆ. ಸೊ ಗಾಯತ್ರಿ ಮಂತ್ರ ಹೇಳಿದರೆ ಕೇಶವಾದಿ ರೂಪಗಳ ಧ್ಯಾನ ಎಲ್ಲ ಆಗುತ್ತೆ. ಅದರ ಮೇಲೆ ಗಾಯತ್ರಿ ಮಂತ್ರ ಬೇಸಿಕಲಿ ಓಂಕಾರದ ಅರ್ಥವಾದ್ದರಿಂದ ಅಜಾದಿ ಎಲ್ಲ ರೂಪಗಳ ಸ್ತೋತ್ರ ಆಯಿತು. ನಾರಾಯಣಾದಿ 108 ರೂಪದ ಸ್ತೋತ್ರ ಆಯಿತು. ವಿಶ್ವಾದಿ 1000 ನಾಮದ ಸ್ತೋತ್ರ ಆಯಿತು. ದೇವರ ದೊಡ್ಡ ಸ್ತೋತ್ರ ಅಂದರೆ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ ಒಂದು ಹೇಳಿಬಿಟ್ಟು ಎಲ್ಲ ಒಂದು ಬಿಡುತ್ತೆ. ತಾವೇ ಬಿಡಬೇಕು ಅಂತ ಅರ್ಥ ಅಲ್ಲ, ಉಳಿದು ಮಾಡಿದರೆ ಒಳ್ಳೆಯದೇನೆ, ಆದರೆ ಇದು ಬಿಟ್ಟು ಮಾಡಿದರೆ ಮಾತ್ರ ವೇಸ್ಟ್. ಅದು ಬಿಡಬಾರ್ದು, ಇದನ್ನು ಬಿಟ್ಟು ಮಾಡಬಾರ್ದು. ಮಾಡಿ ಮಾಡಿದರೆ ಏನು ತಪ್ಪಲ್ಲ, ಏಕಾಚಾರ್ಯ ಮಾಡಿ ವಿಷ್ಣು ಪಂಚತನ ಮಾಡಿದ್ರೆ ಒಳ್ಳೆಯ ವಿಷಯ, ಇದು ತಪ್ಪೇನಲ್ಲ. ಬಟ್ ಬಿಟ್ಟು ಮಾಡ್ತಾನೆ ಅಂದರೆ ಭಾರಿ ತಪ್ಪು. ಥೇರ್ಫೋರ್ ಗಾಯತ್ರಿ ಮಂತ್ರವನ್ನು ಬಿಟ್ಟು ಯಾವ ಮಂತ್ರ ಹೇಳಿದರೂ ಫಲ ಕೊಡೋದಿಲ್ಲ, ಯಾವುದೇ ಕಾರಣಕ್ಕೆ ಬೇರೆ ಮಾಡದೆ ಹೋದರೂ ಅಷ್ಟು ಪಾಪ ಅಲ್ಲ. ಗಾಯತ್ರಿ ಮಂತ್ರ ಮಾತ್ರ ಬಿಡಲೇಬಾರ್ದು ಮಾರ್ತವನ್ನು ಹೇಳಿದ. ಈ ದೃಷ್ಟಿ ಇಟ್ಕೊಂಡು ಪ್ರತಿಯೊಬ್ಬರು ಗಾಯತ್ರಿ ಮಂತ್ರವನ್ನು ಸರಿಯಾಗಿ ಹೇಳಬೇಕು. ಅದರ ಜೊತೆಗೆ ಗಾಯತ್ರಿ ಮಂತ್ರದಲ್ಲಿ ಇನ್ನೂ ಅನೇಕ ವಿಚಾರಗಳು. ಧಿಯೋ ಯೋನಃ ಪ್ರಚೋದಯ, ಯಾರೋ ಜಗಳ ಆಗ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಬೋಣ. ತಾವು ಹಿರಣ್ಯ ಕಶ್ಮೀರೇ ಇದ್ದಾನೆ, ಪ್ರಹ್ಲಾದ ರಾಜ ಮಗ ಇದ್ದಾನೆ. ಮಗನಿಗೆ ಕಂಡ ತಂದೆಗೆ ಆಗ್ತಾ ಇಲ್ಲ, ಏನು ಮಾಡಬೇಕೀಗ? ಅವನ ಬುದ್ಧಿ ನಮಗೆ ತಂದೆ ಒಂದು ಸ್ವಾರಸ್ಯ ತಿಳ್ಕೊಂಡಿರಿ. ಯಾರಿಗೆ ಯಾರನ್ನು ಲೈಕ್ ಮಾಡಬೇಕಾದ್ರೆ ಐ ಲೈಕ್ ಹಿಮ್ ಹಿ ಲೈಕ್ಸ್ ಮೀ ಎಂಬುದೆಲ್ಲ ಸೆಕೆಂಡರಿ. ದೇವರು ಹಾಗೆ ಮಾಡ್ತಾನೆ ಅಂತ ಬೃಹದಾರಣ ಉಪನಿಷತ್ ಹೇಳುತ್ತೆ. ಮದುವೆಯಾಗಿದೆ ಅಂತ ತಿಳ್ಕೊಳ್ಳಿ, ಗಂಡ ಹೆಂಡತಿ ಜೊತೆಯಾಗಿರಬೇಕು. ಅವ್ರ ಬುದ್ಧಿ ಕೈಲಿದ್ರೆ ಮಾಡೋದಲ್ಲ ಅದು, ದೇವರು ಅನುಗ್ರಹ ಮಾಡಬೇಕಷ್ಟೇ. ಅದಕ್ಕೆ ವಾಲಿ ಸುಗ್ರೀವನ ಅಣ್ಣತಮ್ಮನ ಸಿಗ್ತಾರ, ಎಷ್ಟು ದ್ವೇಷ ಬಂದಿತ್ತು ಅವರಲ್ಲಿ. ದೇವರ ಅನುಗ್ರಹ ಇಲ್ಲ, ದ್ವೇಷ ಶುರುವಾಗ್ತಾಯಿ. ಅದೇ ರೀತಿಯಲ್ಲಿ ಅನುಗ್ರಹ ಇದೆ, ದ್ವೇಷ ಬರೋದೇ ಇಲ್ಲ. ಆತ್ಮನ ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಉಪನಿಷತ್ ಹೇಳ್ತಾ ಇದೆ. ದೇವರು ಮೆಚ್ಚಿದರೆ ಅನುಗ್ರಹ ಬರೋ. ತಂದೆ ತಾಯಿ ಅದಕ್ಕೂ ಕೋಪಗೊಂಡಿದ್ದಾರೆ ಅಂತ ತಿಳ್ಕೊಂಬೋಣ. ಸಮಾಧಾನ ಹೊಂದಬೇಕು ಹೋದ್ರೆ ಗಾಯತ್ರಿ ಮಂತ್ರ ಹೇಳಿ, ಅವ್ರು ನಮ್ಮ ಕಡೆ ಒಳ್ಳೆ ಬುದ್ಧಿ ಬಂದುಬಿಡುತ್ತೆ, ಅವರಿಗೆ ಎಲ್ಲ ಮರ್ತು ಬಿಡ್ತಾರೆ, ಒಳ್ಳೇದು ಬಂದುಬಿಡ್ತಾರೆ, ಗುಡ್ ಅಂದ್ಬಿಡ್ತಾರೆ. ಆ ಥರ ಬಿಟ್ಬಿಡಿ, ನಮಗೆ ತಂದೆ ತಾಯಿ ಎಷ್ಟು ಬೇಕಾಗಿಲ್ಲ ಇವತ್ತು. ಆ ಬೀದರು ಬೈಬಾರ್ತಾರೆ ನಮಗೆ, ಅದು ಕೆಟ್ಟ ಬೀದರು ಬಂದುಬಿಟ್ಟಿರ್ತಾರೆ. ಗಾಯತ್ರಿ ಮಂತ್ರ ಹೇಳ್ಕೊಂಡೋಗಿ ವಯರ್ ಹೇಳಿದ್ರೆ ಅದು ಕೇಳೋದೇ ಇಲ್ಲ ಅವರು. ಕಂಡಗಳ ಐಕ್ಯ ಸಮಯ ಲೈಕ್ಯ ಅಂತ ಹೇಳ್ತಾನೆ. ಯಾತಕ್ಕೆ ಅಂದರೆ ಗಾಯತ್ರಿ ಮಂತ್ರದ ಪ್ರಭಾವ ಕೆಟ್ಟ ಆಫೀಸರ್ ಏನು ಮಾಡೋಕ್ಕೂ ಬರೋದಿಲ್ಲ. ಭದ್ರಾಚಲ್ಲು ಹುಡುಗ ಇದ್ದಾನೆ, ಮೊನ್ನೆ ಇದ್ದಕ್ಕಿದ್ದ ಫೋನ್ ಮಾಡಿದೆ ಒಂದು 3 ಕೆಳಗೆ, ನಮ್ಮ ಆಫೀಸರ್ ಭಾರಿ ಬೈತಾ ಇದ್ದ ನನ್ನನ್ನು, ನಾನು ಅದಕ್ಕೆ ರಿಸೈನ್ ಮಾಡಿಬಿಡ್ತೇನೆ ಅಂತ ಹೇಳಿದ. ರಿಸೈನ್ ಮಾಡ್ತೀನಿ, ಮುಂದೆ ಗತಿ ಏನಾದ್ರೆ ನೀನು ಮದುವೆ ಬೇರೆ ಮಾಡ್ಕೊಂಡಿದ್ದೆ, ರಿಸೈನ್ ಮಾಡಿ ಏನು ಮಾಡ್ತೀನಿ ನೀನೀಗ, ಪ್ರಾಬ್ಲಮ್ ಆಗೋದಿಲ್ವಾ? ಮತ್ತೆ ಏನು ಮಾಡಿ ಭಾರಿ ಬೈತಾನ ಅಂತ ಹೇಳಿದೆ. ಏನು ಮಾಡಬೇಡ, ಗಾಯತ್ರಿ ಮಂತ್ರ ಜಾಸ್ತಿ ಮಾಡು ಸರಿ ಹೋಗುತ್ತೆ ಅಂತ ಹೇಳಿದೆ. ಮಂಡೆ ಫೋನ್ ಮಾಡಿದ್ದ, ನೋವು ಬಿಕ ಬೇರೆ ಆರ್ಡರ್ ಅಂತ ಹೇಳಿದ್ದಾನೆ. ಗೊತ್ತಾಯ್ತಾ? ಅವರೇ ನೀನೇನು ಮಾಡಿ ಏನು ಮಾಡಿ ಗಾಯತ್ರಿ ಮಂತ್ರ ಹೇಳ್ತಾರಷ್ಟೇ. ದೇವರು ಕರೆಕ್ಟ್ ಮಾಡ್ತಾನೆ ಗೊತ್ತ, ಒಂದು ಫೋನ್ ಮಾಡಿ ಮೆಸೇಜ್ ಮಾಡೋದನ್ನೇ ಈಗ ನಮ್ಗೆ ಗೊತ್ತೇ ಇಲ್ಲ, ಒಂದು ಫೋನ್ ಮಾಡ್ತಾನೆ ಓಕೆ ಬಾಯ್ ಅಂತ ಕರೀತಾನೆ. ಯಾಕೆ ದೇವರು ಒಳಗಿದ್ದು ಎಲ್ಲರೂ ಬುದ್ಧಿ ಕೊಡದೆ ಪರಮಾತ್ಮನ, ಆದ್ದರಿಂದ ಅದೇಶ ಭಾವನೆ ತೆಗಿಸಿಬಿಡ್ತಾನೆ, ಲೈಕ್ ಮಾಡ ಮಾಡಿಬಿಡ್ತಾನೆ. ಇದನ್ನು ಅರ್ಥ ಮಾಡ್ಕೋಬೇಕು. ಅದನ್ನ ದೇವರ ಕೈಯಲ್ಲಿ ಇಲ್ಲದ ಯಾವುದಿದೆ, ಸರ್ವತಂತ್ರ ಸ್ವತಂತ್ರ. ಅವನು ನಮ್ಮ ಕಡೆ ಆಗಿಬಿಟ್ರೆ ಯಾರು ಏನು ಮಾಡಕ್ಕೆ ಬರೋದೇ ಇಲ್ಲ. ಆಫೀಸಲ್ಲಿ ಇರ್ತಾನೆ, ಬಾಸಿ ಭಾರಿ ಪ್ರಿಯವರು, ಉಳಿದರೊಳಗೆ ಏನಿಸ್ತು ಯಾರು ಹೇಳಿದ್ರು ಕೇಳೋದಿಲ್ಲ, ಬಾಸ್ ಇಂಪಾರ್ಟೆಂಟ್. ಅವ್ರು ಎಷ್ಟೊಂದು ಎಷ್ಟೊಂದು ಹೋದ್ರು ಇನ್ನೊಬ್ಬರಿಂದ ಎಲ್ಲರೂ ಬೇಕು ಅವ್ರಿಗೆ. ಬಾಸ್ ಒಬ್ಬನಾಗೇನಿಷ್ಟು ಏನು ಕೆಲಸನೂ ಆಗೋದಿಲ್ಲ, ಅವನ ಕೆಲಸ ದೂರ ಆಗಿಬಿಡ್ತಾನೆ. ಹೌದು, ಬಾಸ್ ಒಬ್ಬನಾಗೇನಿಷ್ಟಾದ್ರೆ ಎಲ್ಲರ ಜೊತೆಗಿದ್ದು ಪ್ರಯೋಜನ ಇಲ್ಲ. ಅದನ್ನೇ ದಾಸ ಹೇಳಿ, ಹರಿಣಿ ಮುನಿಯಲು ಆರು ಒಲಿದೇನು ಮಾಡುವರು, ಅವನಾಗೇನಿಷ್ಟವನು. ಹರಿಣಿ ಒಲಿಯಲು ಆರು ಒಲಿದೇನು ಮಾಡುವರು, ಸಿಂಪಲ್. ದೇವರು ಒಲಿದ ಮೇಲೆ ಯಾರ ಏನಷ್ಟಾದರೂ ಪ್ರಾಬ್ಲಮ್ ಇಲ್ಲ, ದೇವರು ಮುನಿದ್ರೆ ಯಾರು ಫೇವರಬಲ್ ಆದರೂ ಮೀನಿಂಗ್ ಇಲ್ಲ. ಅದಕ್ಕಾಗಿ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತ್ರತೆ ಅಂದ್ಕೊಂಡು ಸರಿ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡ್ತದೆ. ಇವತ್ತು ಹಾಗೇನೆ, ಮನೆಯಲ್ಲಿ ದಂಪತಿಗಳು ಅನ್ಯೋನ್ಯಾಗಿರೋ ಭಾರಿ ಮುಖ್ಯ ಆಗಿರೋದು. ಹೊರಗೆ ಆಫೀಸರು, ಮನೆಯಲ್ಲಿ ಹೆಂಡ ಹೆಂಡತಿ ಜೊತೆಗಿರಬೇಕಾದ್ರೆ ಸುಖವಾಗಿ ಗಾಯತ್ರಿ ಮಂತ್ರ ಹೇಳಿ ಎಲ್ಲ ಸರಿ ಹೋಗ್ತದೆ. ಹೆಚ್ಚು ಮಾಡಬೇಕಷ್ಟೇ, ಅದು ಸಂಧ್ಯಾನೆ ಮಾಡಿ ಎಷ್ಟು ಮಾಡ್ತೀರೋ, ಕೆಲವು ಉದ್ದೇಶ ಇದ್ದಾಗ ಆ ಉದ್ದೇಶಕ್ಕೋಸ್ಕರ ಮಾಡಿಬಿಟ್ರೆ ಹೆಚ್ಚು ಫಲ ಕೊಡುತ್ತೆ, ಅದು ವಿಶೇಷ. ಜನರಲ್ ಆಗಿ ಫಲ ಕೊಡೋದು ಒಂದು ಇದ್ದೇ ಇರುತ್ತೆ, ಬುದ್ಧಿ ಕೊಡ್ತಾನೆ ಇರುತ್ತೆ. ಅಡಿಷನಲ್ ಬೇಕು ಅಂತ ಹೇಳಿದರೆ ಇಷ್ಟು ದಿವಸ ಎಕ್ಸ್ಟ್ರಾ ಮಾಡ್ತೀನಿ ಅಂದ್ಕೊಳ್ತಾರೆ, ಯಾವಾಗಲೂ ಮಾಡಬೇಕಾಗಿಲ್ಲ. ಇಷ್ಟು ಎಕ್ಸ್ಟ್ರಾ ಕೆಲವು ಮಂತ್ರಗಳು, ಒಂದು ವರ್ಷ ಪೂರ್ತಿ ಗಾಯತ್ರಿ ಮಂತ್ರ 10 ಎಕ್ಸ್ಟ್ರಾ ಮಾಡ್ತೇನೆ. ಆ ರೀತಿ ಮಾಡಿಕೊಂಡ್ರೆ ತುಂಬ ಅನುಕೂಲ. ಇನ್ನು ಮನೆ ಮಕ್ಕಳು ದಾರಿ ತಪ್ಪಿ ಹೋಗ್ತಿರ್ತಾರೆ, ತಂದೆ ಹೇಳಿದ್ರೆ ಮಾತು ಕೇಳೋದೇ ಇಲ್ಲ. ಅವಾಗೇನು ಮಾಡಬೇಕು, ಧೈರ್ಯ ಹೇಳಕ್ಕೆ ಹೋಗಬಾರ್ದು, ಸುಮ್ಮನೆ ಹೇಳಬೇಕಷ್ಟೇ. ಗಾಯತ್ರಿ ಮಂತ್ರ ಅವರಿಗೋಸ್ಕರ ಮಾಡಿ ಪೂರ್ತಿ ಸರಿ ಹೋಗ್ಬಿಡ್ತಾರೆ. ಅಂತ ಕೇಸ ಒಂದಿತ್ತು, ರಾಜನ ಒಬ್ರು ನಮ್ಮ ಹುಡುಗ ಬುದ್ಧಿವಂತ, ಮನೆಯಲ್ಲಿ ತಾಯಿನೇ ಹೊಡಿತಾನೆ ಅಂತ ಹೇಳಿದ್ರು ಪಾಪ. ಎಸರಿಸಿ ಓದ್ತಿದ್ದಾನಂತೆ, ಅವ್ರ ತಾಯಿ ದಿವಸ ಹೊಡಿತಾನೆ. ತಾಯಿನ ಏನು ಮಾಡ್ಬೇಕು ಅದಕ್ಕೆ, ತಾಯಿ ಪೊಲೀಸ್ ಹೇಳ್ಬಿಟ್ಟು ಕೊಡೋಗಿಲ್ಲ, ಮಗನ ಜೈಲಿಗೆ ಹೋಗಿ ನೋಡ್ತಾ ತಾಯಿ ಅಷ್ಟು ಸಾಧ್ಯ ಇಲ್ಲ. ಸಿಕ್ಕಾಬಿಟ್ಟು ಏನು ಮಾಡಬೇಕು ಅಂತ ಕೇಳಿದರು. ಗಾಯತ್ರಿ ಮಂತ್ರ ಹೇಳು ಅಂತ ಹೇಳಿದ್ದಕ್ಕೆ ಅಷ್ಟು ಭಕ್ತನಾಗಿಬಿಟ್ಟಿದ್ದಾರೆ ಈಗ. ಬಡ ಕೆಲಸದ ತಂದೆ ತನ್ನ ಜೊತೆ ಇಟ್ಕೊಂಡು ಆರಾಮಾಗಿದ್ದಾನೆ. ಕೆಲವು ವರ್ಷ ಹಿಂದಿನ ಕತೆ, ಎಷ್ಟು ಮೈಂಡ್ ಚೇಂಜ್, ಒಳಗಿಂದೇ ಚೇಂಜ್ ಮಾಡಿಬಿಡುತ್ತೆ. ಮತ್ತು ನಿದ್ರೆ ಬಳಸಬೇಕು, ಡಾಕ್ಟ್ರೇ ಇಂಜೆಕ್ಷನ್ ಕೊಡ್ತಾನೆ, ಹಾಗೆ ಕಂಡುಬಿಟ್ಕೊಂಡ್ಬಿಡ್ತಾನೆ. ಎಷ್ಟು ಹೇಳೋಕ್ಕೋರು ಹೇಳಕ್ಕೆ ಬರೋದಿಲ್ಲ, ಇಂಜೆಕ್ಷನ್ ಯಾಕೆ ಕೆಲಸ ಮಾಡುತ್ತೆ ನೋಡಿದ್ರೆ, ಕಣ್ಣು ಹೇಳೋಕ್ಕೋರು ಬಿಟ್ಕೊಂಡ್ಬಿಡುತ್ತೆ. ಯಾಕೆ ಇವನ್ ಕೈಲಿಲ್ಲ, ಅದು ಆ ಕೆಲಸ ಮಾಡ್ತಾ ಇದೆ. ಈಗ ಈ ಫಿಸಿಕಲ್ ಮೆಡಿಸಿನ್ ಇಷ್ಟು ಕೆಲಸ ಮಾಡಬೇಕಾದ್ರೆ ಭಗವಂತ ಯೋ ಅಂತಃ ಪ್ರವಿಶ್ಯ ಮಮ ವಾಚ ವಿಮಾಂ ಪ್ರಸುಪ್ತ ಸಂಜೀವಯತಿ ಅಖಿಲ ಶಕ್ತಿಧರ ಸಧಾಮ್ನ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಅದು ಪರ್ಫೆಕ್ಟ್ನೇ ಸರಿ ಹೋಗ್ಬಿಡುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಕಾಲಕ್ಕೂ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಗಾಯತ್ರಿ ಮಂತ್ರ ವಂಡರ್ಫುಲ್ ಮಂತ್ರ, ಅದಿದ್ದು ಬಿಟ್ಟು ಏನು ಬೇಕಾದ್ರೂ ಸಾಧಿಸ್ಬೋದು. ವಿಶ್ವಾಮಿತ್ರರು ಸಾಕ್ಷಿ, ಅದಕ್ಕೆ ವಿಶ್ವಾಮಿತ್ರರು ದೊಡ್ಡ ದಾಖಲೆ. ಅದಕ್ಕೆ ಅವ್ರನ್ನ ಏನಂತ ಹೆಸರಿಟ್ರು, ವಿಶ್ವಾಮಿತ್ರ ಋಷಿ. ಗಾಯತ್ರಿ ಮಂತ್ರಕ್ಕೆ ವಿಶ್ವಾಮಿತ್ರ ಮುನಿಗಳೇ, ಆ ಮಂತ್ರ ಡಿಸ್ಕವರ್ ಮಾಡಿದ ಮಹಾಮುನಿಗಳು ಅಂತ ಕರೆದಿದ್ದಾರೆ. ಈ ರೀತಿ ಅರ್ಥ ಮಾಡಿದ್ರು ಪ್ರತಿಯೊಬ್ಬರು ಕೂಡ ಅದನ್ನು ಹೇಳಬೇಕು. ಇನ್ನೂ ಸ್ವಾರಸ್ಯ ಇದೆ, ಇಂಥ ಗಾಯತ್ರಿ ಮಂತ್ರ ಬ್ರಾಹ್ಮಣ್ಯ ತಂದು ಕೊಡುತ್ತೆ, ಆರೋಗ್ಯಾದಿ ಎಲ್ಲವನ್ನು ತಂದು ಕೊಡುತ್ತೆ. ಆದರೆ ಅದು ವಿಧಿವಿಧಾನ ಇದೆ, ಸುಮ್ಮನೆ ಮಾಡಿದ ಕೆಲಸ ಕೊಡೋದಿಲ್ಲ. ಫಸ್ಟ್ ಉಪನಯನ ಆಗದೆ ಇದ್ದವರು ಮಾಡಬಾರದು, ಉಪನಯನ ಆಗದೆ ಇದ್ದವರು ಮಾಡಿದರೆ ಫಲ ಕೊಡೋದಿಲ್ಲ, ದೋಷ ಕೊಡುತ್ತೆ. ಅದು ಉಪನಯನ ಆಗದೆ ಆಗದೆ ಹೋದರೆ ಮಾಡಾಗಿಲ್ಲ. ಆದಷ್ಟು ಬೇಗ ನಮ್ಮ ಮಕ್ಕಳು ಗಾಯತ್ರಿ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ಬೇಗ ಉಪನಯನ ಮಾಡಬೇಕು. ಮಾಡಿದ ಮೇಲೆ ಫಸ್ಟ್ ಟ್ರೈನ್ ಅಪ್ ಮಾಡಬೇಕು ಅವರು, ಒಂದು ಸರಿಯಾಗಿ ಒಂದು 2-3 ತಿಂಗಳ ಕೆಲಸ ಸರಿಯಾಗಿ ಮಾಡ ಹಾಕಿ. ತುಂಬ ಜನ ಮಾಡೋದಿಲ್ಲ, ಆದ್ದರಿಂದ ಆ ಪುರೋಹಿತರೇನು ಫಸ್ಟ್ ಮಂತ್ರ ಹೇಳ್ತಾರಲ್ಲ, ಫಸ್ಟ್ ಆ್ಯಂಡ್ ಲಾಸ್ಟ್ ಸಂಧ್ಯಾವನ್ನೇ ಅವತ್ತೇ ಉದ್ಯಾಪನೆ ಅಂತ ತಿಳ್ಕೊಂಬಿಟ್ರೆ ಸಂಧ್ಯಾ ಉಪನಯನ ಅಂದರೆ ಉದ್ಯಾಪನೆ ಇದ್ದಾಗಲೇ ಕ್ಲೋಸಲ್ಲಿ ಹಾಗೆ ಮಾಡಬಾರ್ದು. ಸರಿಯಾಗಿ ಕೂಡಿಸಿ ಅವನನ್ನು, ತುಂಬ ಕೆಲಸ ಜಾಸ್ತಿ ಆಗುತ್ತೆ. ನಮಗೆ ಗೊತ್ತು, ಮಕ್ಕಳು ಸ್ಕೂಲಿಗೆ ಸೇರಿದ ತಕ್ಷಣ ತಂದೆ ತಾಯಿ ಕೆಲಸ ಜಾರಿ, ತಾಯಿ ಕೆಲಸದ ಭಾರಿ ಜಾಸ್ತಿ ಆಗಿಬಿಡುತ್ತೆ, ಹೋಮ್ವರ್ಕ್ ಇವನ್ನ ಶುರುವಾಗುತ್ತೆ. ಅದಕ್ಕಿಂತ ಕಡಿಮೆ ಕಷ್ಟಪಟ್ಟರು ಸಾಕು, ಮಕ್ಕಳು ಸಂಧ್ಯಾವನ್ನು ಕಲಿತಾರೆ. ಕಡಿಮೆ ಕಷ್ಟಪಟ್ಟರು ಸಾಕು, ಮೊದಲು ಆಚಮನ ಕಲಿಸೋದೇ ಕಷ್ಟ ಹುಡುಗರಿಗೆ, ಪ್ರಾಣಾಯಾಮ ಕಲಿಸೋದು ಕಷ್ಟ, ಸಂಕಲ್ಪ ಹೇಳೋದು ಕಷ್ಟ. ಆಮೇಲೆ 5 ನಿಮಿಷ ಕೆಲಸ ಬಂದ ಮೇಲೆ ಭಾರಿ ಸುಲಭ, ಬರೋಕ್ಕಿಂತ ಮುಂಚೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಅದಕ್ಕೆ ಚಿಕ್ಕ ವಯಸ್ಸಿಗೆ ಅಟಕ್ ಮಾಡಬೇಕು ಅಂದರೆ ರಿಸೆಪ್ಟಿವ್ ಕೆಪಾಸಿಟಿ ಭಾರಿ ಜಾಸ್ತಿ ಇರುತ್ತೆ, ಪವರ್ ಆಗಿ ಬಲಿಬೇಗ ತಿಳ್ಕೊತಾರೆ, ಆಮೇಲೆ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ದರಿಂದ ಸಕಾಲಕ್ಕೆ ಅನ್ನೋದು ಅಭ್ಯಾಸ ಮಾಡಬೇಕು. ಅದಕ್ಕೊಂದು ಕಥೆ ಹೇಳ್ತಾರೆ, ಒಬ್ಬ ಕುರುಡ ಇದ್ದ ನಂತರ, ಹುಡುತ್ತಲೇಕೆ ಕುರುಡ ಪಾಪ, ಏನು ಓದೋ ಚಾನ್ಸ್ ಬರೆಯೋ ಚಾನ್ಸ್ ಇಲ್ಲೇ ಇಲ್ಲ. ಕುರುಡರಾಗಕ್ಕೆ ಕಾರಣ ಏನಂದ್ರೆ ಇದು ಬಂತು ಅವರಿಗೆ, ಈ ಸ್ಮಾಲ್ ಪಾಕ್ಸ್ ಅಂತ ಬರುತ್ತಲ್ಲ, ಅದು ಬಂದು ಹಿಂದೆ ತುಂಬ ಜನಕ್ಕೆ ಅದು ಭಾರಿ ಡೇಂಜರಸ್ ಡಿಸೀಸ್. ಏನೋ ಬಿಡುತ್ತೆ, ಸಾಮಾನ್ಯ ಕಣ್ಣು ಹೋಗುತ್ತೆ, 2 ಕಣ್ಣು ಹೋಗಿಬಿಟ್ಟಿದೆ. ಅವ್ರ ತಂದೆ ತಾಯಿ ಭಾರಿ ಒಳ್ಳೆ ಜ್ಞಾನಿಗಳು, ಮಗನಿಗೆ ಹೀಗಾಯ್ತಲ್ಲ, ಓದ್ಸಾಗಿಲ್ಲ ಬಿಡಿಸಿ, ಏನು ಮಾಡಬೇಕು ಪಾಪ. ಅವರು ಕಷ್ಟಪಟ್ಟು ಹಾಗೂ ಇವು ಮಾಡಿ ಸಕಾಲ ಉಪನಯನ 5 ವರ್ಷಕ್ಕೆ ಉಪನಯನ ಮಾಡಿಬಿಟ್ರಂತೆ. ಇದು ಸಹ ಗಾಯತ್ರಿ ಅಂತ ಹೇಳು ಅಂತ ಹೇಳಿದ್ರು. ಹಾಗೂ ಬೇರೆ ಕೆಲಸ ಇಲ್ಲ ಅವನಿಗೆ, ಸುಮ್ಮನೆ ಯಾವಾಗಲೂ ಗಾಯತ್ರಿ ಅಂತ ಹೇಳ್ತಿರೋದೇ ಕೆಲಸ. ಸಂಧ್ಯಾಕಾಲನೂ ಮಾಡುವುದು, ಸಂಧ್ಯಾಕಾಲಕ್ಕೆ ಸಂಧ್ಯಾವನ್ನೇ ಗಾಯತ್ರಿ ಹೇಳೋದು, ಬೇರೆ ಕಾಲ ಮಹಾಮಂತ್ರ ಗಾಯತ್ರಿ ಹೇಳಿ 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 ಎಷ್ಟು ಬುದ್ಧಿ. ಅಲ್ಲಿ ತಮಾಷೆ ಅಂದರೆ ಅದು ತಂದೆ ತಾಯಿನ ಹೋಗ್ಬಿಟ್ರು, ಚಿಕ್ಕ ವಯಸ್ಸಿಗೆ ಸಂಧ್ಯಾವನ್ನೇ ಮಾಡಿಸ್ತಿದ್ರು, ಅವಳು ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಮನೆಯವರಿದ್ದಾರಲ್ಲ, ಉಳಿದವರೆಲ್ಲ ಅವನ್ನ ಕುರುಡ ಅಂತ ಅವಮಾನ ಮಾಡಿದ್ರು, ಮನೆಯಿಂದ ಓಡಿಸಿಬಿಟ್ಟಿರ್ಪಾಪ. ಅನಾಥಾಲಯಕ್ಕೆ ಸೇರ್ಕೊಂಡ ಒಂದು ಕಡೆ ಸೇರ್ಕೊಂಡು ಅದನ್ನೇ ಹೇಳೋದು ಗಾಯತ್ರಿ ಅಂತ ಹೇಳ್ತಿರೋದೇನೆ. ನಿಧಾನವಾಗಿ ಸಿದ್ಧಿ ಬರಲು ಶುರುವಾಯಿತು, ರೆಫೆಕ್ಟ್ ಕ್ರಿಯೇಟ್ ಆಯ್ತು. ಅದರಿಂದ ಜನ ಏನು ಹೇಳಿದ್ರು ಕೂಡ ತಕ್ಷಣ ಹೇಳಿ ಶುರು ಮಾಡಿದ, ಹೇಳಿದ ತಕ್ಷಣ ರಿಪೀಟ್ ಮಾಡ್ತಾ ಇದ್ದ. ಟೇಪ್ ರೆಕಾರ್ಡ್ ಇದ್ದಾಗಿ ಆಶ್ಚರ್ಯ ಜನಗಳಿಗೆ, ಹುಡುಗರು ಕಣ್ಣಿಲ್ಲ, ಎಷ್ಟು ಒಳ್ಳೆ ಸ್ಟ್ರಾಂಗ್ ಮೆಮೊರಿ ಅಂತ ಹೇಳಿಬಿಟ್ಟು ಒಬ್ಬೊಬ್ಬರೇ ಮೇಲೆ ಕೆಲಸ ಶುರು ಮಾಡಿದರು. ಅದು ಹೇಳಿದ್ದೆಲ್ಲ ಸತ್ಯ ಹೇಳಿ ಶುರುವಾಯಿತು. ಆಮೇಲೆ ಏನು ಮಾಡಿದ ಗೊತ್ತಾ, ಅವನು ಯಾರೋ ಬಂದು ಒಂದು ಸಂಗೀತ ಹೇಳಿದರೆ ವಿತ್ ಇನ್ ನೋ ಮೊಮೆಂಟ್ ರಿಪೀಟ್ ಮಾಡ್ತಾ ಇದ್ದ. ಹಾಗೇನೆ ಯಾವ ಜೊತೆ ಯಾವುದೋ ವ್ಯಾಕರಣ ಸೂತ್ರ, ಅಷ್ಟು ಸೂತ್ರ ಹೇಳಿದರೆ ಅಷ್ಟು ಸೂತ್ರ ಇಮೇಲ್ ರಿಪೀಟ್ ಮಾಡ್ತೀನಿ. ಹೇಳ್ತಿರ್ಲಿಕ್ಕೇನೆ ಮತ್ತೆ ತರ್ಕ ಬಾಯ್ಪಾಠ ಬರ್ತದೆ, ಎಲ್ಲ ಬಾಯ್ಪಾಠ ಹೇಳಿರ್ತಿರ್ಲಿಕ್ಕೆ ಒಂದ್ಸತಿ ಹೇಳಿದ್ರೆ ಸಾಕು. ಯಾರು ಎಷ್ಟಾದ ಎಲ್ಲ ಚಾಪ್ಟರ್ನೂ ಗುರು ಆಗಿಬಿಟ್ಟದ್ದು ಕೊನೆಗೆ. ಅವನು ಅವನು ಓದೋದೇ ಕಷ್ಟ ಅಂತ ತಿಳ್ಕೊಂಡಿದ್ರೆ ಎಕ್ಸ್ಪರ್ಟೇಜ್ ಇವ್ರ ಹತ್ರ ಬರಬೇಕಾಯ್ತು ಜನಗಳೆಲ್ಲ ಹೇಳ್ಕೊಡುವಂತೆ. ಅಲ್ಲಿ ಕಣ್ಣಿನಾಗ ಇಡಲಿಲ್ಲ, ಮತ್ತು ಬ್ರೈನ್ ಲಿಪಿ ಏನೋ ಮಾಡ್ತಾನೆ ಕುರುಡ್ರಿಗೆ, ಅದೇನಿಲ್ಲ. ಗಾಯತ್ರಿ ಮಂತ್ರ ಕೆಲಸ ಮಾಡ್ತಾ ಇದೆ. ಒಂದ್ಸತಿ ಹೇಳಿದ್ರೆ ಸಾಕು, ತಾನೆ 100% ಗ್ಯಾರಂಟಿ. ಗೊತ್ತಾಯ್ ನಿಮಗೆ ಧಿಯೋ ಯೋನ ಪ್ರತಿ ಅರ್ಥ ಆಗುತ್ತಲ್ಲ ಈಗ ಎಂತ ದಡ್ಡರನ್ನು ಕೂಡ ಅಂಥ ಬುದ್ಧಿವಂತರು ಮಾಡೋ ಶಕ್ತಿ ಅದಕ್ಕೆ. ಕೊನೆಗೆ ಕುರುಡ ಅಂತ ಅನ್ಸ್ಕೊಳ್ಳೇ ಇಲ್ಲ ಅಂತ, ಮಹಾವಿದ್ವಾಂಸ ಮಹಾಶ್ರೇಷ್ಠ ಪಂಡಿತ ಅಂತ ಆಗಿಬಿಟ್ಟಿದ್ರಿಂದ ಗಾಯತ್ರಿ ಬಂತ ಕೆಪಾಸಿಟಿ ಇದೆ ನೋಡಿ. ಪ್ರತಿಯೊಬ್ಬರು ಮಾಡೋ ಅಭ್ಯಾಸ ಮಾಡಬೇಕು. ಆದರೆ ವಿಧಿ ವಿಧಾನ ತಪ್ಪಾಗಿಲ್ಲ. ಮೊದಲೇ ದೇವತೆ ಯಾರು ಅದನ್ನು ಹೇಳಿದ್ದೇನೆ, ಸರಿಯಾಗಿ ತಿಳ್ಕೊಂಡಿರಬೇಕು. ಕಾಲ ಸರಿಯಾದ ಕಾಲದಲ್ಲಿ ಮಾಡಬೇಕು. ಆಚಾರನೆಲ್ಲ ಲಿಸ್ಟ್ ಕೊಡ್ತಾರೆ. ಗಾಯತ್ರಿ ಮಂತ ಫಲ ಕೊಡಬೇಕಾದ್ರೆ ಪ್ರಾತಃ ಸಂಧ್ಯಾಂ ತನಕ್ಷತ್ರಾಂ, ಪ್ರಾತಃ ಕಾಲದ ಸಂಧ್ಯಾ ವಂದನೆ, ಇದು ನಕ್ಷತ್ರ ಕಾಣಿಸ್ತಿರಬೇಕಾದ್ರೆ ಶುರು ಮಾಡಿ ಮಾಡಬೇಕೇ ಹೊರತು ಸೂರ್ಯೋದಯ ಆದ್ಮೇಲೆ ಮಾಡಿದರೆ ಫಲ ಕೊಡೋದಿಲ್ಲ. ಆಮೇಲೆ ಸಾಯಂಕಾಲದ ಮಂತ್ರನ ಹೇಳ್ತಾರೆ, ಪ್ರಾತಃ ಸಂಧ್ಯಾಂ ತನಕ್ಷತ್ರಾಂ ಉತ್ತರಾಂ ಸದಿವಾಕಾರಾಂ, ಇನ್ನು ಸೂರ್ಯ ಇರಬೇಕು ಸಾಯಂಕಾಲ. ಬೆಳಗ್ಗೆ ನಕ್ಷತ್ರ ಕಾಣಿಸ್ತಿರಬೇಕಾದ್ರೆ ಶುರು ಮಾಡಬೇಕು, ಸಾಯಂಕಾಲ ಸೂರ್ಯ ಕಾಣಿಸ್ತಿರ್ಬೇಕಾದ್ರೆ ಶುರು ಮಾಡಬೇಕು. ನಮ್ದು ಊಟ ಪಟ್ಟ, ಬೆಳಗ್ಗೆ ಸೂರ್ಯ ಕಾಣಿಸ್ತಾರೆ, ಸಾಯಂಕಾಲ ನಕ್ಷತ್ರ ಕಾಣಿಸ್ತಾರೆ. ಅಂದರೆ ಬೆಳಗ್ಗೆ ನೇತು ಸಾಯಂಕಾಲ ನೇತು, ಕತೆ ಮುಗಿದೋಯ್ತಲ್ಲಿ ವೇಸ್ಟ್. ಅದು ಕಾಲಕ್ಕೆ ಬರೋದೇ ಇಲ್ಲ, ಆ ಕಾಲಕ್ಕೆ ಹೇಳಬೇಕು. ಅದನ್ನು ಹೇಳಿದ್ರೆ ಉಪಯೋಗ ಇಲ್ಲ. ಲಾಸ್ಟ್ ಡೇಟ್ ಆದಮೇಲೆ ಅಪ್ಲಿಕೇಮ್ ಅಪ್ಲೈ ಮಾಡಿದರೆ ರಿಜೆಕ್ಟ್ ಮಾಡ್ತಾರಲ್ಲ, ಆಸೆ ಆ ಕಾಲ ಸಹ್ಯ ಮಾಡಬೇಕು. ಇನ್ನು ಅಭ್ಯಾಸ ಮಾಡಿ, ಎಷ್ಟು ಜನ ಬಿಟ್ಟಿರ್ತಾರೋ ಮಾಡ್ತಿದ್ದಾರೆ ಫಲ ಕೊಡದೆ ಹೋಗಿದ್ರೆ ಇದು ಕಾರಣ ಆಯಿತು. ಸರಿಯಾಗಿ ಮಾಡಿದರೆ ಫಲ ಕೊಡು. ಸೂರ್ಯೋದಯಕ್ಕಿಂತ ಮುಂಚೆ ಶುರು ಮಾಡಿ, ಇದು ಒಂದು ಕಂಡೀಷನ್. ಎರಡನೇದು ಬೆಳಗ್ಗಿನ ಜಪನ ಸೂರ್ಯೋದಯಕ್ಕಿಂತ ಮುಂಚೆವರೆಗೂ ನಿಂತುಕೊಂಡೇ ಮಾಡಬೇಕು. ಬಹಳ ಜನ ಗೊತ್ತಿಲ್ಲ, ಬೇರೆ ಎಲ್ಲ ಮಂತ್ರ ಜಪ ಕುತ್ಕೊಂಡು ಮಾಡಬೇಕು, ಆದರೆ ಗಾಯತ್ರಿ ಮಾತ್ರ ನಿಂತ್ಕೊಂಡು ಮಾಡಬೇಕು. ಬೆಳಗ್ಗೆ ಎಲ್ಲಿವರೆಗೂ ಸೂರ್ಯೋದಯ ಆಗೋವರೆಗೂ ನಿಂತ್ಕೊಂಡೇ ಜಪ ಮಾಡಬೇಕು, ಕುತ್ಕೊಂಡು ಮಾಡಬಾರದು. ಸೂರ್ಯೋದಯ ಆದಮೇಲೆ ಕೂಡ ನಿಂತ್ಕೊಂಡು ಕಂಟಿನ್ಯೂ ಮಾಡಬಹುದು, ನೋ ಪ್ರಾಬ್ಲಮ್. ಸೂರ್ಯೋದಯ ಆದಮೇಲೆ ಬೇಕಾದ್ರೆ ಕೊಡ್ಬೋದು, ಸಾಯಂಕಾಲ ಆಗಲ್ಲ, ಕುತ್ಕೊಂಡೇ ಮಾಡಬೇಕು. ಸಾಯಂಕಾಲ ಜಪನ ಕುತ್ಕೊಂಡೇ ಮಾಡಬೇಕು. ಇವೆಲ್ಲ ಯಾರು ಹೇಳ್ಕೊಡ್ತಾರೆ, ನಿಮ್ಗೆ ಯಾರು ಹೇಳ್ಕೊಡೋದೇ ಇಲ್ಲ. ಉಪನಯನ ಪುರೋಹಿತರಂತೂ ಮುಖ್ಯ ಪುರೋಹಿತ ಹೋಗಿಬಿಟ್ಟಿರ್ತಾರೆ, ಇರೋದೇ ಇಲ್ಲ. ಅವರು ಅಸಿಸ್ಟೆಂಟ್ಸ್ ಇರ್ತಾರೆ, ಅವ್ರು ಇನ್ನೊಬ್ಬ ಅಸಿಸ್ಟೆಂಟ್ ಹೇಳ್ತಾನೆ, ಇನ್ನೊಬ್ಬ ಅವನು ಹೇಳ್ತಾನೆ, ಕೊನೆಗೆ ಡೆಪ್ಯೂಟ್ ಮಾಡಿ ಮಾಡಿ ಕೊನೆಗೆ ಇನ್ನೊಬ್ಬರು ಟೈಮ್ ಇಲ್ಲ ಅಂತ ಹೋಗ್ಬಿಡ್ತಾರೆ. ಕೊನೆ ಹಾಗೆ ಮಾಡಬಾರ್ದು, ಸೀರಿಯಸ್ ಆಗಿ ಹೇಳ್ಬೇಕಾರೆ. ಗೊತ್ತು, ಒಳ್ಳೆ ಟೀಚರ್ ಇದ್ರೆ ಹೇಗೆ ವಿದ್ಯಾರ್ಥಿ ಒಳ್ಳೆ ವಿದ್ಯೆ ಬರುತ್ತೋ, ಒಳ್ಳೆ ಪುರೋಹಿತ ಇದ್ರೆ ಉಪನಯನ ಸಿದ್ಧಿ ಬರುತ್ತೆ. ಅದು ಅರ್ಥ ಮಾಡಿಕೊಂಡು, ಪೂರ್ವಾಂ ಸಂಧ್ಯಾಂ ತನಕ್ಷತ್ರಾಂ ಉತ್ತರಾಂ ಸದಿವಾಕರಾಂ ಆ ಸೂರ್ಯ ದರ್ಶನಾತ್ತಿಷ್ಠೆ ತತಸ್ತು ಉಪವಿಷೇತವ. ಆಮೇಲೆ ಕುತ್ಕೋಬೇಕು, ಸಾಯಂಕಾಲ ಕುತ್ಕೊಂಡೇ ಮಾಡಬೇಕು, ಮಧ್ಯಾಹ್ನ ಕುತ್ಕೊಂಡೇ ಮಾಡಬೇಕು, ಮಧ್ಯಾಹ್ನದ ಕೂಡ ನಿಂತ್ಕೊಂಡಲ್ಲ, ಇದು ನಿಯಮ. ಆಮೇಲೆ ಬೆಳಗ್ಗಿಂದು ಸಾವಿರ ಹೇಳಬೇಕು, ನಂಬರ್ ಒನ್. ಮಧ್ಯಾಹ್ನ ಸಾವಿರ, ಸಾಯಂಕಾಲ ಸಾವಿರ, ಇದು ನಂಬರ್ ಒನ್ ಗಾಯತ್ರಿ ಜಪ. ಇಲ್ಲದೆ ಹೋದರೆ 100, ಮತ್ತೆ 500 ಜನರು ಕೌಂಟ್ ಆಗೋದಿಲ್ಲ. ಯೂನಿಟ್ ಅದು, ಯೂನಿಟ್ ಸಾವಿರ ಬೇಕಾದ್ರೆ ಇಲ್ಲ 100 100 100 ಮಾಡಿ. ಇಲ್ಲದೆ ಹೋದರೆ ಬೆಳಗ್ಗೆ ಸಾವಿರ, ಮಧ್ಯಾಹ್ನ 100 ಆಗಿರ್ಬೇಕು, ಅವ್ರು ತಪ್ಪೇನೇ ಇಲ್ಲ. ಬಟ್ 1000 1000 3 ಮಾಡಿದ್ರೆ ನಂಬರ್ ಒನ್, 100 100 ಮಾಡಿದ್ರೆ ನಂಬರ್ ಟೂ, 10 10 ಮಾಡಿದ್ರೆ ಲೋಯೆಸ್ಟ್, 10ರಿಂದ ಒಳಗೆ ಮಾಡಿದರೆ ನೋ ಮಂತ್ರ ಆಟ. ಗಾಯತ್ರಿ ಬಂದು ಕೌಂಟೇ ಆಗೋದಿಲ್ಲ. ಆದ್ದರಿಂದ ಮಿನಿಮಮ್ 10, ಮ್ಯಾಕ್ಸಿಮಮ್ 1000. ಆದರೆ ಮಹಾಮಂತ್ರ ಎಷ್ಟು ಬೇಕಾದ್ರೆ ಮಾಡಬಹುದು, ಇದು ಮಂತ್ರದ ಸಂಖ್ಯೆ ಇದು. ಆ ಯೂನಿಟ್ ತಕ್ಕಂತೆ ಮಾಡದೆ ಹೋದರೆ ಅದಕ್ಕೆ ಮಹತ್ವ ಇರೋದಿಲ್ಲ, ಯೂನಿಟ್ ಫಾಲೋ ಮಾಡಬೇಕು. ಇದೆಲ್ಲ ಮೊದಲು ಯಾರು ಹೇಳಿದ್ದಿಲ್ಲ, ಆಚಾರ್ಯ ಹೇಳಿದ್ದಕ್ಕೆ ಅಷ್ಟು ಮಹತ್ವ ಬಂತು. ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನಿ ಅಂತ ಹೇಳಿದ್ದು. ಅದಕ್ಕೆ ಬೇರೆ ಮಂತ್ರಗಳು ಇಂಥ ರೆಸ್ಟ್ರಿಕ್ಷನ್ಸ್ ಇಲ್ಲ, ಇದಕ್ಕೆ ಮಾತ್ರ ಭಾರಿ ಜಾಸ್ತಿ ಇರೋರು. ಆಮೇಲೆ ಪ್ರಾಣಾಯಾಮದ ಕ್ರಮ, ಮತ್ತೆ ಜಪದ ಕ್ರಮ. ಆ ಕಾನ್ಸೆಂಟ್ ಜಪದ ಮಧ್ಯೆ ಮಾತಾಡಬಾರ್ದು, ಜಪ ಮಾಡಿದ ಮಧ್ಯೆ ಮಾತಾಡಿಬಿಟ್ರೆ ಮಾಡಿದ ಜಪ ಎಲ್ಲ ವೇಸ್ಟ್ ಅಂತ ಕರೀತ. ಸಾವಿರ ಮಾಡಲಿಕ್ಕೆ ಎಂತ ಹೊರಟ, 990 ಮಾಡಿದ್ದ, ಏನೋ ಒಂದೆರಡು ಮಾತಾಡಿದ, ಎಲ್ಲ ಮೊದಲಿಂದ ಶುರು ಮಾಡಕ್ಕೆ ಮೊದಲಿಂದ. ನಮ್ಮ ಜನಕ್ಕೆ ಶುರುವ ಮಾಡಿರೋದಿಲ್ಲ, ಅದರಿಂದ ಯೋಚನೆ ಇಲ್ಲ. ಇವರು ಮೊದಲಿಂದ ಮಾಡಿ ಅದಿಷ್ಟು ವೇಸ್ಟ್ ಆಗುತ್ತೆ ನಿಮ್ಮ, ಹಾಗೆ ಮಾಡಬಾರ್ದು. ಸರಿಯಾಗಿ ಮೌನ ಅಂಬ ವಾಗ್ಯತಃ ಸರ್ವದಾ ಜಪೆ, ವಾಗ್ಯತಃ ಮೌನದಿಂದನೇ ಜಪ ಮಾಡಬೇಕೆ ಹೊರತು ಮಾತಾಡ್ತಾ ಜಪ ಮಾಡಬಾರದು. ಇದು ಮೊದಲನೇದು. ಎರಡನೇದು ಜಪ 3 ವಿಧ ಮತ್ತೆ. ಗಟ್ಟಿಯಾಗಿ ಕೆಲಸ ಮಾಡೋ ಜಪ ನಂಬರ್ ಒಂದು ಅದು, ಅಥವಾ ತುಟಿ ಅಲ್ಲಾಡ್ಸ್ ಮಾಡೋದು ಎರಡನೇದು, ಬರೀ ಮರೆತ ಮಾಡೋದು ಮೂರನೇದು. ಮಾನಸಿಕ ಜಪ, ವಾಚಿಕ ಜಪ ಮತ್ತು ಗಟ್ಟದಾಗಿ ಮಾಡ್ತಕ್ಕಂಥ 3 ಭಾಗ ಮಾಡಿದ್ದಾರೆ. ಅದರಲ್ಲಿ ಸ್ಟಾರ್ಟ್ ವಿತ್ ಗಟ್ಟಿಯಾಗೆ ಮಾಡಬೇಕು ಯಾವಾಗಲೂ, ತಪ್ಪಿದ್ರೆ ಯಾರು ಹೇಳ್ಕೊಡ್ತಾರೆ. ಆದ್ದರಿಂದ ಗಟ್ಟಿಯಾಗಿ ಹೇಳಬೇಕು. ಆಮೇಲೆ ಏನ್ ಮಾಡಬೇಕು, ಬರೀ ತುಟಿ ಅಲ್ಲಾಡ್ತಾರೆ ಸಾಕು ಅಷ್ಟು ಹೇಳ್ಬೋದು. ಇದು ಹೈಯೆಸ್ಟ್ ಕಾನ್ಸಂಟ್ರೇಷನ್ ಬರಬೇಕಾದ್ರೆ ತುಟಿ ಕೂಡ ಅಲ್ಲಾಡಬಾರ್ದು. ಆ ರೀತಿ ಕುತ್ಕೊಂಡ್ರೆ ನಂಬರ್ ಒನ್ ಉಪಾಂಶ ವ್ರತ ಅನ್ಸಿರ್ತಾರೆ. ಉಪಾಂಶ ಅಂದ್ರೆ ಏನು, ತುಟಿ ಒಳಗೆ ಮಾಡ್ತಕ್ಕಂಥ ಜಪ. ತುಟಿ ಆಡ್ಸೋದು, ತುಟಿನೂ ಆಡಿಸ್ತಾ ಇರೋದು ಮನಸ್ಸಿಂದ. ಇದೊಂದು ವಾಚಿಕ, ಮಾನಸ ಉಪಾಂಶ ವಾಚಿಕ ಅಂತ ಮೂರು ಭಾಗದಲ್ಲಿ ಜಪ ಕೆಲಸ ಮಾಡುತ್ತಾ ಆ ರೀತಿ ಮಾಡಬೇಕು. ಆ ಕಡೆ ಈ ಕಡೆ ನೋಡೋದು, ಮತ್ತೆ ಕೆಮ್ಮು ಸೀನು ಬರಬಾರದು, ಆ ರೀತಿ ಮಾಡಬೇಕು. ಅದು ಬಾಡೇ ಬರೋದೇ ಇಲ್ಲ ಬರೋದು, ಸರಿಯಾಗಿ ಕಾನ್ಸಂಟ್ರೇಷನ್ ಇದ್ರೆ ಖಂಡಿತ ಬಣ್ಣಕ್ಕೆ ಬರುತ್ತೆ. ಇದು ಜಪದ ಕಾಲಕ್ಕೆ ಪಾಲಿಸಿದ ನಿಯಮಗಳಿವೆ. ಇಷ್ಟೆಲ್ಲ ಮಾಡಿ ಪ್ರತಿನಿತ್ಯನೂ ಮಾಡಿ ಮತ್ತೆ ಡಿಸ್ಕಂಟಿನ್ಯೂ ಆಗಿಬಿಟ್ಟರೆ ಫಲ ಹೋಗಿಬಿಡುತ್ತೆ. ಮೂರು ದಿವಸ ಏನಾದರೂ ಗಾಯತ್ರಿ ಜಪ ಬಿಟ್ಟುಬಿಟ್ರೆ ಅವರು ಬ್ರಾಹ್ಮಣನೇ ಅಲ್ಲ, ಲೈಸೆನ್ಸ್ ರಿನ್ಯೂ ಮಾಡಬೇಕಂತಲ್ಲ ಆತ ಲೈಸೆನ್ಸ್ ಹೋಗಿಬಿಡುತ್ತೆ. ಬಿಫೋರ್ ದಟ್ ರಿನ್ಯೂ ಮಾಡ್ತಿ ಅಂತ ಹೇಳಿರ್ತಾರೆ. ಅಷ್ಟೊಳ್ಳೆ ಮನಸ್ಸೇ ಹೋಗಿಬಿಟ್ರೆ ಫ್ರೆಶ್ ಲೈಸೆನ್ಸ್ ಮಾಡಿಸ್ಬೇಕಾಗ್ತದೆ. ಆಮೇಲೆ ಈ ಫ್ರೆಶ್ ಲೈಸೆನ್ಸ್ ಅಂದ್ರೆ ಏನು, ಪುನರುಪನಯನ ಸೇರಿ ಬಚ್ಚ ಉಪನಯನ ಮಾಡಬೇಕು. ಒಂದು ಮಾಡೋದಕ್ಕೆ ಓಡಾಡಿರ್ತಾರೆ, ಇನ್ನೊಂದು ಏನು ಮಾಡ್ತಾರೆ ಇವರು ಅಲ್ಲಿ ಕತೆ. ಇನ್ವ್ಯಾಲಿಡ್ ಸಂಧ್ಯಾ ಒಂದೇ ಇನ್ವ್ಯಾಲಿಡ್ ಉಪನಯನ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮೂರು ದಿವಸ ಸಂಧ್ಯಾ ಒಂದು ನಾನು ಕಂಟಿನ್ಯೂಸ್ ಬ್ರೇಕ್ ಆಗಿಬಿಟ್ರೆ ಅಲ್ಲಿಗೆ ಕತೆ ಮುಗಿದೋಯ್ತು. ಮಾಡಿ ಇವತ್ತು ಎಷ್ಟು ಬೇಕಾಗಿದೆ ಲೆಕ್ಕನೇ ಇಲ್ಲ. ಆಲ್ಮೋಸ್ಟ್ 99% ಜನ ಉಪನಯನ ದಿವಸನೇ ಬ್ರೇಕ್ ಆಗಿರುತ್ತೆ, ಆಮೇಲೆ ಬಂದೇ ಇರೋದಿಲ್ಲ. ಹೆಸರಿ ಬ್ರಾಹ್ಮಣ ಅಷ್ಟೇ, ಸರಿಯಾಗಿ ಮಾಡಿದರೆ ಮಾತ್ರ ಒಳ್ಳೆ ಸಿದ್ಧಿ ಕೊಡುತ್ತೆ ಗಾಯತ್ರಿ ಮಂತ್ರ. ಈ ಭಾಗ ಯಾಕೆ ತಿಳ್ಕೊಂಡಿರ್ಬೇಕು ಅಂದ್ರೆ ಮಹಿಮೆ ಕೇಳ್ತೇವೆ ನಿಜ, ಅದು ಎಫೆಕ್ಟ್ ಯಾವುದಕ್ಕೆ ಕಾಣೋದಿಲ್ಲ ಅಂದ್ರೆ ದೋಷಗಳಿರೋದ್ರಿಂದ ಕಾಣ್ತಾ ಇಲ್ಲ ಅಷ್ಟೇ. ಸರಿಯಾದ ಬಲ್ಬ್ ತಂದಿರ್ತಾನೆ, ಫಸ್ಟ್ ಕ್ಲಾಸ್ ಬಲ್ಬ್ ಹಾಕ್ತಾನೆ ಬರ್ತಾನೆ ಇಲ್ಲ. ಅವ್ನು ಬೈತಾನೆ ಅಂಗಡಿ ಅವನು, ನೋಡಿ ಬರ್ತೀನಿ ಮನೆ ಕನೆಕ್ಷನ್ ಚೆಕ್ ಮಾಡಿ ಅಂತ ಹೇಳ್ತಾನೆ. ವೈರಿಂಗೇ ಸರಿ ಇಲ್ಲ, ಬಲ್ಬ್ ತಪ್ಪಲ್ಲ, ಅದು ವೈರಿಂಗ್ ತಪ್ಪಿರೋದಲ್ಲಿ ಕೆಲವರು ಸ್ವಿಚ್ಚಲ್ಲಿ ತಪ್ಪಿರ್ಬೋದು. ಎಲ್ಲಿ ತಪ್ಪಿದ್ರು ಕೂಡ ಅದು ಹೇಗೆ ಎಂತ ಒಂದು ಸುಪೀರಿಯರ್ ಕ್ವಾಲಿಟಿ ಬಲ್ಬ್ ಕೊಡೋಕ್ಕೆ ಬೆಳಕು ಕೊಡೋದಿಲ್ವೋ ಆ ರೀತಿ ಆಗ. ಅದಕ್ಕೆ ಅರ್ಹತೆ ಇರಬೇಕು, ಅದಕ್ಕೆ ಸಿದ್ಧಿ ಬರಬೇಕಾದ್ರೆ ಅರ್ಹತೆ ಯೋಗ್ಯತೆ ಪ್ರಯತ್ನ ಮೂರು ಸೇರದೆ ಹೋದರೆ ಎಂದೂ ಫಲ ಬರೋದಿಲ್ಲ. ನಿಜಾನುಭಾವ ವರ್ಜಿತಾ, ಹರೇನನುಗ್ರಹ ಉಜ್ಜಿತಾ, ಮಹಾಪ್ರಯತ್ನ ವರ್ಜಿತಾ, ಜನಾನ ಜಗ್ಗುರು ಉನ್ನತಿ. ಸ್ವಂತ ಯೋಗ್ಯತೆ, ಒಳ್ಳೆ ಪ್ರಯತ್ನ, ದೇವರ ದಯೆ, ಮೂರು ಕಂಬೈನ್ ಆದಾಗ ಸಿದ್ಧಿ ಬರುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ತಾವು ಮಾಡಬೇಕು, ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕು. ಅದು ದೊಡ್ಡ ಚಾಲೆಂಜ್. ಮಕ್ಕಳನ್ನ ಅಷ್ಟು ಮಾಡಿಸಿದ್ರೆ ನೀವು ಕೂಡ ಯಾವ ಆಸ್ತಿನೂ ಉಳಿಯೋ ಗ್ಯಾರಂಟಿ ಇಲ್ಲ. ಇದು ಮಾತ್ರ ಗ್ಯಾರಂಟಿ ಉಳಿಯೋದು. ನೀವು ಜೀವನ ಪೂರ್ತಿ ಮಕ್ಕಳು ಸುಖವಾಗಿರೋದನ್ನು ಕಣ್ಣಾರೆ ಕಾಣಬೇಕು ಅಂತಿದ್ರೆ ಗಾಯತ್ರಿ ಜಪ ಅತ್ಯಂತ ಮುಖ್ಯವಾದದ್ದು. ಅದರ ಬರೋ ಬೆನಿಫಿಟ್ ಮೊದಲೇ ಹೇಳಿದಂತೆ ಬುದ್ಧಿಯಿಂದ ಶುರುವಾಗುತ್ತೆ. ಬುದ್ಧಿ, ಆಹಾರ, ಆಮೇಲೆ ಆರೋಗ್ಯ, ಇನ್ನು ಉಳಿದೆಲ್ಲ ಕ್ರೌಡ್ ಬರ್ತಾನೆ ಇರೋದ್ರಿಂದ ಯಾವ ಕಾಲಕ್ಕೂ ಯೋಚನೆ ಮಾಡೋ ಪ್ರಸಂಗ ಬರೋದೇ ಇಲ್ಲ. ಸುಖವಾಗಿ ವಾಸ ಮಾಡಿಕೊಂಡು ಜೀವನ ಪೂರ್ತಿ ಕಳಿಬಹುದು. ಇಂಥ ಗಾಯತ್ರಿ ಮಂತ್ರ, ಗಾಯತ್ರಿ ಗಾಯತ್ರಿ ಮೂರಕ್ಷರದ ಮಂತ್ರ. ಮೂರು ಪಾದ ಮೂರಕ್ಷರ, ಮ್ಯಾಚಿಂಗ್ ಆಗಿದೆ, ಹೆಸರು ಕೂಡ ಮ್ಯಾಚಿಂಗ್ ಆಗಿದೆ. ಅನುಷ್ಟುಪ್ ನಾಲ್ಕು ಪಾದ, ಅನುಷ್ಟುಪ್ ನಾಲ್ಕು ಅಕ್ಷರ ಇದೆ. ಗಾಯತ್ರಿ ಮೂರು ಪಾದ ಮೂರಕ್ಷರ ಇದೆ, ಹೆಸರಲ್ಲೂ ಮ್ಯಾಚಿಂಗ್ ಮಾಡಿಬಿಟ್ಟಿದ್ದಾರೆ. ಅದು ಇನ್ನೊಂದಕ್ಕೆ ಮೂರಿರೋದ ಕಾರಣ ಅಂದರೆ ಮೂರೊತ್ತು ಹೇಳಬೇಕು ಅಂತ ಇನ್ನೊಂದು ಅರ್ಥ. ಅದಕ್ಕೆ ಗಾಯತ್ರಿ ಆಚಾರ್ಯ ಹೇಳ್ತಾರೆ, ಗಾಯತ್ರಿ ಅನ್ನೋ ಪದನೇ ಮೂರೊತ್ತು ಹೇಳಬೇಕು ಅಂತ ಹೇಳುತ್ತೆ ಅಂತ ಹೇಳ್ತಾರೆ ಆಚಾರ್ಯದ ಮಾತು. ಗಾಯತ್ರಿ ಅಂತ ಅದಕ್ಕೆ ತ್ರಿಕಾಲೇಶು ಗೀಯತೆ ಇತಿ ಗಾಯತ್ರಿ ಆಚಾರ್ಯ ಭಾಷೆಯಲ್ಲಿ ಬರೀತಾರೆ. ತ್ರಿಕಾಲೇ ಗೀಯತೆ ಇತಿ ಗಾಯತ್ರಿ. ಮೂರು ಕಾಲದ ಕೆಲವರು ನಮ್ಮಲ್ಲಿ ವಾದ ಉಂಟು, ಬೆಳಗಿನ ಸಂಧ್ಯಾನೆ ಮಾಡಬಹುದು, ಸಾಯಂಕಾಲ ಮಧ್ಯಾಹ್ನ ಮಾಡಬೇಕು ಅಂತ ಆಧಾರ ಇಲ್ಲ ಅಂತ ಹೇಳ್ತಾರೆ ಆಚಾರ್ಯ ಹೇಳ್ತಾರೆ. ಪದದಲ್ಲೇ ಆಧಾರ, ಇದೇನು ಆಧಾರ ಬೇಕು ನಿಮಗೆ ಅದಕ್ಕೆ? ಗಾಯತ್ರಿ ಅನ್ನೋ ಪದದಲ್ಲೇ ಮೂರೊತ್ತು ಅಂತ ಇದ್ಮೇಲೆ ಇನ್ನ ನಮ್ಮ ಜನ ಭಾರಿ ಬುದ್ಧಿವಂತರು. ಸದಾಚಾರ ಸ್ತುತಿಯಲ್ಲಿ ಆಚಾರ್ಯ ಎರಡೇ ಹೇಳಿದ್ದಾರೆ, ಮೂರು ಹೇಳಿಲ್ಲ ಅಂತ ವಾದ. ಪುರುದಾರಣ ಭಾಷೆ ಅವರೇ ಬರೆದಿರೋದಲ್ವೇನು? ಉಕ್ತಮ್ನೋ ವೃತ್ತಿ ಭೂಯ, ಮೂರತ್ತು ಹೇಳ್ಬೇಕು ಅಂತ ಅಲ್ಲಿ ಹೇಳಿರೋದ್ರಿಂದ ಇಲ್ಲಿ ಹೇಳಬಾರದು ಅಂತ ಹೇಳೋರೆಲ್ಲ ಗ್ರಂಥ ಓದ್ದೇ ಇದ್ದವರು ಅಂತ. ಶಾಲಾ ನಾಲೆಡ್ಜ್ ಇದ್ರೆ ಅಂತ ಮಾತಾಡ್ತಾರೆ, ಮಾತಾಡಬಾರದು. ಮೂರತ್ತು ಸಂಧ್ಯಾವನ್ನೇ ಮಾಡಬೇಕು, ಮೂರತ್ತು ಗಾಯತ್ರಿಯನ್ನು ಹೇಳಬೇಕು, ಆ ಕಾಲಕ್ಕೆ ಹೇಳಬೇಕು, ಅತಿ ಶ್ರೇಷ್ಠ. ಇನ್ನು ಕೆಲವು ಸೈಡ್ ಇಶ್ಯೂಸ್ ಬರುತ್ತೆ. ಈಗಿನ ಕಾಲದಲ್ಲಿ ಮಧ್ಯಾಹ್ನ ಸಂಧ್ಯಾನ ಹೆಂಗೆ ಮಾಡ್ತೀರಿ ನೀವೀಗ? ಬೆಳಗಿನ ಸಂಧ್ಯಾನೇ ಮಾಡಬಹುದು, ಸಾಯಂಕಾಲ ಮಾಡೋದ್ರಿಂದ ಆಫೀಸಲ್ಲಿ ಇರ್ತೀರಿ, ಹೇಗೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ. ಉದ್ದೇಶನ ಬಿಡಬಹುದು ಅಂತ ತಿಳ್ಕೊಳಕ್ಕಷ್ಟೇ. ಹೇಗೆ ಮಾಡಬೇಕಲ್ಲ, ಹೇಗೆ ಬಿಡಬೇಕು, ಬಿಡಕ್ಕೆ ಬರುತ್ತಲ್ಲ ಅಂತ ಕೇಳಿದ್ರೆ ಹಾಗೆ ಮಾಡಬೇಡಿ. ಬೆಳಗಿನ ಸಂಧ್ಯಾನೆಲ್ಲ ಮುಗಿಸ್ಬಿಡಿ. ನೀವು ಊಟ ಮಾಡಿ ಆಫೀಸ್ ಹೋಗ್ತಿರೋದಲ್ಲೋ, ಊಟಕ್ಕಿಂತ ಮುಂಚೆ ಮಾಡಿಬಿಡಿ ಸಾಕಷ್ಟೇ. ಎಷ್ಟೊತ್ತರ ಆಗಿರಲಿ ಮಾಡಿ, ಅದು ವ್ಯಾಲಿಡ್. ಗೊತ್ತಾಯ್ತಾ? ಆಗಾಗಲಿಲ್ಲ, ಸಾಯಂಕಾಲ ಮನೆ ಬರ್ತೀರಲ್ಲ, ಸಾಯಂಕಾಲ ಸಂಧ್ಯಾನೆ ಮಾಡಿ, ಆಮೇಲೆ ಮಧ್ಯಾಹ್ನ ಮಾಡಿ, ಅದು ವ್ಯಾಲಿಡ್. ಎರಡು ಶಾಸ್ತ್ರಗಳೇ ಹೇಳ್ಬಿಟ್ಟಿದೆ, ನಮ್ಮ ಊಹೆಗಳಲ್ಲ, ಅವರೇ ಪ್ರಾಬ್ಲಮ್ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಸುಖವಾಗಿ ಮಾಡಬಹುದು. ಇನ್ನು ಕೆಲವೆಲ್ಲ ಎಕ್ಸೆಪ್ಷನ್ ಕೊಡ್ತಾರೆ. ಸೂರ್ಯ ಮುಟ್ಟಿದ್ರೆ ಗಾಯತ್ರಿ ಮಾಡಕ್ಕೆ ಬರೋದಿಲ್ಲ. ನಮ್ಮ ಜನ ಹಾಗಿದ್ರೆ ಸಾಯಂಕಾಲ ಸಂಧ್ಯಾನೆ ಕ್ಯಾನ್ಸಲ್, ಆಫೀಸ್ 10 ಗಂಟೆ ಬರ್ತೀವಿ ರಾತ್ರಿ, ನಾವೇನು ಮಾಡೋದು? ನಮ್ಗೆ ಖುಷಿಯಾಗುತ್ತೆ. ITಯವರಂತೂ ನಾ ಸಂಧ್ಯಾನೆ ಮಾಡಲೇಬೇಕಾಗಿಲ್ಲ, ಯಾತಕ್ಕೆ ಅಂದರೆ ಬೆಳಗ್ಗೆ ಎದ್ದಿರೋದಿಲ್ಲ, ಮಧ್ಯಾಹ್ನ ಮನೆಯಲ್ಲಿ ಸಾಯಂಕಾಲ ಬಂದಿರೋದಿಲ್ಲ, ಮೂದೋಯ್ತಾನ ಕತೆ. ನಮ್ಮ ಸಂಧ್ಯಾನೆ ಬಿಟ್ಟಿದ್ದೇ ವ್ಯಾಲಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಹಾಗೆ ಮಾಡಬೇಡಿ. ಸಾಯಂಕಾಲ 10ಕ್ಕೆ ಮನೆ ಬರ್ತಿರ್ತಾನೆ, ಬಂದ ತಕ್ಷಣ ಸಂಧ್ಯಾನೆ ಮಾಡಿ ಅಂತೆ, ಬಿಡ್ಲಕ್ಕೆ ಹೋಗ್ಬಾರ್ದು. ನಿಮ್ಗೆ ಅದೇ ಇದ್ದಾರೆ, ಬಂದು ಟಿ ವಿ ನೋಡಿ ಇದು ಮಾಡಿ ಆಮೇಲೆ ಮಾಡಿದ್ರೆ ತಪ್ಪದು. ಒಂದಷ್ಟು ಸಂಧ್ಯಾನೆ ಮಾಡಿದರೆ ಅದು ಓಕೆ. ಬೆಳಗ್ಗೆ ಅಷ್ಟೇನೆ, ಮನೆ ಬಿಟ್ಟು ಹೋಗ್ತಿರೋದನ್ನು ಹೋಗಕ್ಕಿಂತ ಮುಂಚೆ ಸಂಧ್ಯಾನೆ ಮಾಡಿ ಅಷ್ಟೇ ಹೊರತು ಬಿಡ್ತೀವಿ ಅಂತ ಆಗಬಾರ್ದು. ನಮ್ಮ ಶಾಸ್ತ್ರ ಯಾವ ಪಾಸಿಟಿವ್ ಸೈಡ್ ಯೋಚನೆ ಮಾಡೋದು ಹೇಳೋದು ಕೂಡ, ನೆಗೆಟಿವ್ ಸೈಡ್ ಅಲ್ಲ. ಮಾಡ್ತೀರಾ ಮಾಡಿ, ಹೊಟ್ಟಿನ ಮೇಲೆ ಬಿಡಬೇಕು. ಅಥವಾ ಯಾವುದೋ ಊರಿಗೆ ಹೋಗ್ತೀರಿ ಅಂತ ತಿಳ್ಕೊಳ್ಳಿ. ಇವತ್ತು ಮಧ್ಯಾಹ್ನ ಬೆಳಿಗ್ಗೆ ಮಧ್ಯಾಹ್ನ 12 ಕೊಟ್ಟುಬಿಟ್ರೆ ನಾಳೆ ಮತ್ತೆ ಸಾಯಂಕಾಲ ಸೇರ್ತೀರಿ, ಏನು ಮಾಡಬೇಕಾಗ? ಒಂದು ಕೆಲಸ ಇವತ್ತಿಂದು ನೀವು ಮಧ್ಯಾಹ್ನ ಸಾಯಂಕಾಲ ಆಗ್ನೆ ಮಾಡಿಬಿಡಿ, ಗೊತ್ತಾಯ್ತಾ? ಅದು ಪ್ರಾವಿಜನ್, ದಿವಸ ಮಾಡಬಾರ್ದು. ಮತ್ತೆ ಅವತ್ತು ಮಾಡಬಹುದು, ನೀವು ಮರುದಿವಸ ಹೋಗ್ತಿರಲ್ಲ, ಸಾಯಂಕಾಲ ಸೇರ್ತೀರಿ, ಬೆಳಿಗ್ಗೆ ಪೂರ್ತಿಯಲ್ಲಿ ಮಾಡಿ. ಮತ್ತೆ ಇಷ್ಟು ಪ್ರಾವಿಜನ್ ಯಾರು ಕೊಡ್ತಾರೆ ನಮಗೆ? ಯಾತಕ್ಕೆ ಅನುಕೂಲ ಮಾಡಿದ್ರೆ ಬಿಡಬಾರದು ಅಂತ ತಾತ್ಪರ್ಯ. ಬಿಡಲೇಬಾರದು ಗಾಯತ್ರಿ ಮಂತ್ರ, ಪ್ರಶಸ್ತಿಯನ್ನು ಕಳ್ಕೋಬಾರದು ಅಂತ ಹೇಳಿ ಪ್ರಾವಿಜನ್ ಕೊಟ್ಟಿರೋದ್ರಿಂದ ಟೈಮ್ ಆಗದೆ ಹೋದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಉತ್ತರ ಕೊಟ್ಬಿಟ್ಟಿದ್ದಾರೆ. ಎಂದು ಬಿಡಲಿಕ್ಕೆ ಹೋಗಬಾರ್ದು. ಇನ್ನು ಗಾಯತ್ರಿ ಮಂತ್ರ ಯಾವಾಗ ಬಿಡಬಹುದು ಅಂದರೆ ಸೂತಕ ಬಂದಾಗ ಬಿಡಬಹುದು. ಮನೆಯಲ್ಲಿ ಸೂತಕಗಳು ವೃದ್ಧಿ ಬಂದಾಗ ಬಿಡಬಹುದು. ನಮ್ಮ ಜನ ಆಗಲೇ ಬಿಟ್ಬಿಟ್ಟಿದ್ದಾರೆ ಅಂದರೆ ಸೂತಕ ಇದೆ ಅಂತ ಅರ್ಥ, ಗೊತ್ತಾಯ್ತಾ? ಸೂತ್ರದಲ್ಲಿ ಬಿಡಬಹುದು, ಬಿಟ್ಟಿದ್ರೆ ಸೂತ್ರದಲ್ಲಿದ್ದಾರೆ ಅಂತ ಅರ್ಥ. ಅದಕ್ಕೇನೆ ಸಂಧ್ಯಾಹೀನೋ ಅಶಿಚರ್ ನಿತ್ಯಂ ಅನರ್ಹ ಸರ್ವಕರ್ಮ. ಸಂಧ್ಯಾನೆ ಮಾಡದೇ ಇದ್ದವರಿಗೆ ಯಾವ ಮಂತ್ರಕ್ಕೂ ಅಧಿಕಾರ ಇಲ್ಲ, ಅಲ್ಲ ಯಾವ ಜಪಕ್ಕೂ ಅಧಿಕಾರ ಇಲ್ಲ, ಯಾವ ಹೋಮಕ್ಕೂ ಅಧಿಕಾರ ಇಲ್ಲ. ಮತ್ತು ಪವಮಾನ ಮಾಡಿಸಪ್ಪಕ್ಕೆ 100 to 106 ಜನಗಳಲ್ಲಿ 90% ಜನಕ್ಕೆ ಸಂಧ್ಯಾನೆ ಮಾಡಿ ಗೊತ್ತಿರೋದಿಲ್ಲ. ಹೋಮ ಮಾಡ್ತಾರೆ, ಏನು ವೇಸ್ಟ್ ಅದಲ್ಲ, ಏನು ಕೌಂಟೇ ಆಗೋದಿಲ್ಲ. ಯಾಕೆಂದರೆ ಬೇಸಿಕ್ ರಿಕ್ವೈರ್ಮೆಂಟ್ ಅವರಲ್ಲಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಯಾರು ಸಕಾಲ ಸಂಧ್ಯಾ ವಂದನೆ ಏಕಾಶಿಯಾಗಿ ವ್ರತ ಮಾಡೋದಿಲ್ಲ ಅವ್ರು ಯಾವ ಹೋಮಕ್ಕೂ ಎಲಿಜಿಬಿಲಿಟಿ. ಅವ್ರು ಗುರುತಿ ಸಹಸ್ರ ಮಾಡಿಸ್ತಾರೆ ಪಾಪ ಎಷ್ಟೋ ಜನಗಳು. ಸಂಧ್ಯಾನು ಕೂಡ ಮಾಡಿದ್ರೆ ಏನು ಗುರುತಿ ಸಹಸ್ರ? ಅದು ಎಲ್ಲ ವೇಸ್ಟ್. ಹಾಗೆ ಮಾಡಕ್ಕೆ ಹೋಗಬಾರ್ದು. ಸರಿಯಾಗಿ ಫಾಲೋ ಮಾಡಿದರೆ ಒಳ್ಳೆ ಸಿದ್ಧಿ ಕೊಡ್ತಕ್ಕಂಥ ಅಪೂರ್ವವಾದ ಮಂತ್ರ ಗಾಯತ್ರಿ ಮಂತ್ರ. 24 24 ತಾಸು ಸುಖವಾಗಿರಬೇಕು ಅಂತಿದ್ರೆ 24 ಮಂತ್ರ ಜೀವನ ಪೂರ್ತಿ ನಮ್ಮನ್ನು ಕಾಪಾಡುತ್ತೆ. ಅಂತ ಗಾಯತ್ರಿಯ ಬಗ್ಗೆ ಪ್ರತಿಯೊಬ್ಬರನ್ನು ಕೂಡ ಎಚ್ಚರಿಸಿದ ಹಿರಿಮೆ ಶ್ರೀಮದ್ ಆಚಾರ್ಯರದು. ಬ್ರಹ್ಮಸೂತ್ರ ಭಾಷ್ಯ ಬರೆದವರು ಗಾಯತ್ರಿ ಮಂತ್ರದ ಬಗ್ಗೆ ಹೇಳ್ತಾರೆ ಅಂದರೆ ಎಷ್ಟು ಅನುಗ್ರಹ ಮಾಡಿದ್ದಾರೆ ಭದ್ರಾಚಾರ್ಯರು. ನಮಗೆ ಗೊತ್ತಾಗುತ್ತೆ, ಭಗವದ್ಗೀತೆಯಲ್ಲಿ ಬರುತ್ತೆ ಗಾಯತ್ರಿ ಛಂದಸಾವಹಂ. ಛಂದಸ್ಸುಗಳು ಗಾಯತ್ರಿ ಛಂದಸ್ಸಿನ ವಿಭೂತಿ ರೂಪ ಇದೆ ಅಂತ ಭಗವಂತ ಹೇಳ್ತಾರೆ. ಗಾಯತ್ರಿ ಮಂತ್ರದಲ್ಲಿ ಭಗವಂತನ ವಿಭೂತಿ ರೂಪ ಇದೆ, ಆದ್ದರಿಂದ ಅದು ವಿಶೇಷವಾಗಿ ಆರಾಧನೆ ಮಾಡಬೇಕು ಅಂತ ಅರ್ಥ. ಭಾಗವತ್ ಪುರಾಣದಲ್ಲಿ ಬರುತ್ತೆ ಗಾಯತ್ರಿ ಭಾಷ್ಯ ರೂಪೋಸು. ಇಡೀ ಭಾಗವತ ಪುರಾಣ ಗಾಯತ್ರಿ ಮಂತ್ರದ ಭಾಷ್ಯ ಅಂತ ಕರೀತಾರೆ. ಇಷ್ಟರ ಮಟ್ಟಿಗೆ ಅದರ ಮಹತ್ವ ಇದೆ. ಅದೇ ರೀತಿ ಅದರಲ್ಲಿ ಋಗ್ವೇದದ ಅರ್ಥ, ಯಜುರ್ವೇದದ ಅರ್ಥ, ಸಾಮವೇದದ ಅರ್ಥ, ಮಹಾಭಾರತದ ಅರ್ಥ, ದಶಾವತಾರ ಪರ ಅರ್ಥ, ರಾಮಾಯಣ ಪರ ಅರ್ಥ, ಎಷ್ಟು ಅರ್ಥ ಮಾಡಕ್ಕೆ ಬರುತ್ತೆ, ಎಷ್ಟು ಅರ್ಥ ಬೇಕಾದ್ರೂ ಮಾಡಬಹುದು. ಗಾಯತ್ರಿ ಮಂತ್ರ 1 in 4, 1 in 2, 1 in 3 ಹಾಗಲ್ಲ, 3 in 1, 4 in 1 ಅಲ್ಲ, 1 in 1 ಅಂದರೆ ಗಾಯತ್ರಿ ಮಂತ್ರ. ಅದಕ್ಕೆ ಅದೊಂದು ಮಾಡಿದರೆ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಇವತ್ತು ನಾನು ಯಾರಾದ್ರು ಹೇಳಿದ್ನಲ್ಲ, ಅವ್ರು ಕುರುಡ್ರ ಇದ್ರೆಲ್ಲ ಬಂತು ಅಂತೇಳಿ. ತಮಾಷೆ ಏನು ಗೊತ್ತಾ, ವೈಷ್ಣವರಲ್ಲ ಅವರು. ವೈಷ್ಣವರು ಅಲ್ಲದೇ ಇದ್ದವರಿಗೆ ಸಿದ್ಧಿ ಬಂತು ಅಂದರೆ ಸರಿಯಾಗಿ ಮಾಡಿದ್ರೆ ಸಿದ್ಧಿ ಬರುತ್ತೆ. ಮತ್ತೆ ಸರಿಯಾಗಿ ಮಾಡಿದವರಿಗೆ ಬರೋ ಸಿದ್ಧಿ ಇನ್ಕಂಪೇರಬಲ್ ಅದು. ಅದೆಲ್ಲ ಸ್ವಲ್ಪ ಸ್ವಲ್ಪ ಇದ್ದವರಿಗೆ ಹೇಳಿರ್ತದೆ. ಅಲ್ಲ, ಅಕ್ಬರ್ ಬಿರ್ಬಲ್ ಕಾಲಕ್ಕೆ ಹೇಳಿದ್ದು ಕೂಡ ಸಾಮಾನ್ಯರ ಬಗ್ಗೆ ಹೇಳ್ತಿರೋದು, ಮುಖ್ಯ ಅನುಸಂಧಾನದ್ದು ಮಾಡಿದವರಲ್ಲ ಅವರು. ಉದಾಹರಣೆಗೆ BSc ಥರ್ಡ್ ಕ್ಲಾಸ್ ಇದ್ದ ಕೆಲಸ ಸಿಗೋದು, ಅದರ ರ್ಯಾಂಕ್ ಯಾಕೆ ಸಿಗಬೇಕು ಆ ಥರ? MSc ಥರ್ಡ್ ಕ್ಲಾಸ್ ಕೆಲಸ ಸಿಗುತ್ತೆ, ಇಲ್ಲ ಅಂತಲ್ಲ. ಎಂಥ ಕೆಲಸ ಸಿಗುತ್ತೆ ಅವನಿಗೆ ಸಾಮಾನ್ಯ? ಅದೇ ಫಸ್ಟ್ ರ್ಯಾಂಕ್ ಆಗಿದ್ದು ಭಾರಿ ಕೆಲಸ ಸಿಗುತ್ತಲ್ಲ. ಅದೇ ಗಾಯತ್ರಿ ಫಸ್ಟ್ ಕ್ಲಾಸ್ ಮಾಡೋದು ಅಂದರೆ 30,000 ಮಾಡೋದೊಂದು, ಚಾತ್ರೋತ್ಸವ ಮಾಡೋದೊಂದು, ಜೊತೆಗೆ ಸೂರ್ಯ ಅಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಲಕ್ಷ್ಮೀನಾರಾಯಣ ಚೌಡ No. 1 ಅದು. ಆ ರೀತಿ ಮಾಡಿದಾಗ ಮಾತ್ರ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ಅಂತ ಸಿದ್ಧಿ ಬರುತ್ತೆ. ರಾಯರು ತಮ್ಮ ಚಿಕ್ಕ ಮಗುವಾಗಿದ್ದಾಗ ಉಪನಯನ ಆಯಿತು ಅವರಿಗೆ ಚಿಕ್ಕ ವಯಸ್ಸಿನಲ್ಲೇನೆ. ಆ ಸಂಧ್ಯಾನೆ ಮಾಡಿ ಸೂರ್ಯಾರಿಗೆ ಕೊಟ್ಟ ನೀರನ್ನು ಈ ಕಡೆ ಚೆಲ್ಲಿದರೆ ಒಣಗಿದ ಮರ ಮತ್ತೆ ಚಿಗುರುತ್ತಿತ್ತು, ಅಷ್ಟು ಶಕ್ತಿ ಇತ್ತು. ಅಂದರೆ ಗಾಯತ್ರಿ ಮಂತ್ರದಿಂದ ಒಣಗೋಗಿದ್ದು ಮತ್ತೆ ಚಿಗುರುತ್ತೆ ಅಂತ ಹೇಳುತ್ತೆ. ಅದು ಸತ್ಯವಾಗಿ ಉಪನಿಷತ್ತನ್ನು ಹೇಳ್ತಾರೆ ಮಾತನ್ನು. ಗಾಯತ್ರಿ ಮಂತ್ರ ಸಿದ್ಧಿಗೆ ಒಣಗಿದನ್ನು ತೀರಿಸುವ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಅದೆಲ್ಲ ಯೋಚನೆ ಮಾಡಿದರೆ ಯಾವ ಕಾಲಕ್ಕೂ ಗಾಯತ್ರಿ ಮಂತ್ರ ಅಂದರೆ ಮಹಾಮಂತ್ರ, ತಪ್ಪದೇ ಮಾಡಬೇಕಾದ ಮಂತ್ರ ಅಂತ ತಿಳಿಯುತ್ತೆ. ಅದನ್ನು ಹೇಳೋದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮ ಇಟ್ಕೊಂಡಿದೆ. ಇದ್ರ ಬಗ್ಗೆ ಏನಾದರೂ ಸಂಶಯಗಳಿದ್ದರೆ, ಪ್ರಶ್ನೆಗಳಿದ್ದರೆ ಅವಶ್ಯ ಕೇಳಬಹುದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ.
ನಿಮ್ಮ ಪ್ರಶ್ನೆಗಳಿದ್ರೆ ಬಂದು ಕೇಳ್ಬೋದು.
ಪದೇ ಹೇಳಿದಂತೆ ನೇರ ಗಾಯತ್ರಿ ಸಂಬಂಧಪಟ್ಟಂತೆ ಕೇಳಿ, ಅದನ್ನು ದಯಗೂಡಿದ್ರೆ ಬೇರೆ ನನ್ನ ಕೇಳ್ಬೋದು. ಚಕ್ರ ಶಂಖ ಆಮೇಲೆ 2 ಕೈ, ಒಟ್ಟು 4 ಕೈ ಇದೆ. ಅದು ಪ್ರಸಂಗ ಬಂತು ಹೇಳ್ತೇನೆ.